ಜನರಿಗೆ ಹಿಂದೆ ಅಲ್ಲಿ ಪಾಪ ಜಾಗಿಲ್ಲ. ಬೇಕೇ ಬೇಕು ಅಂತಕ್ಕಂಥ ಒಂದು ಭಾವನೆ ಬಂದಾಗ ನಮ್ಮ ಪ್ರಾರ್ಥನೆಗೆ ಅರ್ಥ ಬರುತ್ತೆ. ಹೃದಯಪೂರ್ವಕ ಬಂದ ಪ್ರಾರ್ಥನೆಗೆ ಭಗವಂತ ಒಲಿತಾನೆ ಹೊರತು ಸಾಮಾನ್ಯ ಪ್ರಾರ್ಥನೆಗೆ ಮುಖ್ಯ ಅನುಗ್ರಹವನ್ನು ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟೇಳಿ. ಆ ರೀತಿ ಕರೆದಾಗ ಬಂದ ದಾಖಲೆಗಳನ್ನು ಕೊಡಲಿಕ್ಕೆ ಹೊರಟು ನಾಲ್ಕು ದೃಷ್ಟಾಂತಗಳನ್ನು ಹೇಳ್ತಾರೆ. ಇಟ್ಟಿಕಲ್ಲನ್ನು ಭಕ್ತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗ ಕೀಳಾರ್ಥ. ಕೆಟ್ಟ ಮಾತುಗಳೆಂದ ಚೈತ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ ಕರುಣಾ. ಕಾರುಣ್ಯಕ್ಕೆ ನಾಲ್ಕು ದೊಡ್ಡ ನಿದರ್ಶನಗಳು. ಮೊದಲನೇದಾಗಿ ಇಟ್ಟಿಕಲ್ಲನ್ನು ಭಕುತಿಯಿಂದಲೇ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ. ಒಬ್ಬ ಭಕ್ತ ಪುಂಡರೀಕ, ಭಗವಂತನ ಭಾರಿ ಭಕ್ತ, ಭಗವಂತ ಆತನಿಗೆ ಪ್ರತ್ಯಕ್ಷನಾದ. ಆ ಸಮಯದಲ್ಲಿ ಪುಂಡರೀಕ ತನ್ನ ವೃದ್ಧ ತಂದೆ ತಾಯಿಗಳಿಗೆ ಸ್ನಾನಾದಿಗಳನ್ನು ಮಾಡಿಸ್ತಾ ಅವರ ಸೇವೆಯಲ್ಲಿ ಮಗ್ನನಾಗಿದ್ದ. ಪರಮಾತ್ಮ ಬಂದು ದರ್ಶನ ಕೊಟ್ಟಾಗ ನಾನು ಬಂದಿದ್ದೇನೆ ಅಂತ ಹೇಳಿದರೆ, ಓ ಭಾರಿ ಸರಿ ಸರಿ ಒಳ್ಳೆಯದಾಯಿತು ಅಂತ ಹೇಳಿ ಬಂದವರು ಕೂಡಿಸ್ಬೇಕಲ್ಲ. ಓಂ ನಮೋ ನಾರಾಯಣ ಆಸನಂ ಸಮರ್ಪಯಾಮಿ ಅಂತ ಹೇಳೋ ಹಾಗೆ ಒಂದು ಇಟ್ಟಿಗೆ ತಗೊಂಡು ಹಾಕಿದ. ಸ್ವಲ್ಪ ನಿಂತಿರು ಬರ್ತೇನೆ ಅಂತ ಹೇಳಿದ. ಕಷ್ಟ ಪರಮಾತ್ಮ ನಿಂತ, ತಂದನೇ ಕೊಟ್ಟ. ಆ ರೀತಿ ನಿಂತ ಪರಮಾತ್ಮ ಇವತ್ತಿಗೂ ನಿಂತಿದ್ದ ಹಾಗೆ ಅಂತ ಹೇಳಿದ. ಪಾಂಡುರಂಗ ಬಿಠಲ್ ನಿಂತಿರೋದು ಹಾಗೆ ಇತ್ತು. ತಂದೆ ತಾಯಿಗಳ ಸೇವೆಯನ್ನು ಮಾಡಲಿಕ್ಕೆ ಹೊರಟಿದ್ದವರು. ದೇವರು ಬಂದರೆ ಇಟ್ಟಿಗೆ ಕೊಟ್ಟವರು, ತಿನ್ನೋ ಪದಾರ್ಥ ಕೂಡ ಅಲ್ಲ. ಇಟ್ಟಿಗೆ ಪದಾರ್ಥ ಕೊಟ್ಟರೆ ಪರಮಾತ್ಮ ನಿಂತು ಬಿಟ್ಟಿದ್ದಾನೆ, ತನ್ನನೇ ಕೊಟ್ಟ. ಇದು ಒಂದು ಒಳ್ಳೆಯ ನಿದರ್ಶನ. ಎರಡನೇದಾಗಿ ಬಡ ಬ್ರಾಹ್ಮಣನ ಉಪ್ಪಿಡಿ ಅವಲಿಗ ಕೀಳಾರ್ಥ. ಬಡ ಬ್ರಾಹ್ಮಣ ಸುಧಾಮ, ಆತ ಕೊಟ್ಟಿದ್ದು ಅವಲಕ್ಕಿ. ಅದು ಒಂದು ಹಿಡಿ ಅವಲಕ್ಕಿ, ನೆನಪಿರಬೇಕು, ಒಂದು ಹಿಡಿ ಅವಲಕ್ಕಿ. ಅದನ್ನು ಕೊಟ್ಟರೆ ಪರಮಾತ್ಮ ಏನು ಕೊಟ್ಟ? ಒಪ್ಪಿಡಿ ಅವಲಿಗ ಅಖಿಳಾರ್ಥ, ಸಮಸ್ತ ಪುರುಷಾರ್ಥಗಳನ್ನು ಕೊಟ್ಬಿಟ್ಟ. ಎರಡನೇ ದೃಷ್ಟಾಂತ. ಮೂರನೇ ದೃಷ್ಟಾಂತದಲ್ಲಿ ಕೆಟ್ಟ ಮಾತುಗಳೆಂದ ಚೈತ್ಯನ ಪಟ್ಟೆಯೊಳಗಿಂಬಿಟ್ಟ. ಚೈತ್ಯ, ಚೈತ್ಯ ದೇಶದ ರಾಜನಾಗಿದ್ದಕ್ಕೆ ಚೈತ್ಯ ಅಂದರೆ ಶಿಶುಪಾಲ ಅಂತ ಅರ್ಥ. ಆ ಶಿಶುಪಾಲ ಕೆಟ್ಟ ಮಾತುಗಳನ್ನು ಹೇಳಿದ, ನಿಂದೆಯನ್ನು ಮಾಡಿದ. ಅದು ಏಕಾಂತದಲ್ಲಿ ನಿಂದೆ ಮಾಡಿದ್ದಲ್ಲ, ತುಂಬಿದ ಸಭೆಯಲ್ಲಿ ಮಾಡ್ತಾನೆ. ಕೃಷ್ಣನನ್ನ ನವನೀತ ಚೋರ ಗೋಪೀಜನ ಜಾರ ಮೊದಲಾದ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಬೈತ. ಕೆಟ್ಟ ಮಾತುಗಳು ಅಂದರೆ ಅವಾಚ್ಯ ಶಬ್ದಗಳು. ಅದು ಏಕಾಂತದಲ್ಲಿ ಹೇಳಿದ್ರು ಸಿಟ್ಟು ಬರುತ್ತೆ ಮನುಷ್ಯನಿಗೆ, ಅದು ತುಂಬಿದ ಸಭೆಯಲ್ಲಿ ಹೇಳ್ತಾನೆ. ಅಂತ ಹೊತ್ತಿನಲ್ಲಿ ಪರಮಾತ್ಮ ಮಾಡಿದ್ದೇನು, ಅವನನ್ನು ಹೊಟ್ಟೆಯೊಳಗೆ ಇಂಬಿಟ್ಟ. ತನ್ನ ಹೊಟ್ಟೆಯೊಳಗೆ ಇಂಬು ಅಂದರೆ ಜಾಗ, ಅವಕಾಶವನ್ನು ಕೊಟ್ಟ. ಕೊನೆಯದಾಗಿ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದ್ದಾನೆ ಕರುಣಾಳು. ಇನ್ನು ಭೀಷ್ಮರು ಅವರು ಬಾಣಗಳಿಂದ ಹೊಡೆದರು, ಕೃಷ್ಣ ಅವರನ್ನು ಕಾಪಾಡಿಬಿಟ್ಟರು. ನಾಲ್ಕು ದೃಷ್ಟಾಂತಗಳು ಕೂಡ ವಿಭಿನ್ನ ದೃಷ್ಟಾಂತಗಳು. ನೋಡೋದಕ್ಕೆ ದಾಸರು ಒಂದೇ ರೀತಿ ದೃಷ್ಟಾಂತ ಕೊಡಲಿಲ್ಲ, ಎಷ್ಟು ವೆರೈಟಿ ಸೇರಿಸಿದ್ದಾರೆ. ಮೊದಲ ಪ್ರಸಂಗದಲ್ಲಿ ಅವನು ಕೊಟ್ಟಿದ್ದು ತಿನ್ನೋ ಪದಾರ್ಥ ಕೊಡಲ್ಲ, ಬರೀ ಇಟ್ಟಿಗೆ ಅಷ್ಟೇ. ಅದನ್ನ ಮೇಲೆ ನಿಂತ್ಕೊಂಡ ಇನ್ನೊಬ್ಬರು ತಿನ್ನೋ ಪದಾರ್ಥ ಕೊಟ್ಟ, ಅವಲಕ್ಕಿ ತಿನ್ನೋ ಪದಾರ್ಥ, ಆದರೆ ಕ್ವೈಟ್ ಇನಡಿಕ್ವೇಟ್, ಇನ್ಸಫಿಷಿಯೆಂಟ್, ಒಂದು ಹಿಡಿ ಕೊಟ್ಟ ಅಷ್ಟೇ. ಅವನ್ನೂ ಉದ್ಧಾರ ಮಾಡಿದ. ಮೂರನೇವನು ಅದೂ ಅಲ್ಲ, ಬಾಯಿ ಬಂದಾಗ ಬೈದ, ಆಯಿತು, ಅವನ್ನೂ ಉದ್ಧಾರ ಮಾಡಿದ. ಇನ್ನೋರು ಹೊಡೆದೇ ಬಿಟ್ಟ ಬಾಣಗಳಿಂದ. ನೋಡಿ ಎಷ್ಟು ವೆರೈಟಿಗಳಿದ್ರೆ, ಬರೀ ಕೊಟ್ಟವನೊಬ್ಬ, ತಿನ್ನೋದಕ್ಕೆ ಸಾಕಷ್ಟು ಸ್ವಲ್ಪ ಕೊಟ್ಟವನೊಬ್ಬ, ಮತ್ತು ಬಾಯಿ ಬಂದ ಬೈದವನೊಬ್ಬ, ಬಾಣದಲ್ಲಿಂದ ಹೊಡೆದವನೊಬ್ಬ. ನಾಲ್ಕು ಜನಗಳನ್ನು ಪರಮಾತ್ಮ ಏನು ಮಾಡಿದ? ಉದ್ಧಾರ ಮಾಡಿದ. ಇದರಲ್ಲಿ ಭಿನ್ನ ಭಿನ್ನ ದೃಷ್ಟಾಂತದ ಮೂಲಕವಾಗಿ ದೇವರ ಕರುಣೆಯ ಪ್ರಕಾರಗಳನ್ನು ಹೇಳ್ತಾರೆ. ಮನೆ ಬಂದವರು ಇವತ್ತಿಯಾರು ಇಟ್ಟಿಗೆ ಮೇಲೆ ಕೂಡಿಸಕ್ಕೆ ಹೋಗಿ ನೋಡಿ ದಿಶನ ಕೊಡ್ತಾರೆ. ಚೇರು ಹಾಕಿದ್ರೆ ಚೇರಲ್ಲೂ ಆರ್ಡಿನರಿ ಚೇರೋ ಸ್ಪೆಷಲ್ ಚೇರೋ ನೋಡ್ತಾರೆ. ಅದರಲ್ಲೂ ಕೂಡ ಇಟ್ಟಿಗೆ ಕೊಟ್ಟರಂಥವ್ರು ಅವಮಾನ, ಹೋಗೇ ಬಿಡ ಕೊಡೋದಿಲ್ಲ, ಎಷ್ಟು ಅವಮಾನ ಮಾಡಿದರು ಅಂತೇಳಿ ಅನೌನ್ಸ್ ಮಾಡ್ತಾನೆ. ಹೋಗಿ ಅಂತ ಪರಮಾತ್ಮೆಯಲ್ಲಿ ಇಟ್ಟಿಗೆಯಲ್ಲಿ ಅರ್ಥಾತ್ ಸಂಬಂಧ ಇಲ್ಲ. ಕಾಂಚ ವಾಯುದೇವರಿಗೇ ಪೀಠೇ ರತ್ತೋಪ ಕೃತ್ಯ ಅಂತ ನಾವು ಹೇಳ್ತೇವೆ. ಅಂಥದ್ದು ಪರಮಾತ್ಮರಿಗೆ ಎಂಥ ವೈಭವ ಇರಬೇಕು, ಬರೀ ಇಟ್ಟಿಗೆ ಕೊಟ್ಟು ಆಮೇಲೆ ನೀನು ನೋಡ್ತೇನೆ, ಮೊದಲು ತಂದೆ ತಾಯಿಗಳ ಸೇವೆ ಮಾಡ್ತೇನೆ ಅಂತ ಹೇಳಿದರೆ ಪರಮಾತ್ಮ ಎಷ್ಟು ಅನುಗ್ರಹ ತೋರಿಸಿದೆ ಅಂದರೆ ಅವನ ಸಂಕೇತವಾಗಿ ಇವತ್ತಿಗೂ ನಿಂತು ಪುಂಡರೀಕ ವರದ ಅಂತ ನಿಂತುಬಿಟ್ಟಿದ್ದ. ಪುಂಡರೀಕ ವರದ. ಆಮೇಲೆ ಅವನು ಕೊಟ್ಟಿದ್ದು ಬರೀ ಒಂದು ಹಿಡಿ ಅವಲಕ್ಕಿ. ಕೆಲವರು ಇರ್ತಾರೆ ಸಣ್ಣದು ಕೊಟ್ಟರು ತಗೋತಾರೆ, ದೊಡ್ಡ ವ್ಯಕ್ತಿ ಆದರೆ ಚಿಕ್ಕ ಪದಾರ್ಥ ಕೊಟ್ಟರು ಕೂಡ ಇನ್ನೊಮ್ಮೆ ಕೊಟ್ಟರು ಕೊಡ್ಬೋದು ಅಂತ ಆಸೆಗೋಸ್ಕರ ತಗೊಳ್ಬೋದು. ಬಡ ಬ್ರಾಹ್ಮಣ ಮುಂದೆ ಕೊಡೋ ಚಾನ್ಸ್ ಕೂಡ ಇಲ್ಲ, ಈಗಲೇ ಅವನು ಬೆಸ್ಟ್ ಕೊಟ್ಟಿದ್ದಷ್ಟೇ, ಮುಂದೆ ಕೊಡೋಗಿಲ್ಲ. ಬ್ರಾಹ್ಮಣ, ಬಡ ಬ್ರಾಹ್ಮಣ, ಅವಲಕ್ಕಿ, ಒಂದು ಹಿಡಿ ಅವಲಕ್ಕಿ, ನಾಲ್ಕಿದೆ ಕಾಂಟ್ರಾಸ್ಟ್ ಮಾಡಲಿಕ್ಕೆ. ಬಡ ಬ್ರಾಹ್ಮಣ ಒಂದು ಹಿಡಿ ಅವಲಕ್ಕಿ ಕೊಟ್ಟರೆ ಅಖಿಲ ಪುರುಷಾರ್ಥ. ಸುಧಾಮ ನೋಡ್ತಾನೆ ಕೃಷ್ಣನ ಹತ್ರ ಹೋದ. ಭಾಗವತ ಪುರಾಣದ ಅತ್ಯಂತ ರೋಚಕವಾದ ಪ್ರಸಂಗದಲ್ಲಿ ಸುಧಾಮನ ಕಥೆ ಒಂದು. ಆ ಹೋದ, ಕೊಟ್ಟಿದ್ದು ಬರೀ ಅವಲಕ್ಕಿ, ಒಂದು ಹಿಡಿ ಕೊಟ್ಟರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ, ಪ್ರೀತಿಯಿಂದ ಸ್ವೀಕಾರ ಮಾಡಿದ, ಭಾರಿ ಚೆನ್ನಾಗಿದೆ ಅಂತ ಹೇಳಿದ. ಸುಧಾಬ ಆಶ್ಚರ್ಯಪಟ್ಟ. ವಾಪಸ್ ಹೋಗಿ ನೋಡಿದರೆ ಏರ್ ಕೊಟ್ಟ ದೇವರಂತ ನೋಡಿದರೆ ಕೊಡದೇ ಇರೋ ಬಾಕಿನೇ ಇಲ್ಲ, ಸರ್ವಸ್ವ ಕೊಟ್ಬಿಟ್ಟಿದ್ದಾನೆ. ಅಖಿಳ ಪುರುಷಾರ್ಥ, ಅಖಿಳ ಶಬ್ದಕ್ಕೆ ಎರಡರ್ಥ. ಅಖಿಳ ಅಂದರೆ ಎಲ್ಲ ಅಂತ ಒಂದರ್ಥ, ಖಿಲ ಅಂದರೆ ನಾಳೆ ನಾಶವಾಗೋದು, ಅಖಿಲ ಅಂದರೆ ನಾಶನೇ ಆಗೋದಿಲ್ಲ ಪರ್ಮನೆಂಟ್ ಅಂತ ಪುರುಷಾರ್ಥ ಕೊಟ್ಟ. ಯೋಚನೆ ಮಾಡಿದರೆ ಒಂದು 10,000 ಕೊಡ್ತು, ಮರುದಿವಸ ಏನೂ ಇಲ್ಲ, ಉಪಯೋಗ ಇಲ್ಲ, ಅದ್ರ ಬಂದು ದಿವಸ 10,000 ರೂಪಾಯಿ ಕೊಡೋದು ಆಸೆ ಆಗುತ್ತೆ. ಆದರೆ ಒಂದು ಅಖಿಲ ಪುರುಷಾರ್ಥ, ಪುರುಷಾರ್ಥ ಅಖಿಲ ಪುರುಷಾರ್ಥ, ಸಮಸ್ತ ಪುರುಷಾರ್ಥ, ನಾಶವಾಗದ ಪುರುಷಾರ್ಥ, ಎಷ್ಟು ವಿಶಿಷ್ಟವಾದ ಹಿರಿವೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂದರೆ ನಂಬಲೇಕ್ಕೆ ಅಸಾಧ್ಯ. ಮೂರನೇದಾಗಿ ಕೆಟ್ಟ ಮಾತುಗಳನ್ನು, ಒಳ್ಳೆ ಮಾತುಗಳಂದು ಅವ್ರಿಗೆ ಕೊಟ್ಟರೆ ಸರಿ, ಕೆಟ್ಟ ಮಾತುಗಳು ಏಕಾಂತದಲ್ಲಿದ್ದರೆ ಸರಿ, ಸಭೆ ಅಂತ ಹೊತ್ತಿನಲ್ಲೂ ಕೂಡ ಅವನಿಗೆ ಹೊಟ್ಟೆಯಲ್ಲೇ ಜಾಗ ಕೊಟ್ಟ ಅಂದರೆ ಒಂದೇ ಮುಕ್ತಿ ಕೊಟ್ಟ ಅಂತ ಅರ್ಥ. ಹೊಟ್ಟೆ ಪರಮಾತ್ಮನ ಹೊಟ್ಟೆಯಲ್ಲಿ ಮುಕ್ತರ ಸ್ಥಾನ ಅದು, ಅದು ಮುಕ್ತಿನೇ ಕೊಟ್ಟ ಪರಮಾತ್ಮ ಆ ಕೆಟ್ಟ ಶಿಶುಪಾಲನೆ. ಇನ್ನು ಭೀಷ್ಮರಂತೂ ಬಾಣದಲ್ಲಿ ಹೊಡಿತಾರೆ, ಅದು ಒಂದು ಸರ್ತಿ ಅಲ್ಲ, ಎರಡು ಸರ್ತಿ ಬಾಣದಲ್ಲಿ ಹೊಡಿತಾರೆ. ಎಲ್ಲರೂ ಒಂದು ಕೇಳಿರ್ತಾರಷ್ಟೇ, ಕುರುಕ್ಷೇತ್ರ ಯುದ್ಧದೊಳಗೆ ಪರಮಾತ್ಮರಾದ ಕೃಷ್ಣ ಸಾರಥಿಯಾಗಿ ಕೂತಿದ್ದಾರೆ ಅರ್ಜುನನಿಗೆ, 10-20 ಬಾಣ ತಗೊಂಡು ಕೃಷ್ಣನ ಹಣೆಗೆ ಹೊಡೆದ್ರು ಅಂತ ಹೇಳಿದ್ದಾರೆ. ರಕ್ತ ಚಿಮ್ಮಿತಂತೆ ಹೊಡೆದಾಗ. ರಕ್ತ ಚಮಿತು ಅಂದರೆ ಮೂಗೇಟ್ ಕೂಡ ಅಲ್ಲ, ಕರೆಕ್ಟಾಗಿ ಓಪನ್ ಕಟ್ ಅದು. ಆ ರೀತಿಯಾಗಿ ಪರಮಾತ್ಮ ನನ್ನ ಹೊಡೆದ್ರೆ ಮಾಡಿದ್ದೆ ಅದು, ಕೇರ್ ಮಾಡಲಿಲ್ಲ ಅದನ್ನು. ಏನು ಮಾಡಿದ ದಾಸರು ಹೇಳಲಿಲ್ಲ, ಯಾಕೆಂದರೆ ಮುಂದೆ ನಮಗೆ ಗೊತ್ತು ಭೀಷ್ಮ ಮುಕ್ತಿ ಪ್ರದಾಯಕ, ಭೀಷ್ಮರಿಗೆ ಮುಕ್ತಿಯನ್ನೇ ಕೊಟ್ಬಿಟ್ಟ ಪರಮಾತ್ಮ. ಈ 4 ದೃಷ್ಟಾಂತಗಳಲ್ಲಿ ಪರಮಾತ್ಮ ಎಲ್ಲ ನಿಕೃಷ್ಟ ಕೇಸುಗಳು, ಇನ್ಫ್ಯಾಕ್ಟ್ ಅನುಗ್ರಹ ಮಾಡೋ ಕೇಸುಗಳೇ ಅಲ್ಲ ಇವೆಲ್ಲ ಕೂಡ. ಸಾಮಾನ್ಯ ಮನುಷ್ಯ ಇಂಥದನ್ನೆಲ್ಲ ಎಲ್ಲ ಇಗ್ನೋರ್ ಮಾಡಿಬಿಡ್ತಾರಷ್ಟೇ. ಕೆಲವು ತಿರುಗಿ ಬೈದ ಹೋದರೆ ಪುಣ್ಯ ನಮ್ಮದು, ಯಾರಾದ್ರೂ ಬೈದರೆ ತಿರುಗಿ ಬೈದ ಹೋದ್ರೆ ಪುಣ್ಯ, ಹೊರತು ಅನುಗ್ರಹ ಮಾತ್ರ ಮಾಡೋ ಚಾನ್ಸಸ್ಸೇ ಇಲ್ಲ. ಹೊಡೆದ್ರಂತೂ ಇನ್ನೂ ಜಾಸ್ತಿ ಹೊಡಿತಾರೆ, ಕಡಿಮೆ ಹೊಡೆಯೋದಿಲ್ಲ. ಅಂಥ ಹೊತ್ತಲ್ಲಿ ಅನುಗ್ರಹ ಮಾಡಿದ್ರಲ್ಲ, ಇದಕ್ಕೇನು ಕಾರಣ? ಕರುಣಾಳ್ ರಿಮಾರ್ಕರ್ ಐ ನಮ್ 4 ಕೇಸು ನೋಡಿದಾಗ ಏನು ಗೊತ್ತಾಗುತ್ತೆ? ದೇವರು ಕರುಣಾಳು ಅಂತ ಗೊತ್ತಾಗುತ್ತೆ. ಇಂಥ ದೇವರನ್ನು ಯಾಕೆ ಆರಾಧನೆ ಮಾಡೋದಿಲ್ಲ? ಭಾರಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಆರಾಧನೆ ಮಾಡಿದ್ರೆ ಅರ್ಥ ಇದೆ. ಯಾವುದೋ ಅಂದಿ ಹೋಗ್ತಾನೆ, ಭಾರಿ ಚೆನ್ನಾಗಿರುತ್ತೆ ಪದಾರ್ಥ, ಮನೆ ಬರ್ತಾನೆ, ಯಾವುದೋ ಪದಾರ್ಥ ತಂದು ತೋರಿಸ್ತಾನೆ, ಇದಕ್ಕಿಂತ ತುಂಬ ಚೆನ್ನಾಗಿರೋದಿತ್ತು, ವಂಡರ್ಫುಲ್ ಆಗಿತ್ತು, ಅದು ಯಾಕೆ ತರಲಿಲ್ಲ ಅಂದರೆ ನಮಗೆ ರೀಚ್ ಇಲ್ಲ, ಭಾರಿ ಕಾಸ್ಟ್ಲಿ ಆಯಿತು, ತೊಗೊಳೋಕ್ಕಾಗಲಿಲ್ಲ, ತುಂಬ ಬೆಲೆ ಜಾಸ್ತಿ ಆಗಿಬಿಡ್ತು ಅಂತ. ದೇವ್ರ ವಿಷಯ ಹಾಗಲ್ಲ, ಭಾರಿ ಕರುಣಾಳು, ತುಂಬ ಚೀಪ್ ದೇವರು, ಎರಡು ಚೀಪ್ ಆ್ಯಂಡ್ ಚೀಫ್ ಎರಡೆರಡು. ಚೀಪ್ ಇದ್ದರೆ ಹೋಪ್ಲೆಸ್ ಇರ್ತಾರೆ, ಚೀಫ್ ಇದ್ದರೆ ನಮಗೆ ಸಿಗೋದೇ ಇಲ್ಲ. ಆದರೆ ಬೆಸ್ಟ್ ಅಷ್ಟು ಚೀಪ್ ಯಾರು ಇಲ್ಲ, ಚೀಪೆಸ್ಟ್ ಆ್ಯಂಡ್ ಚೀಫ್ ಅಂತ ಕೇಳಿದ್ರೆ ಏನು ವೈಭವ ದೇವರದ್ದು. ಅದಕ್ಕೆ ಕರುಣಾಳು ಅನ್ನೋ ಮಾತನ್ನು ಬಿಟ್ಟು ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ ದೇವರ ಬಗ್ಗೆ. ಇದು ದಾಸರ ಮೊದಲಿಂದ ನೋಡಿ, ಮತ್ತೆ ಮಾಡಿದ್ದು ಇಟ್ಟಿಗೆಯನ್ನು ಕೊಟ್ಟ, ಅದಕ್ಕೆ ಪರಮಾತ್ಮ ಹೀಗೆ ಮಾಡಿದ. ಇದು ಮೇಲ್ನೋಟಕ್ಕೆ ಸುಮ್ಮನೆ ನಾವು ಯಾವುದೋ ಕತೆ ಕಂಡಕ್ಕೆ ಕಾಣುತ್ತೆ. ಸ್ವಲ್ಪ ಯೋಚನೆ ಮಾಡಿದರೆ ಇಟ್ಟಿಗೆ ಅನ್ನೋ ಪದ ಮೂಲತಃ ಕಠೋಪನಿಷತ್ತಲ್ಲಿ ಬರುತ್ತೆ. ಇಷ್ಟಕಾಹ ಅಂತ ಕರೆದಿದ್ದಾರೆ, ಇಷ್ಟಕಾಹ ಅಂತ ಕರೆದು ಯಜ್ಞದ ಪರಿಕಲ್ಪನೆ ಹೇಳುತ್ತಾರೆ. ಯಜ್ಞದ ಪರಿಕಲ್ಪನೆಗೆ ಇಟ್ಟಿಗೆಗಳು ಬೇಕೇ ಬೇಕು, ಹೋಮಕುಂಡ ತಯಾರಿಸಬೇಕು, ಇಟ್ಟಿಗೆಗಳು ಇರಲೇಬೇಕು. ಇಟ್ಟಿಗೆಯನ್ನು ಕೊಟ್ಟ, ಏನಂತ ದಾಸರು ಹೇಳ್ತಾರೆ, ಕೊಟ್ಟಿದ್ದು ಇಟ್ಟಿಗೆಯನ್ನು ಅಲ್ಲ, ಯಜ್ಞದ ಭಾಗ ಅದು, ಒಂದು ಯಜ್ಞ ರೂಪದಲ್ಲಿ ಕೊಟ್ಟ ಅಂತ ಯೋಚನೆ ಮಾಡಬೇಕು. ಯಜ್ಞ ರೂಪದಲ್ಲಿ ಕೊಟ್ಟಿದ್ದರೆ ಪರಮಾತ್ಮ ಸ್ವೀಕಾರ ಮಾಡಿದ. ಭಗವಂತ ಹೇಳ್ತಾನೆ, ಕರ್ಮಬಂಧಕ ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಅದು ವಿಷ್ಣು ಪ್ರೀತ್ಯರ್ಥವಾಗಿ ಕೊಟ್ಟಾಗ ಬಂಧಕ ಆಗೋದಿಲ್ಲ, ನೆನಪಿರಬೇಕು. ಯಜ್ಞ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡಿದಾಗ ಯಜ್ಞ ಕರ್ಮ ಅಂತ ಯಜ್ಞ ಅಂತ ಕರೀತಾರೆ. ಇಲ್ಲದ ಹೋದರೆ ಯಜ್ಞವೂ ಕೂಡ ವಿಷ್ಣು ಪ್ರೀತ್ಯರ್ಥ ಮಾಡದೆ ಹೋದರೆ ಬರೀ ಕರ್ಮ, ಅದು ಬರೀ ಕರ್ಮ ಅಲ್ಲ, ಬಂಧಕವಾದ ಕರ್ಮ. ಇದನ್ನು ಯೋಚನೆ ಮಾಡಬೇಕು. ದುರ್ಯೋಧನ ಪುಂಡರೀಕ ಯಾಗವನ್ನು ಮಾಡಿದ, ಆ ಯಾಗ ಎಷ್ಟು ದೊಡ್ಡದು ಗೊತ್ತಾ? ರಾಜಯಾಗಕ್ಕೆ ಸಬ್ಸ್ಟಿಟ್ಯೂಟ್, ಅದು ಅಷ್ಟು ಶ್ರೇಷ್ಠ ಯಾಗ. ಅದನ್ನು ಮಾಡಿದ್ದಕ್ಕೆ ಏನು ಫಲ ದುರ್ಯೋಧನಿಗೆ ಅಂದರೆ, ಒಂದು ವರ್ಷದಲ್ಲಿ ವಂಶ ನಿರ್ವಂಶವಾಗೋಯಿತು, ಯಜ್ಞ ಮಾಡಿದ ಹಾಳಾದವರು. ಈತ ಇಟ್ಟಿಗೆ ಕೊಟ್ಟ ಯಜ್ಞಕ್ಕಿಂತ ಪುಣ್ಯ ಬಂತು. ಅನುಸಂಧಾನ ಮುಖ್ಯ ಅಂತ ಹೇಳ್ತಾರೆ, ಅದಕ್ಕೇನೆ ಆದರದಿ ಕರೆಯಲು. ದುರ್ಯೋಧನಿಗೆ ಆಧಾರ ಇರಲಿಲ್ಲ, ಅದಕ್ಕೆ ಅವನು ಮಾಡಿದ ದೊಡ್ಡ ಯಜ್ಞ ಬಂಧಕವಾದ ಕರ್ಮ ಆದರೆ ಈ ಪುಂಡರೀಕನಿಗೆ ಆಧಾರ ಇತ್ತು. ಅದಕ್ಕೋಸ್ಕರ ಪರಮಾತ್ಮ ತನ್ನನೇ ಕೊಟ್ಟ ಒಪ್ಪಿಗೆ ಅನುಗ್ರಹ ಮಾಡಿಬಿಟ್ಟ. ಈ ಮಾತು ಕೇಳಿದವರು ತಂದೆ ತಾಯಿಗಳ ಮಹತ್ವ ಅರ್ಥ ಮಾಡಿಕೊಳ್ತಕ್ಕಂಥ ಭಾಗ ಇದೆ. ಮಾತೃದೇವೋಭವ ಪಿತೃದೇವೋಭವ ಅಂತ ಯಾರು ಆರಾಧನೆ ಮಾಡ್ತಾರೋ ಅವ್ರು ಇಟ್ಟಿಗೆ ಕೊಟ್ಟು ಅವ್ರು ಮನೆ ಬರ್ತೇನೆ ಅಂತ ಪರಮಾತ್ಮ ಹೇಳ್ತಾರೆ. ಇಲ್ಲದ ಹೋದರೆ ಚಿನ್ನದ ಪೀಠ ಕೊಟ್ಟರು ನಾನು ಬರೋದಿಲ್ಲ. ತಂದೆ ತಾಯಿಗಳನ್ನು ಹೊರಗೆ ಹಾಕಿ ಇದು ಮಂಗಳಾರತಿ ಎತ್ತಿದ್ದೆ ಜಯತ್ಯಜೋ ಖಂಡ ಗುಡೋರ ಮಂಡಲ ಅಂತ ಹೇಳ್ತಿರೋದು ಶ್ರೀಯಪ್ಪತ್ತೇ ನಿತ್ಯಾಗಣಿತ ಗುಡ ಮಾಣಿಕ್ಯ. ತಂದೆ ತಾಯಿಗಳು ಪಾಪ ಒದ್ದಾಡ್ತಿರ್ತಾರೆ ಎಲ್ಲೋ ಒಂದು ಕಡೆಗೆ, ದೇವರು ಕಣ್ಣೆತ್ತಿ ನೋಡೋದಿಲ್ಲ ಅಂತ. ನೀವು ತಂದೆ ತಾಯಿಗಳೆಲ್ಲ ದೇವರನ್ನು ಕಾಣಬೇಕು ಅನ್ನೋದು ದೊಡ್ಡ ತತ್ವ ಅದು. ಪಿತೃದೇವೋಭವ, ಮಾತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ನಾಲ್ಕರಲ್ಲಿ ನಾವು ಒಂದನ್ನು. ಇವು ಅತಿಥಿಗಳೇ ದೇವರಲ್ಲ, ತಂದೆ ದೇವರಲ್ಲ, ತಾಯಿ ದೇವರಲ್ಲ, ಅವರು ದೇವರ ಪ್ರತಿನಿಧಿಗಳು. ಅವರಲ್ಲೇ ದೇವರನ್ನು ಕಾಣಬೇಕು. ಈ ಪ್ರತಿಮೆ ಪ್ರತಿಮೆಯಲ್ಲ, ಅದರಲ್ಲಿ ಸನ್ನಿಧಾನ ಇದೆ. ಅದೇ ರೀತಿ ತಂದೆಯಲ್ಲಿ ದೇವರ ಸನ್ನಿಧಾನ, ತಾಯಿಯಲ್ಲಿ ದೇವರ ಸನ್ನಿಧಾನ. ಇವತ್ತು ಸನ್ನಿಧಾನ ಬೇಡ, ತಂದೆ ತಂದೆ ಅಂತ ಕರೀಲಿಕ್ಕೆ ಮನುಷ್ಯ ಯೋಚನೆ ಮಾಡೋ ಸ್ಥಿತಿಯಲ್ಲಿದ್ದಾನೆ. ತಾಯಿನ ತಾಯೇ ಅಂತ ಒಪ್ಪೋದು ಕಷ್ಟ. ಅಂಥದ್ದು ದೇವರಲ್ಲೇ, ದೇವರಲ್ಲೇ ಅಲ್ಲಿ ಕಾಣಬೇಕು. ಈ ರೀತಿ ಬದುಕೋದು ಅಂದರೆ ಅತಿಶ್ರೇಷ್ಠವಾದ ಪುಣ್ಯ ಕಾರ್ಯ. ನಮ್ಮ ಬದುಕಿನ ಆಧ್ಯಾತ್ಮಿಕ ರೀತಿಯೇ ಬೇರೆ, ಆದರೆ ಇತರಗಳ ರೀತಿಯೇ ಬೇರೆ. ತಂದೆ ತಾಯಿಗಳನ್ನು ದೇವರು ಅಂತ ತಿಳ್ಕೊಂಡೋಡಿ ಅಂತ ಶಾಸ್ತ್ರ ಹೇಳಿದರೆ ಇವತ್ತು ವರ ಕನ್ಯೆ ಇಲ್ಲೇ ಬೇರೆ ಎಂಟರ್ ಆಗ್ತಾ ಇರುತ್ತೆ. ಏನು ಬರೀತಾರೆ ಗೊತ್ತಾ, ಕನ್ಯೆ ಕಡೆಯವರು ವರನ ಬಗ್ಗೆ, ವರನ ಕಡೆಯವರು ಕನ್ಯೆಯ ಬಗ್ಗೆ ಕೇಳಾಗಿಲ್ಲ. ಇವರು ಬರೀತಾರಂತೆ ಏನಂತ, ತಂದೆ ತಾಯಿ ಇರಬಾರ್ದು ಫಸ್ಟು, ಪಿತೃದೇವ ಮಾತೃದೇವ ಗೊತ್ತಾಯ್ತಲ್ಲ ಯಾವ ಸ್ಥಿತಿ ಬಂದಿದೆ ಅಂತೆ. ಇವರು ಅದಕ್ಕೆ ತಯಾರಿರ್ತಾರೆ, ಹುಡುಗ ಎಂಥ ಸ್ಥಿತಿ ಇರ್ತಾರೆ. ತಂದೆ ತಾಯಿ ಇರಬಾರ್ದು, ಇರಬಾರ್ದು ಅಂದರೆ ಸತ್ತೋಗಿದ್ರೆ ನಂಬರ್ ಒನ್ ಪ್ರಿಫರೆನ್ಸ್. ಬದುಕಿದ್ರೆ ದೂರ ಇರಬೇಕು, ಎದುರಿಗಿರಬಾರ್ದು. ಬದುಕಿದ್ರೆ ಜೊತೆಗಿರಬಾರ್ದು. ಮದುವೆ ಮಾಡಿದ ದಿವಸನೇ ಬೇರೆ ಮನೆಗೆ ಹೋಗಬೇಕಂತೆ. ಎಂಥ ಹಠ ಇರಬೇಕು, ಎಷ್ಟು ವ್ಯಾಲ್ಯೂಸ್ ಡೌನ್ ಆಗ್ತಾ ಇದೆ ಯೋಚನೆ ಮಾಡಿ. ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಆದರೆ ಗೌರವದ ಹೆಸರಿಲ್ಲ. ತಂದೆ ತಾಯಿಗಳನ್ನು ಬಿಡೋದು, ಅವ್ರು ದೂರ ಇರಬೇಕು, ಅವ್ರು ಇರಬಾರ್ದು, ಅವರಿದ್ದರೂ ನಾನು ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ ಇಂಥ ಸ್ಥಿತಿಯಲ್ಲಿದ್ದರೆ ಅದು ಎಂಥ ಮನೆ ಅದು. ಇವತ್ತು ಹಿಂದಿನ ಕಾಲದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ ಈ ಪ್ರತ್ಯೇಕ ಇರೋ ಪದ್ಧತಿ ಇದ್ದು ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಇತ್ತು. ಈಗ ಉಲ್ಟಪಲ್ಟ ಆಗ್ತಿದೆ, ನಮ್ಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಹೋಗ್ತಾ ಇದೆ. ಅಲ್ಲಿ ಶುರು ಮಾಡ್ತಿದ್ದಾರಂತೆ, ಈಗ ಅವರು ಶುರು ಮಾಡ್ತಿದ್ದಾರೆ, ಹಾಗಿರಬೇಕು ಅಂತೆ. ಅಂದರೆ ಆಶ್ಚರ್ಯ, ಇವರಿಗೆ ಇಬ್ಬರೇ ಇದ್ದರೆ ಏನು ಸುಖ, ಹೇಳೋರಿಲ್ಲ ಕೇಳೋರಿಲ್ಲ ಅಂಥೇಳಿ ಬದುಕಿ ತಿಳ್ಕೊಂಡಿರ್ತಾರೆ. ಸ್ವೇಚ್ಛಾಚಾರ ನಿರೀಕ್ಷೆ ಮಾಡ್ತಾರೆ. ಸ್ವೇಚ್ಛಾಚಾರದ ಫಲಶ್ರುತಿ ಏನು ಗೊತ್ತಾ, ನಾಳೆ ಕ್ಯಾರೇ ಬರೋರಲ್ಲಿ ಏನಾರು ಆಗಿಬಿಟ್ರೆ ಗೊತ್ತಾಯ್ತಾ, ಏನಾದರು ಸ್ವಲ್ಪ ಸಹಾಯಕ ನಡಪಿಲ್ಲೇ ಬರದಂತ ಆಗ್ತಾನೆ ಗೊತ್ತಿರೋದು. ಇವತ್ತು ಹಿಂದಿನ ಕಾಲದಲ್ಲಿ ಎಷ್ಟು ಅಷ್ಟು ಜನ ಒಂದಾಗಿರ್ತಿದ್ರಲ್ಲ, ಎಷ್ಟು ಸುಖವಾಗಿರ್ತಿದ್ರು. ವಿಜಯದಾಸರು ಹೇಳ್ತಾರೆ, ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದಿಜರ ಸಹ ಗಂಡು ಗಲಿ ಅಲಿಯುತ್ತಿರು ಚಿರಜೀವಿಯಾಗೆಲವೋ ಚಿನ್ನ ನೀನು. ಇಂಥ ಬದುಕಿನಲ್ಲಿ ದೀರ್ಘಾಯುಷ್ಯ ಇದೆ ಅಂತ ಹೇಳ್ತಾರೆ. ಯಾರು ಒಟ್ಟಾಗಿ ಬದುಕ್ತಾರೆ ಅವ್ರ ಆಯುಷ್ಯ ಜಾಸ್ತಿ ಆಗುತ್ತೆ. ಯಾಕೆ ಟೆನ್ಷನ್ ಕಡಿಮೆ ಆಗೋದ್ರಿಂದ, ಟೆನ್ಷನ್ ಕಡಿಮೆ ಆಗೋದ್ರಿಂದ ಸುಖವಾಗಿ ಬದುಕ್ತಾರೆ. ಒಬ್ಬರೇ ಮಾಡಬೇಕು ಅಂದಾಗ ಆಘಾತವಾಗುತ್ತೆ, ಬದು ಬೇಗ ಆಯುಷ್ಯ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಲೋಕದಲ್ಲಿ ಸುಖ ಇಲ್ಲ, ದೇವರಿಗೆ ಪ್ರೀತಿ ಇಲ್ಲ, ಇದೆಂಥ ಬದುಕಿದು. ಅದಕ್ಕೆ ಆತ ತೋರಿಸಿದ ತಂದೆ ತಾಯಿಗಳ ಸೇವೆ ದೇವ್ರ ಪೂಜೆಗಿಂತ ದೊಡ್ಡದು ಅಂತ ತೋರಿಸ್ತಾನೆ. ನೆನಪಿರಬೇಕು, ಅಥವಾ ಅದೇ ದೇವ್ರ ಪೂಜೆ, ಅದರಲ್ಲೇ ದೇವರನ್ನು ಕಾಣಬೇಕು. ಅಂದರೆ ಸಾಲಿಗ್ರಾಮ ಪೂಜೆ ಬಿಡಬೇಕು ಅಂತ ಅರ್ಥ ಅಲ್ಲ, ಅದನ್ನು ಮಾಡಬೇಕು. ಸಾಲಿಗ್ರಾಮ ಪೂಜೆಯನ್ನು ಮಾಡಬೇಕು, ಈ ಪೂಜೆಯನ್ನು ಮಾಡಬೇಕು. ಎರಡರಲ್ಲಿ ಕ್ಲಾಶ್ ಬಂದರೆ ಮೊದಲು ತಂದೆ ತಾಯಿಗಳ ಅಭಿಷೇಕ ಮಾಡಿಸಿ ಆಮೇಲೆ ದೇವ್ರ ಪೂಜೆ ಮಾಡಿ, ತಂದೆ ತಾಯಿಗಳ ಸಕಾರದಲ್ಲಿ ಕೊಡಬೇಕು. ಈ ಒಂದು ಮೌಲ್ಯ ಗೊತ್ತಾದರೆ ನಮ್ಮ ಭರತಖಂಡ ತುಂಬ ಸುಪ್ರಸಿದ್ಧವಾಗಿದ್ದು ಯಾವುದೋ ವೈಜ್ಞಾನಿಕ ಆವಿಷ್ಕಾರಕ್ಕಲ್ಲ, ಈ ಮೌಲ್ಯಕ್ಕೋಸ್ಕರ ಬೆರೆತಿದ್ದಾಯಿತು. ಬೇರೆ ದೇಶದ ಜನ ನಮ್ಮ ಸಂಸ್ಕೃತಿಯನ್ನು ಕಂಡು ಆಶ್ಚರ್ಯ ಪಡ್ತಾರೆ, ಇಲ್ಲಿ ಮದುವೆ ನೋಡಿ ಆಶ್ಚರ್ಯ ಪಡ್ತಾರೆ. ಫಾರಿನ್ನಲ್ಲೆಲ್ಲ ನಮ್ಮ ಎಂಟನೇ ಮದುವೆ ಬನ್ನಿ, ಹತ್ತನೇ ಮದುವೆ ಬನ್ನಿ ಇನ್ವಿಟೇಷನ್ ಕೊಡ್ತಾರೆ, ಏಯ್ತ್ ಮ್ಯಾರೇಜ್, ನೈನ್ತ್ ಮ್ಯಾರೇಜ್, ಟೆಂತ್ ಮ್ಯಾರೇಜ್ ಅಂತ. ಅದನ್ನು ಸಹಜ ಅವರಿಗೆ, ಇಲ್ಲಿ ಬಂದಾಗ ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಗೋಲ್ಡನ್ ಜೂಬಿಲಿಯನ್ನು ಸಿಲ್ವರ್ ಜೂಲ್ ಮಾಡಿಬಿಡ ತಲೆ ಕೆಟ್ಟೋಗ್ಬಿಡುತ್ತವ್ರು. ಹೀಗೆ ಒಟ್ಟಿಗೆ ಹೀಗೆ ಬದುಕಿದ್ದೀರಾ ಅಂತ ಆಶ್ಚರ್ಯ ಪಟ್ಬಿಡ್ತಾರೆ. ಇವರು ನಮ್ಮ ಕಾಲ ಇದು ನಮ್ಮಲ್ಲಿ ಶುರುವಾಗಿದೆ, ಅದೇ ಟೈಪ್ ಶುರುವಾಗ್ತಾ ಇದೆ ಹೆಚ್ಚು ಕಡಿಮೆಗಾಗಲಿ. ಈಗ ಬೆಲೆ ಇಲ್ಲದೆ ಹೋದ್ರೆ ಹಾಗಾಗುತ್ತೆ. ಹಿಂದಿನ ಕಾಲಕ್ಕೆ ಆ ಬೇರೆ ದೇಶದಲ್ಲಿ ಸಣ್ಣ ಪುಟ್ಟ ಕಾರಣಕ್ಕೆ ಬೇರೆ ಆಗಿಬಿಡ್ತಾರೆ. ನಮ್ಮಲ್ಲಿ ಯಾತಕ್ಕಾಗೋದಿಲ್ಲ ಅಂದರೆ ಜಗಳ ಮೆಟ್ಟಿನಲ್ಲೋ ದೊಡ್ಡ ಸ್ಥಿತಿ. ಜಗಳ ಬಂದೇ ಬರುತ್ತೆ, ಗಂಡ ಎಂಥ ಪ್ರಿಯ ಸ್ನೇಹಿತರಲ್ಲೂ ಬರುತ್ತೆ. ಧರ್ಮರಾಜ ಅರ್ಜುನರಷ್ಟು ಒಂದು ಯಾರಾಗಿದ್ದರು, ಎಷ್ಟು ಸಿಟ್ಟು ಮಾಡಿಕೊಂಡ್ರೆ ಕನ್ನಡ ಪರ್ವ ಕೇಳಿದ್ರೆ ಗೊತ್ತಿರುತ್ತೆ, ಕಥೆ ಹೇಳೋದಕ್ಕೆ ಹೋಗೋದಿಲ್ಲ, ಹೊಡೆದು ಕೊಂದು ಬಿಡ್ತೇನೆ ಅಂತ ಹೋಗ್ತಾನೆ ಅರ್ಜುನ. ಆ ಕಾಲ ಅದು ಅಂತ ಆಮೇಲೆ ಮತ್ತೆ ಏನು ಯೋಚನೆ ಬಿಟ್ಟುಬಿಡ್ತಾರೆ. ಯಾವುದೋ ಕಾಲಕ್ಕೆ ಮನುಷ್ಯರು ಅಂದರೆ ಮನುಷ್ಯರೇ, ಒಂದಲ್ಲ ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪನ್ನು ತಿದ್ಕೊಳ್ಬೇಕು, ಕ್ಷಮಿಸಬೇಕು, ಅದರಲ್ಲಿ ದೊಡ್ಡಸ್ತಿಕೆ ಇರುತ್ತೆ. ಆಗ ನಮಗೆ ಒಂದಾಗಿರಬೇಕು, ಎಲ್ಲಿ ಮಹತ್ವ ಇರುತ್ತೆ. ಅದನ್ನು ತೋರಿಸೋಕ್ಕೆ ಪಿತೃದೇವೋಭವ, ಮಾತೃದೇವೋಭವ. ಪುಂಡರೀಕನ ಕಥೆ ಕೇಳಿದ ತಂದೆ ಮಕ್ಕಳು ಮೊದಲು ತಂದೆ ತಾಯಿನ ಹೊರಗೆ ಹಾಕಿದ್ರೆ ಮನೆ ಕರೆಸಬೇಕು ವಾಪಸ್. ದೊಡ್ಡ ತಪ್ಪು ಮಾಡಿದೆ ನಾನು. ಪಂಡರಪುರಕ್ಕೆ ಲಕ್ಷಾಂತರ ಜನ ಹೋಗಿ ಬರ್ತಾರೆ. ಎಷ್ಟೇ ಕಲಿತಾರೆ ಹಿಂದಿನ ತತ್ವನ, ಕಲಿಯೋದೇ ದೇವರು ಒಲಿಯೋದು ಹೆಚ್ಚಾಗಿ ಚಲಪ್ರತಿಮೆ ಮತ್ತು ಜಡಪ್ರತಿಮೆ ಅಂತ ಕರೀತಾರೆ. ಜಡಪ್ರತಿಮೆ, ಚೇತನ ಪ್ರತಿಮೆ. ಜಡಪ್ರತಿಮೆಗಳಲ್ಲಿ ಸನ್ನಿಧಾನ ಇದೆ ಸಾಲಿಗ್ರಾಮಾದಿಗಳಲ್ಲಿ, ಅದಕ್ಕಿಂತ ಜಾಸ್ತಿ ಸನ್ನಿಧಾನ ಚೇತನ ಪ್ರತಿಮೆಯಲ್ಲಿರುತ್ತೆ ಅಂತ. ಜಂಗಮ ಪ್ರತಿಮೆ ಅಂತ ಹೆಸರು. ಮೊಬೈಲ್ ಫೋನ್ ಬೆಲೆ ಗೊತ್ತಾಗ್ತದೆ ನಮಗೆ, ಸ್ಟ್ಯಾಟ್ ಲ್ಯಾಂಡ್ ಫೋನು ಲಿಮಿಟೆಡ್ ಮೊಬೈಲ್ ಫೋನ್ ಯಾವಾಗಲೂ ತೆಗೆದುಕೊಂಡಿರ್ತಾರೆ. ತಂದೆ ತಾಯಿಗಳು ಮೊಬೈಲ್ ದೇವರು ಅಂತ ಕರೀತಾರೆ, ಇದು ಆಶ್ಚರ್ಯ. ತಂದೆ ತಾಯಿಗಳು ಅಂದರೆ ಮೂವಿಂಗ್ ದೇವರಿದ್ದಾಗಿ, ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ತಂದೆ ತಾಯಿಗಳು ಅಂದರೆ ಓಡಾಡುವ ದೇವರುಗಳಂತೆ. ಅಷ್ಟರ ಮಟ್ಟಿಗೆ ಗೌರವ ಕೊಡಬೇಕು. ಅದನ್ನು ತಿಳಿಸ್ಕೊಂಡ್ರೆ ಜೀವ ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ ಅಂದರೆ ಈ ಮೌಲ್ಯಗಳಿಗೆ ಮೆಚ್ಚುತ್ತಾನೆ ಹೊರತು ಈ ಒಂದು ಹಣಕಾಸುಗಳ ಮೌಲ್ಯಕ್ಕೆ ಮೆಚ್ಚೋದಿಲ್ಲ. ಅದು ಒಂದು ಹಂತ. ಎರಡನೇದಾಗಿ ಬಡ ಬ್ರಾಹ್ಮಣ ಅವನು ಕೊಟ್ಟಿದ್ದು ಒಂದು ಹಿಡಿ ಅವಲಕ್ಕಿ. ಅವಲಕ್ಕಿ ಕೊಟ್ಟರು ಅಂದರೆ ಜನಕ್ಕೆ ಭಾರಿ ಮರ್ಯಾದೆ ಹೋಗೋ ಕೆಲಸ. ಅವಲಕ್ಕಿ ಕೊಟ್ಟರು ಅಂದರೆ ಅವಮಾನ ಮಾಡಿದ್ರು ಅಂತ ಅರ್ಥ. ಈಗ ಹುಬ್ಬಳ್ಳಿ ಧಾರವಾಡ ಕಡೆಗೆ ಯಾರು ಹೋಗಿಬಿಟ್ರೆ ನೀವು ಮದುವೆಗೆ ಯಾರು ಅವಲಕ್ಕಿ ಕೊಟ್ಟುಬಿಟ್ರೆ ಮದುವೆ ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಸಾರಿ ಉಪ್ಪಿಟ್ಟು ಕೊಡಲಿಲ್ಲ ಅಂತ ಗಲಾಟೆ ಅವರಿಗೆ. ಅವಲಕ್ಕಿ ಅಂದರೆ ಸೆಕೆಂಡ್ ಗ್ರೇಡ್ ಇದ್ದಾಗ ಉಪ್ಪಿಟ್ಟು ಕೊಟ್ಟರೆ ಸ್ವಲ್ಪ ಕ್ಲಾಸ್ ಬಂದಿದ್ದೆ. ಎಲ್ಲರೂ ಅಲ್ಲ, ಒಂದು ಗುಪ್ಪಿನವರು ಪಾಪ ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ. ಒಂದು ಗುಪ್ಪಿನವರು ಇನ್ಸಲ್ಟ್ ಮಾಡಿದ್ರೆ ನಮಗೆ ಅವಲಕ್ಕಿ ಕೊಟ್ಬಿಟ್ರಲ್ಲ ಎಷ್ಟು ಅನ್ಯಾಯ ಅನ್ನೋ ಜನ ತಿಳ್ಕೊಂಡ್ಬಿಟ್ಟಿರ್ತ. ಅದು ಇದು ಕೊಟ್ಟಿದ್ದು ಅವಲಕ್ಕಿ ತುಂಬ ಅಲ್ಲ, ಬರೀ ಒಂದು ಹಿಡಿ ಅವಲಕ್ಕಿ ಮತ್ತೆ ಅಷ್ಟೆ. ಕೆಜಿಗಟ್ಟೆ ಕೊಟ್ಟರೆ ಅದನ್ನು ವ್ಯಾಪಾರ ಮಾಡಿಬಿಡೋದು ಆರಾಮಾಗಿ. ಕೆಜಿಗಟ್ಟೆ ಕೊಟ್ಟರೆ ಕಮರ್ಷಿಯಲ್ ಮಾಡ್ಬೋದಾಗಿದೆ. ಬರೀ ಒಂದು ಹಿಡಿ ಅವಲಕ್ಕಿ, ಅದೇನು ಬರೀ ಅವಲಕ್ಕಿ, ಚೂಡ ಒಗ್ಗರಣೆ ಏನೂ ಇಲ್ಲ ಅದಕ್ಕೆ, ಬರೀ ಖಾಲಿ ಅವಲಕ್ಕಿ. ಅದನ್ನು ಒಂದು ಹಿಡಿ ಕೊಟ್ಟರೆ ಅಖಿಳಾರ್ಥ ವಿವೇಚನೆ ಮಾಡೋಕ್ಕೆ ಬರೋದಿಲ್ಲ. ಯಾರಾದರೂ ಕೊಡ್ತಾರೆ ಆ ರೀತಿ, ಯಾರಾದ್ರೂ ಮನೆ ಬಂದರೆ ಊಟ ಹಾಕದೆ ಕಾಫಿ ಕೊಡ್ತಾರೆ, ಅದಕ್ಕೆ ಅವ್ರ ಬರೀ ಕಾಫಿ ಕೊಟ್ಟಿದ್ರು ಅಷ್ಟೇ ಅಂತ ಹೇಳಿದ್ದೆ. ಅವ್ರ ಮನೆಗೆ ಹೋದ ಬರೀ ಕಾಫಿ ಕೊಟ್ಟರೆ ನಾವು ಬರೀ ಕಾಫಿ ಕೊಡ್ತೇವೆ, ಹೊಟ್ಟೆ ಹೊರತು ಊಟ ಯಾಕೆ ಹಾಕಬೇಕು? ಇಷ್ಟು ಬುದ್ಧಿವಂತಿಕೆ ಮಾಡ್ತಾನೆ. ದೇವರು ಒಂದು ಹಿಡಿ ಅವಲಕ್ಕಿ ವಾಪಸ್ ಕೊಟ್ಟರು, ರಿಜೆಕ್ಟ್ ಮಾಡ್ಬೋದಾಗಿತ್ತು. ದೇವರು ಸುಧಾಮ ಏನು ತಂದಿದ್ದಿ ಪರಮಾತ್ಮ ಕೇಳಿದ. ಸುಧಾಮನಿಗೆ ಕೃಷ್ಣ ಎಷ್ಟು ಆತಿಥ್ಯ ಮಾಡಿದ ಅಂದರೆ ಸುಧಾಮನಿಗೆ ಯೋಚನೆ ಮಾಡಲಿಕ್ಕೆ ಆಗಲಿಲ್ಲ. ಏನು ಪ್ರೀತಿ, ಏನು ವಿಶ್ವಾಸ! ಬಂಗಾರದ ತಟ್ಟೆಯಲ್ಲಿ ಪರಮಾತ್ಮ ಊಟ ಮಾಡಿಸ್ತಾನೆ ಸುಧಾಮನಿಗೆ. ಬಂಗಾರದ ಲೋಟದಲ್ಲಿ ನೀರು ಕುಡಿಸ್ತಾನೆ. ತಾಂಬೂಲನ್ನು ತಾನೇ ಸ್ವತಃ ಕೈಯಿಂದ ಕೊಡ್ತಾನೆ. ಸುಧಾಮ ಹೇಗಿದ್ದಿ ಅಂತ ಕೇಳ್ತಾನೆ. ಸುಧಾಮ ಏನೋ ಪಾಪ ಅವಲಕ್ಕಿ ಕೊರೋಣ ತೊಗೊಂಡು ಹೋಗಿದ್ದ, ಈ ಗಾಬರಿ ಆಗೋಯ್ತು, ಕೊಡೋ ಸ್ಥಿತಿ ಇಲ್ಲ ಅದಿಲ್ಲ. ಕೃಷ್ಣ ಕೇಳ, ಏನು ತಂದಿದ್ದೆ ಸುಧಾಮ ಅಂತ ಕೇಳ, ಏನು ತಂದಿದ್ದೆ ಹೇಳು. ಸುಧಾಮನಿಗೆ ಭಾರಿ ಆತಂಕ, ತಂದಿದ್ದೇನೆ ಅಂತ ಹೇಳೋದಕ್ಕೆ ಮನಸ್ಸು ಬರೋದಿಲ್ಲ. ಏನು ಬಂದು ಅವಲಕ್ಕಿ ತಂದಿರೋದು ಏನು ಇಲ್ಲ, ತಂದಿಲ್ಲ ಅಂತೇಳಿ ಸುಳ್ಳು ಹೇಳಿದಾಗತ್ತೆ, ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಆಗ ಕೃಷ್ಣ ಹೇಳ್ತಾನೆ, ಭಾಗವತ ಪುರಾಣದಲ್ಲಿ ಶ್ಲೋಕ ಬರುತ್ತೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನಃ. ಇಲ್ಲಿ ಭಗವದ್ಗೀತೆಯ ಶ್ಲೋಕ ಹೌದು, ಭಾಗವತ ಶ್ಲೋಕನೂ ಹೌದು. ಏನು ತಂದಿದ್ರು ಕೂಡ ಯೋಚನೆ ಮಾಡಬೇಡ ಸುಧಾಮ. ಸುಧಾಮರಿಗೆ ಆಗಲೂ ಕೂಡ ಯೋಚನೆ ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ ಪಾಪ. ಆ ಸಮಯ ಕೃಷ್ಣ ಹೇಳ್ತಾನೆ, ನೀನು ಬರೀ ಕೈಯಲ್ಲಿ ಬಂದಿಲ್ಲ ನನಗೆ ಗೊತ್ತು ಅಂಥೇಳಿ ತಾನೇ ಕೈ ಹಾಕಿದ್ರಂತೆ. ಉತ್ತರೀಯಕ್ಕೆ ತಾನೇ ಕೈ ಹಾಕಿದ್ರಂತೆ. ಆ ಪಾಪ ಬೇರೆ ಬಟ್ಟೆ ಕೂಡ ಇಲ್ಲ, ತನ್ನ ಸೆಲ್ಲೆ ಕಟ್ಕೊಂಬಂದಿದ್ದ ಅಷ್ಟೇ. ಪಾಪ ನೋಡ್ತಾನೆ ಕೃಷ್ಣ, ನೋಡಿದೆ ಆ ಸುಧಾಮ ಹೇಳಿಲ್ಲ ಬರೀ ಕೈಯಲ್ಲಿ ಬಂದಿಲ್ಲ ಅಂಥೇಳಿ ಅಂತ ಗಂಟು ಬಿಚ್ಚುತ್ತಾನೆ. ಸುಧಾಮನಿಗೋ ಆತಂಕ, ಏನು ನೋಡ್ತಾನೆ, ಏನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಕೃಷ್ಣ ಅಂತ ಗಾಬರಿ ಪಾಪ. ಆದರೆ ಕೃಷ್ಣ ಬಿಚ್ಚಿದನಂತ ಅದನ್ನು ಹೇಳ್ತಾರೆ. ಕೃಷ್ಣ ಸುಧಾಮನ ಅವಲಕ್ಕಿ ಗಂಟು ಬಿಚ್ಚಲಿಲ್ಲ, ಅವನ ಸಂಸಾರ ಬಂಧನವನ್ನೇ ಬಿಚ್ಚಿದ ಅಂತ ಹೇಳ್ತಾನೆ. ಅವನ ದಾರಿದ್ರ್ಯದ ಗಂಟನ್ನೇ ತಿಕ್ಕಿ ಹಾಕಿದ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ. ನೋಡ್ತಾನೆ ಅವಲಕ್ಕಿ, ಸುಧಾಮ ನೀನು ಯಾರು ಹೇಳಿದರು? ನಾನು ಅವಲಕ್ಕಿ ಕಂಡ್ರೆ ಪಂಚಪ್ರಾಣ ಅಂತ ಯಾರು ಹೇಳಿದರು ಅಂತ ಕೇಳ್ತಾರೆ. ಈ ಮಾತು ಯಾರು ಹೇಳ್ತಾರೆ? ಎಷ್ಟು ಪ್ರಿಯರಾದವರು ಕೂಡ ಏನೇ ಅವಲಕ್ಕಿ ತಂದು ಬಿಟ್ಟು ಬೇರೆ ದರ್ಬಾರದಾಗಿತ್ತೆ, ನಮ್ಮಲ್ಲಿ ಬೇಕಾಗ್ತಿತ್ತು ಅಂತ ಹೇಳ್ಬಿಡ್ತಾರೆ ಎಷ್ಟೋ ಜನಗಳು. ಇದು ಅಂಥ ಹೊತ್ತಿನಲ್ಲಿ ನಾನು ಅವಲಕ್ಕಿ ಪ್ರಿಯ ಅಂತ ಯಾರು ಹೇಳಿದರು ನಿನಗೆ? ಸುಧಾಮನ ಮನಸ್ಸಿಗೆ ಬೇಜಾರಾಗಬಾರದು. ಭಗವಂತ ನಾವು ದೇವರಿಗೆ ಬೇಜಾರು ಮಾಡಿಬಿಡ್ತೇವೆ, ದೇವರು ನಮಗೆ ಬೇಜಾರು ಮಾಡೋದಿಲ್ಲ. ಭಕ್ತ ನೊಂದ್ಕೋಬಾರದು ಅಂಥೇಳಿ ಬಾಯಲ್ಲಿ ಹಾಕ್ಕೊಂಡಂತೆ, ಪಕ್ಕದಲ್ಲಿ ಇಟ್ಕೊಳ್ಳಿ, ಬಾಯಲ್ಲಿ ಹಾಕ್ಕೊಂಡೇ ಬಿಟ್ಟಂತೆ. ಭಾರಿ ಚೆನ್ನಾಗಿದೆ ಸುಧಾಮ. ಸುಧಾಮನಿಗೆ ಆಶ್ಚರ್ಯ. ಇನ್ನೊಂದು ತುತ್ತಿ ಕೈ ಹಾಕಿದಾಗ ಮಿತ್ರವಿಂದ ದೇವಿಯ ಮನೆ ಅಂತ ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ಆಕೆ ಬಂದು ಹೇಳಿದ್ರೆ ಸಾಕು ಸಾಕು, ಇಷ್ಟು ಸಾಕು, ಇಷ್ಟು ತಿಂದರೆ ಇನ್ನು ಯಾವ ಜನ್ಮಕ್ಕೂ ಸುಧಾಮ ಮತ್ತೆ ಬಡವನಾಗೋದಿಲ್ಲ, ಯಾವ ಜನ್ಮಕ್ಕೂ ದಾರಿದ್ರೆ ಅವನು ಕಣ್ಣೆತ್ತಿ ನೋಡೋದಿಲ್ಲ, ಸಾಕು ಅದು ಇಳಿಸಿಬಿಟ್ರೆ ಒಂದು ಹಿಡಿ ಅವಲಕ್ಕಿ. ಇಂಥ ಕರುಣೆ ಯಾರು ಮಾಡ್ತಾರೆ? ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಳ ಅರ್ಥ. ಶಿಶುಪಾಲ ಹುಚ್ಚಾಬಟ್ಟೆ ಬೈತಾನೆ, ದೇವರು ಸುಮ್ಮನೆ ಇರ್ತಾನೆ, ಅವನ ಚಕ್ರದಿಂದ ತಲೆ ಕತ್ತರಿಸ್ತಾನೆ. ಜನ ಅಂದ್ಕೊಂಡ್ರು ಏನೋ ಮಾಡ್ತಾನೆ ಅಂದ್ಕೊಂಡ್ಬಿಟ್ರು. ಅವನ ದೇಹದಿಂದ ಬಂದ ಜೀವವನ್ನು ತನ್ನ ಹೊಟ್ಟೆಗಳು ಇಟ್ಕೊಂಡಂತೆ. ಅವನು ಜಯ. ಹಿರಣ್ಯಕಶಿಪು ಮೊದಲನೇ ಜನ್ಮ, ರಾವಣ ಆಮೇಲೆ, ಈಗ ಶಿಶುಪಾಲ. ಶಾಪ ಮೋಕ್ಷಮ ಒಡಗಿಟ್ಕೊಂಡಂತೆ. ಯಾತಕ್ಕೆ? ಇಷ್ಟೊತ್ತು ಅವನು ತಪ್ಪು ಮಾಡಿದ್ದಾನೆ. ಆ ತಪ್ಪಿಗೆ ಕಾರಣ ಹಿರಣ್ಯಕಶಿಪು ರಾಕ್ಷಸನ ಆವೇಶ ಇತ್ತು. ಅದು ಶಮಿಸಿಬಿಡ್ತಾರೆ ಕೆಲವರು, ಏನೋ ಒಂದು ಮೂಡಲ್ಲಿ ಗಿಂತ ಏನೋ ಬೈದ ಹಾಕ್ಬಿಡ್ತಾರೆ ಮೂಡಿಲ್ಲ ಅವಾಗ. ಆಮೇಲೆ ಅರ್ಥ ಮಾಡಿ, ಪಾಪ ಮೂಡ್ ಸರಿ ಇದ್ದಲ್ಲಿ ಬಿಡಿ, ಆಮೇಲೆ ಸರಿ ಹೋಗ್ತದೆ. ಇಷ್ಟೇ. ಈ ರೀತಿ ನಾವು ನೋಡೋದು ಕಷ್ಟ, ಆದರೆ ದೇವರು ಅನ್ನ ನೋಡಿದನಂತೆ. ಭಾರಿ ಅನುಗ್ರಹ ಮಾಡ್ತಾನೆ. ಸಕಲ ಪುರುಷಾರ್ಥವನ್ನು ಅಲ್ಲಿ ಕೊಟ್ಟ, ಇನ್ನು ಮೋಕ್ಷನೇ ಕೊಟ್ಟುಬಿಟ್ಟ. ಮುಂದಿನ ಕೇಸಲ್ಲಿ ಭೀಷ್ಮರು ಬಾಣ ಹೊಡಿತಾರೆ ಎರಡು ಸಲ, ಒಂದು ಸಲ ಕುರುಕ್ಷೇತ್ರದಲ್ಲಿ, ಇನ್ನೊಂದು ಸಲ ಆರಂಭದಲ್ಲೇ. ಇನ್ನೂ ಕೂಡ ಇನ್ನು ಪಾಂಡವರು ಹುಟ್ಟೇ ಇರಲಿಲ್ಲ ಆ ಸಮಯದಲ್ಲಿ. ಅಂಬೆಯನ್ನು ಮದುವೆ ಆಗ್ತೀಯೋ ಯುದ್ಧಕ್ಕೆ ಬರ್ತೀಯೋ ಅಂತ ಕೇಳ್ತಾರೆ ಭೀಷ್ಮರು. ಈ ಅಂಬೆಯನ್ನು ಮದುವೆ ಆಗ್ತೀಯೋ ಯುದ್ಧಕ್ಕೆ ಬರ್ತೀಯೋ? ಯುದ್ಧಕ್ಕೆ ಬರ್ತೇನೆ ಅಂದ್ರಂತ ಏನು ಮಾಡೋಕ್ಕು ಭೀಷ್ಮರು? ಇತ್ತ ಮಾತಾಡಿದ ಶಿಷ್ಯವೇ ಸಿಟ್ಟು ಬಂದ್ಬಿಡುತ್ತೆ, ನನಗೆ ಯುದ್ಧ ಮಾಡ್ತೀಯೇನಾ ಅಂತ ಅಲ್ಲಿಲ್ಲ. ಆಯ್ತು, ಯುದ್ಧಕ್ಕೆ ತಯಾರಾದ್ರೆ. ಇದು ಭೀಷ್ಮರು ಹೊಡಿತಾರೆ ಬಾಣಗಳನ್ನು. ಆಗ ಪರಮಾತ್ಮ ಸಹಿಸಿದರಂತೆ ಎಲ್ಲ ಕೂಡ. ಭೀಷ್ಮರು ಆಗ ಮಾಡಿ ತಪ್ಪನ್ನು ಕ್ಷಮಿಸಿದ. ಇದು ಮಾಡಿದಾಗ ಭೀಷ್ಮರ ವಯಸ್ಸು ಸುಮಾರು 400 ವರ್ಷ. ಮುಂದೆ ಹಣೆಗೆ ಬಾಣ ಹೊಡೆದ ಕುರುಕ್ಷೇತ್ರ 800 ವರ್ಷ ಅವರು. 400 ವರ್ಷದಲ್ಲೂ ಯುದ್ಧ ಮಾಡೇ ಮಾಡಿಬಿಡಲಿಲ್ಲ ಅವರು. ಪರಮಾತ್ಮ ಏನು ಮಾಡಿದೆ, ಎಷ್ಟು ಅನುಗ್ರಹ ಮಾಡಿದ ಗೊತ್ತಾ? ಯಾಕೆ ಹೇಳಿಲ್ಲ ದಾಸರು ಅಂದರೆ ಎಲ್ಲರಿಗೂ ಗೊತ್ತಿದೆ ಅಂತ. ಇದೇ ಭೀಷ್ಮರು ಸಾಯ್ತಾ ಬಿದ್ದಿದ್ದಾರೆ, ಶರಮಂಚದಲ್ಲಿದ್ದಾರೆ, ಮೈಯೆಲ್ಲ ಬಾಣ ಚುಚ್ಚೋಗಿದೆ, ಅಂತ್ಯಕಾಲದಲ್ಲಿದ್ದಾರೆ. ಕೃಷ್ಣ ಒಂದು ಪಕ್ಕದಲ್ಲಿ ಕೊಡ್ತಾನೆ, ಅವ್ರ ಮುಖ ನೋಡೋದಲ್ಲಿ ಅನ್ಬೇಕಾಗಿತ್ತು, ಅಂತ ಪಕ್ಕದಲ್ಲಿ ಕೊಡ್ತಾನೆ. ಭೀಷ್ಮರೇ ಹೇಗಿದ್ದೀರಿ, ಮಾತಾಡಿಸ್ತಾನೆ. ಭೀಷ್ಮರಿಗೆ ತೋಚದೇ ಇಲ್ಲ, ಭೀಷ್ಮ ಸ್ತವರಾಜವನ್ನು ಹಾಡ್ತಾರೆ, ಅದೇ ಘನಮಹಿಮ ಗಂಗೆಯ ಮೃತ ಗಾಯನವ ಕೇಳುತ್ತಾ. ಅದನ್ನು ಹೇಳಿದ್ರಿಂದ ಮತ್ತೆ ಹೇಳಲಿಲ್ಲ ದಾಸರಿ. ಗಗನಚರ ವಾಹನ ದಿವವು ಕಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ಭೀಷ್ಮರು ನೋಡ್ತಾರೆ, ಕೃಷ್ಣ ನನಗೆ ಭಾರಿ ಸುಸ್ತಾಗಿದೆ. ಭೀಷ್ಮರೇ ನಿಮ್ಮ ಬಾಯಿಂದ ಉಪದೇಶ ಆಗಬೇಕು, ನಮ್ಮ ಧರ್ಮರಾಜನಿಗೆ ನೀವು ಉಪದೇಶ ಮಾಡಬೇಕು. ಅವರುತ್ತಾರೆ, ಕೃಷ್ಣ ನನಗೆಲ್ಲಿ ಶಕ್ತಿ ಇದೆ, ಕಾ ಶಕ್ತಿರ್ ಮಮ ದೇವೇಶ ಪಾರ್ಥಾನ್ ಬೋಧಯಿತು ಪ್ರಭು. ನನಗೆ ಎರಡು ಶಕ್ತಿನೂ ಇಲ್ಲ, ನನಗೆ ಫಿಸಿಕಲ್ ಸ್ಟ್ರೆಂತ್ ಇಲ್ಲ. 50 ತಿಂಗಳಾಗಿದೆ ಮಲಗಿಬಿಟ್ಟು, ನನಗೆ ದೇಹದಲ್ಲಿ ನನಗೆ ರಕ್ತ ಎಲ್ಲ ಸೋರಿ ಹೋಗಿಬಿಟ್ಟಿದೆ, ನನಗೆ ಶಕ್ತಿನೇ ಇಲ್ಲ ಮಾತಾಡಲಿಕ್ಕೆ. ಇನ್ನೂ ಶಕ್ತಿ ಮಾತಾಡಲಿಕ್ಕೆ ಅಂತ ಬಂದರೆ ವಿಷಯದ ನನಗಿಲ್ಲ, ಪಾಂಡವರು ಬಂದು ನಾನೇನು ಮಾತಾಡಲಿ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಭೀಷ್ಮರ ಯೋಚನೆ ಮಾಡಬೇಡಿ, ನಿಮಗೆ ಶಕ್ತಿ ಇಲ್ಲ ಹೋಗಲು ನಾನು ಕೊಡ್ತೇನೆ. ಈಗ ಈ ಕ್ಷಣಕ್ಕೆ ವರ, ನಿಮಗೆ ಹಸಿವು ಬಾಯಾರಿಕೆ ಏನೇನೂ ಆಗೋದು ಬೇಡ, ಪೂರ್ಣ ಶಕ್ತಿ ಬರಲಿ ಪರಮಾತ್ಮ ಹೇಳಿದ್ದಾರೆ. ಎಂಥ ಮ್ಯಾಜಿಕ್ ಇದು. ಭೀಷ್ಮರೇ ಹೇಗಿದ್ದೀರಿ ಈಗ? ಕೃಷ್ಣ ನನಗೆ ಆಯಾಸದ ಅರಿವೇ ಆಗ್ತಾ ಇಲ್ಲ, ಹಾಗಿದ್ದೇನೆ ಅಂತ ಹೇಳ್ತಾರೆ. ಆಯಾಸನೇ ಗೊತ್ತಾಗ್ತಾ ಇಲ್ಲ. ಇದನ್ನು ನಂಬಬೇಕಾ? ಇವತ್ತು ನಂಬ ಏನು ಕಟ್ತಾ ಇಲ್ಲ, ಒದ್ದಾಡ್ತಿರ್ತಾನೆ ಪೇನ್ನಿಂದ. ಡಾಕ್ಟ್ರು ನಮ್ಗೆ ನಿಜ ಹೇಳ್ಕೊಡ್ತಾರೆ, ಪೇನ್ ಕಿಲ್ಲರ್ ಎಲ್ಲ ವಾಸಿ ಇಮಿಡಿಯೇಟ್. ಒಬ್ಬ ವೈದ್ಯ ಪೇನ್ ಕಿಲ್ಲರ್ ಕೊಟ್ಟರೆ ಪೇನ್ ಗೊತ್ತಾಗೋದಿಲ್ಲ, ಭವರೋಗ ವೈದ್ಯ ಕೊಟ್ಟರೆ ಏನಾಗುತ್ತೆ ಯೋಚನೆ ಮಾಡಿ. ಒಂದು ಕ್ಷಣ ನೋವು ಯಾವುದು ಇಲ್ಲೇ ಇಲ್ಲ. ಭೀಷ್ಮರೇ ಜ್ಞಾನ ಬೇಕಲ್ಲ, ನಿಮಗೀಗ ಹೊರ ಕೊಡ್ತೇನೆ. ಧರ್ಮರಾಜ ಏನು ಕೇಳ್ತಾನೋ ಅದು ಪುತ್ರ ತಕ್ಷಣ ಹೊಡಿಲಿ ಅಂತ ಹೇಳಿದ. ಹೇಳಿದ ಪ್ರಶ್ನೆ ಉತ್ತರ ರೆಡಿ, ಯಾವ ಕಂಪ್ಯೂಟರ್ ಇಷ್ಟು ಪರ್ಫೆಕ್ಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಭೀಷ್ಮರೇ ಈಗ ಹೇಗೆ ಅನಿಸುತ್ತೆ ಅಂತಾರೆ, ಕೃಷ್ಣ ನನಗೆ ಇಡೀ ಜಗತ್ತೇ ನನ್ನ ಮುಂದೆ ಕಾಣುತ್ತೆ ಅಂತ ಹೇಳ್ತಾರೆ. ಏನೂ ಗೊತ್ತಿಲ್ಲ, ಮಲಗಿದ್ರಲ್ಲ, ಸ್ವಲ್ಪ ಏಟು ಬಿದ್ದು ರಕ್ತಸ್ರಾವದೇ ಎಚ್ಚರ ತಪ್ಪಿಟ್ಟಿರ್ತಾರೆ. ಅರ್ಜುನನ ಬಾಣಗಳಿಗೆ ಎಚ್ಚರ ತಪ್ಪಿದವರು ಗೊತ್ತಾ ಅವರು? ಅರ್ಜುನನ ಬಾಣಗಳಿಗೆ ಎಚ್ಚರಿಕೆ ತಪ್ಪಿದ್ದಾರೆ. ಆಪರೇಷನ್ ಎಷ್ಟೋ ದಿವಸದ ಮೇಲೆ ಹೊರಗೆ ಡಿಸ್ಚಾರ್ಜ್ ಮಾಡೋಕೆ ಎಷ್ಟೋ ದಿವಸ ಬೇಕು ಇವತ್ತೆ. ಅಂಥ ಹೊತ್ತಿನಲ್ಲಿ ಆ ಕ್ಷಣಕ್ಕೆ ಜಗತ್ತೇ ನನ್ನ ಮುಂದೆ ಕಾಣುತ್ತೆ, ಈಗ ಕರತಲಾ ಮಲಕದಂತೆ ಕಾಣುತ್ತೆ ಅಂತ ಹೇಳ್ತಾರೆ. ಭೀಷ್ಮರೇ ಹೇಳಿಬಿಡಿ, ನಾ ಭೀಷ್ಮ ಧರ್ಮರಾಜ ಹೇಳಿ ಉದ್ದೇಶ ಮಾಡಿಬಿಡಿ ನೀವೀಗ. ಆಗ ಭೀಷ್ಮರು ಕೇಳ್ತಾರೆ, ಕೃಷ್ಣ ನಾನೆಲ್ಲಿ ನೀನೆಲ್ಲಿ, ನೀನು ಕೊಟ್ಟ ವರ ಏನು, ಏನು ತೋರಿಸ್ದಾಗಾಗಿಬಿಟ್ಟಿದೆ ಈಗ, ನನಗೆ ದೊಡ್ಡ ಸಮಸ್ಯೆ ಬಂದಿದೆ ಎಂದು ಕೇಳ್ತಾರೆ. ಏನು ಸಮಸ್ಯೆ ಭೀಷ್ಮರೇ ಅಂದರೆ, ಕೃಷ್ಣ ಶಕ್ತಿ ಇಲ್ಲದ ನನಗೆ ಶಕ್ತಿ ಕೊಟ್ಟು, ಜ್ಞಾನ ಇಲ್ಲದ ನನಗೆ ಜ್ಞಾನ ಕೊಟ್ಟು, ನನ್ನ ಬಾಯಲ್ಲಿ ಧರ್ಮರಾಜ ಹೇಳಿಸ್ಬೇಕು ಅಂತ ಹೇಳ್ತೀಯಲ್ಲ, ನೀನೇ ಹೇಳಬಾರ್ದೆ ನನ್ನ ಕೈಲಿ ಹಾಕಿ ಚಾಲ ಮಾಡಿಸ್ತಿ ಅಂತ ಹೇಳ್ತಾರೆ. ಇಟ್ಟ ನನಗೆ ಕೊಡೋ ನೀನೇ ಮಾಡಿಬಿಟ್ರೆ ಆಯ್ತಲ್ಲ. ಆಗ ಕೃಷ್ಣ ಹೇಳ್ತಾರೆ, ಭೀಷ್ಮರೇ ನಾನು ನಿಮಗೆ ಕೀರ್ತಿ ಕೊಡಲು ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳ್ತಾರೆ. ನಿಮಗೆ ಕೀರ್ತಿ ಕೊಡಬೇಕು ನಾನು. ಎಂಥ ಕೀರ್ತಿ ಗೊತ್ತಾ? ಭೀಷ್ಮರು ಎಷ್ಟು ಓದಿದ್ದಾರೆ ಗೊತ್ತಾ? ಎಷ್ಟು ತಿಳಿದಿದ್ದಾರೆ ಗೊತ್ತಾಗೋದು ಯಾವಾಗ? ನೀವು ಮಾತಾಡಿದಾಗ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಭೀಷ್ಮರು ಎಷ್ಟು ವರ್ಷ ಓದಿದ್ದಾರೆ ಗೊತ್ತಾ? 525 ಓದಿದ್ದಾರೆ. ನಾವು 4,000 ಓದಿದ್ರೆ ನಾವು ಸಮಾನ ಇಲ್ಲ ಅಂತ ಓಡಾಡ್ತಿರ್ತೇವೆ. 525 ವಿಶ್ವ ದಾಖಲೆಯ ಓದೋರು. ಅಂಥ ಓದು ವ್ಯರ್ಥ ಆಗಬಾರ್ದು ಅಷ್ಟೇ, ಅಷ್ಟು ಓದು ವ್ಯರ್ಥ ಆಗಬಾರ್ದು. ಅದು ಯಾರಲ್ಲೋ ಓದಿಲ್ಲ, ನನ್ನಲ್ಲೇ ಓದಿದ್ದೀರಿ. ಪರಿಶುರಾಮ ರೂಪದ ಶಿಷ್ಯರು ನೀವು, ನಿಮ್ಮ ಬಾಯಿಂದ ಮಾತು ಬರಬೇಕು. ನಾನು ಹೇಳೋದೆಲ್ಲರಿಗೂ ಗೊತ್ತಾಗಿದೆ ಜಗತ್ತಿಗೆ. ನಾನು ಗೀತಾ ಉಪದೇಶ ಮಾಡಿದ್ದಾನಲ್ಲ, ನಾನು ಹೇಗೆ ಹೇಳ್ತೇನೆ ಜನಕ್ಕೆ ಗೊತ್ತಾಗಿಬಿಟ್ಟಿದೆ. ಇನ್ನೊಂದು ಗೊತ್ತಾಗಬೇಕು ಜಗತ್ತಿಗೆ, ಈಗ ನಾನು ಹೇಗೆ ಹೇಳಿಸ್ತೇನೆ ಅಂತ ಗೊತ್ತಾಗಬೇಕು ಅಂತ ಹೇಳ್ತಾರೆ. ನಾನು ಹೇಗೆ ಹೇಳಿದ್ದೇನೆ ಗೊತ್ತಾಗಿದೆ, ಹೇಗೆ ಹೇಳಿಸ್ತೇನೆ ಗೊತ್ತಾಗಬೇಕಾಗಿದೆ, ನೀವು ಹೇಳಿ ಈಗ. ಆಗ ಭೀಷ್ಮರಿಗೆ ಮಾತೇ ಹೊರಡೋದಿಲ್ಲ. ನಮೋ ಧರ್ಮಾಯ ಮಹತಿ, ನಮಃ ಕೃಷ್ಣಾಯ ವೇಧಸೆ, ಬ್ರಾಹ್ಮಣೇಭ್ಯ ನಮಸ್ಕೃತ್ಯ ಧರ್ಮಾನ್ ವಕ್ಷೇಹಿ ಶಾಶ್ವತ. ಅವ್ರು ಹೇಳ್ತಾರೆ, ಕೃಷ್ಣ ಕೊನೆಯ ಮಾತು, ನನಗೆ ಹೆದರಿಕೆ ಆಗ್ತಾ ಇದೆ. ಇಷ್ಟೊತ್ತು ಪಾಂಡವರಿಗೆ ಹೇಗೆ ಹೇಳಲೇ ಅಂತ ಯೋಚನೆ ಮಾಡ್ತಿದ್ದೆ. ಇಷ್ಟೆಲ್ಲ ಶಕ್ತಿ ಕೊಟ್ಟರೆ ಸ್ವಲ್ಪ ಧೈರ್ಯ ಬಂತು, ಆದರೆ ಎರಡು ಪ್ರಶ್ನೆ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ. ಯಾವುದು ಅಂತ ಕೇಳಿದರೆ, ಇನ್ನು ಬೇರೆಯವರು ಒಂದು ಮಾತಾಡೋ ಶಕ್ತಿ ನನಗೆ ಬಂದುಬಿಟ್ಟಿದೆ. ಇಬ್ಬರಿದ್ದೀರಲ್ಲ ಭಾರಿ ಪಜೀತಿ ಆಗುತ್ತೆ ಅಂತ ಹೇಳ್ತಾರೆ. ಯಾರಿಬ್ಬರು ಅಂದರೆ, ಒಬ್ಬ ನೀನು ಸಾಕ್ಷಾತ್ ಸರ್ವೋತ್ತಮ, ನಿನ್ನ ಮುಂದೆ ಏನು ಮಾತಾಡಲಿ ಅಂತ ಹೇಳ್ತಾರೆ. ಇನ್ನೊಬ್ಬ ಭೀಮ, ಈತ ಜಗತ್ತಿನ ದೈವ ಜಗನ್ನಾಥ, ಆತ ಜಗದ್ಗುರು, ಏನು ಬಾಯಿ ಬಿಡಲಿ ಅಂತ ಹೇಳ್ತಾರೆ. ಎಷ್ಟೋ ಹುಡ್ರಿ ಮೇಷ್ಟ್ ಇದ್ರೆ ಬಾಯಿ ತೊಂದರೆ ಬಿಡುತ್ತೆ, ಎದುರು ಮೇಷ್ಟ್ ಇರಬಾರ್ದವ್ರು. ಟೀಚರ್ ಇದ್ದ ಎರಡೋ ಮಾತಾಡ್ತಿರ್ತಾರೆ, ಅವ್ರು ಹೋದ ಸ್ವಲ್ಪ ಧೈರ್ಯ ಬರಲಿ. ಇಬ್ಬರು ಕೂತಿದ್ದೀರಿ, ಏನು ಮಾತಾಡಲಿ ಅಂತ ಕೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ಭೀಷ್ಮರೇ ಯೋಚನೆ ಮಾಡಬೇಡಿ, ನಿಮಗೆ ಜ್ಞಾನ ಕೊಟ್ಟೆ, ಶಕ್ತಿ ಕೊಟ್ಟೆ, ಇನ್ನೂ ಸಂಸ್ಥೆ ಇದೆ ಹೋದಲ್ಲ, ಯೋಚನೆ ಮಾಡಬೇಡಿ. ನಿಮ್ಮೊಳಗೆ ನಿಂತು ನಾನೇ ಮಾತಾಡ್ತೀನಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಈ ಮಾತನ್ನು? ನಾನೇ ಮಾತಾಡ್ತೀನಿ ಆಯ್ತೋ ಇಲ್ಲೋ? ಕೃಷ್ಣ ಪೂರ್ತಿ ಮಾತಾಡ್ತಾನೆ, 20,000 ಶ್ಲೋಕ ಹೇಳ್ತಾರೆ ಹೆಚ್ಚು ಕಡಿಮೆ ಕೃಷ್ಣ ಕೂತ್ಕೊಂಡು. ಇದಕ್ಕೆ ಅರ್ಥ ಆಗುತ್ತೆ ಏನು ಕರುಣ ಆಡು ಶ್ರೀಹರಿ, ಇಂಥ ಕೀರ್ತಿ ಯಾರಿಗಾರು ಕೊಡ್ತಾರ? ಇವತ್ತು ಭೀಷ್ಮರ ಅಜರಾಮರ ಅವರು ಕೃಷ್ಣನಿಗೆ ಅಷ್ಟು ಭಕ್ತರಾಗಿದ್ದಾರೆ. ದಾಖಲೆಯಾಗಿ ಬರೆ ಉಳ್ಕೊಂಡಿದ್ದು ಯಾವುದು ಗೊತ್ತಾ? ವಿಷ್ಣು ಸಹಸ್ರ ನಾಮ. ಅದು ಹೇಳಿದ್ವಿ ಅಂದರೆ ಭೀಷ್ಮ ನೆನಪು ಮಾಡ್ಕೊಳ್ಳೇಬೇಕು. ಶೃತ್ವ ಧರ್ಮಾನ ಶೇಷೇಣ ಭಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇ ವಾಭ್ಯ ಭಾಷ. ಕೇಳಿದಾಗ ಉತ್ತರ ಕೊಟ್ಟಿದ್ದೆ ವಿಶ್ವಂಬಿಷ್ಣರು ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು. ಅಂತಹ ಬಾಣ ಹೊಡೆದವರ ಬಾಯಿಂದ ಸ್ತೋತ್ರ ಕೇಳಿ ಆ ಸ್ತೋತ್ರವನ್ನು ವಿಶ್ವದಾಖಲೆಯ ಸ್ತೋತ್ರ ಮಾಡಿದ್ನಲ್ಲ, ಏನು ಕರುಣಾಳು. ಭೀಷ್ಮರ ಹೆಸರಿನ ನಾವು ಯಾವ ಕಾಲಕ್ಕೂ ಬರೆಯಾಗಿಲ್ಲ. ವಿಷ್ಣು ಸಹಸ್ರನಾಮ ಸ್ತೋತ್ರ ಎಲ್ಲಿವರೆಗೆ ಇರುತ್ತೋ ಅಲ್ಲಿ ಭೀಷ್ಮರ ಸ್ಮರಣೆ ಮಾಡಲೇಬೇಕು. ಇಂಥ ಕರುಣೆಗಳ ಸಾಲಮೇಲೆ ಪರಮಾತ್ಮ ಕೊಡ್ತಾನೆ. ಅದಕ್ಕೇನೆ ದೇವರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮಲ್ಲಿ ಏನಿಲ್ಲ ಕೊಡಲಿಕ್ಕೆ ಅಂತ ಹೇಳ್ತೀರಾ, ಆಸನಂ ಸಮರ್ಪಯಾಮಿ ಕೊಟ್ಟುಬಿಡಿ. ತಿನ್ನಲಿಕ್ಕೆ ಹೆಚ್ಚು ವೈಭವ ಇಲ್ಲ ತಾನೇ, ಬರೀ ಅವಲಕ್ಕಿ ಸಾಮಾನ್ಯ ಪದಾರ್ಥ ಕೊಡಿ ತಗೊಳ್ತಾರೆ. ಆಚಾರ್ಯ ಹೇಳ್ತಾರೆ, ನಮ್ಮ ತಾತ ಕೃಷ್ಣಾವರ್ತ ಮಾಡೋದಲ್ಲಿ ಹೇಳ್ತಾರೆ, ದೇವರಿಗೆ ಕೊಡ್ಲಿಕ್ಕೆ ಅದಿಲ್ಲ ಇದಿಲ್ಲ ಅಂತ ನೈವೇದ್ಯ ಕ್ಯಾನ್ಸಲ್ ಮಾಡಬೇಡಿ. ದೇವರಿಗೆ ಅದು ಇದೇ ಇರೋ ಬೇಕಾಗಿಲ್ಲ. ದ್ರವ್ಯಾಣಾಮ ಪಹಾವೇತು ಸಲೀಲೇರಾಪಿ ಪೂಜಿತ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯ ಕಿಂನ ಪೂಜಿತ. ಅವಲಕ್ಕಿನೂ ಇಲ್ಲ ಬೇಡ, ನೀರಿಟ್ಟರೆ ಸಾಕು ಅಂತ ತೊಗೊಂಡ್ಬಿಡ್ತಾನೆ ಅಂತ ದೇವರು. ನೀರಿಟ್ಟರು ತಗೊಳ್ತಾನೆ, ಏನು ಕರುಣ ನಿಧಿಯೋ ಹರಿ. ಇಟ್ಟು ಯಾರು ಬನೇ ಬಂದವ್ರು ಬಂದು ನೀರು ಕೊಡಿ, ಬರೀ ನೀರು ತೊಗೊಳ್ಳಿ, ಬರೀ ಎಲ್ಲ ಬಂದು ಹೇಳ್ಕೊಂಡು ಓಡಾಡ್ತಿರ್ತಾರೆ, ಶಾಪ ಹಾಕಿಬಿಡ್ತಾರೆ. ಏನು ಹೇಳಿ ನೀರು ಗತಿ ಇಲ್ಲ, ಎಷ್ಟು ನೀರು ಕೊಟ್ಟರಲ್ಲಿ ಬರೀ ನೀರನ್ನ, ಛೇ ಇಷ್ಟು ಅನ್ಕೊಂಡಿದ್ದಿಲ್ಲ ಅಂದ್ಬಿಡ್ತಾರೆ. ದೇವರು ಅದು ಸ್ವೀಕಾರ ಮಾಡ್ತಾನಂತೆ. ಅಷ್ಟೇ ಅಲ್ಲ, ಪ್ರತಿಯಾಗಿ ಏನು ಕೊಡ್ತಾನಂತ ಗೊತ್ತ, ಯೋಧಾತಾತಿ ಸ್ವಕಂ ಸ್ಥಾನಂ, ನೀರು ಕೊಟ್ಟಿದ್ದೀರಲ್ಲ ವೈಕುಂಠಕ್ಕೆ ಬನ್ನಿ ಅಂತ ಕರೀತಾರೆ. ವೈಕುಂಠಕ್ಕೆ ಬನ್ನಿ, ಅಲ್ಲಿ ಇಟ್ಕೊಂಡ್ಬಿಡ್ತಾರೆ ಶಾಶ್ವತ ಅಂತೆ. ಇಂಥ ಕರುಣಾಡು ಎಲ್ಲಿ ಸಿಗ್ತಾರೆ? ಬೈದು ಏನೋ ದೇವರನ್ನ ಬೈದಿರ್ತೀವಿ, ಅಷ್ಟು ನಾವೇ ಬೈದು ಬಿಡ್ತೇವೆ. ಅಷ್ಟೋದಲ್ಲ, ದಿವಸ ದೇವ್ರ ಪೂಜೆ ಮಾಡಬೇಕಾ, ಏಕಾಶಿನೂ ಮಾಡಬೇಕಾ, ದ್ವಾಚಿ ಎಷ್ಟು ಪಾರಣೆ, ಅದು ಎರಡು ಏಕಾಶಿ ಬದುಕಾಲು ಬಜಿ ತದ್ದೋಗಿರ್ತಾನೆ. ಏನೋ ಬೈಕೊಂಡು ಪೂಜೆ ಮಾಡಿದ್ರೆ ದೇವ್ರು ಗುಡ್ದವ್ರೆ ಅನ್ಕೊಂಡ್ಬಿಟ್ರೆ ಸಿಟ್ಟು ಬಂದ್ಬಿಡ್ತೀವಿ, ಏನೋ ಅನ್ಕೋತಿದ್ದೀರಲ್ಲ, ವಟ ವಟ ಹತ್ತಿದ್ದೀರಾಗ್ಲೇನೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ದೇವ್ರು ಇಷ್ಟು ಮಾಡಿದರೂ ಕೂಡ ಪ್ರೀತಿಯಿಂದ ದೇವರು ಕೇಳ್ತಾನಂತೆ. ಯಾತಕ್ಕೆ ದೇವರಿಗೆ ಏನೂ ಬೇಕಿಲ್ಲ ಗೊತ್ತಾ, ಸಿಂಪಲ್ ನಾನವಾಪ್ತಮ ಅವಾಪ್ತವೆಂ ವರ್ತಯೇವ ಚಕರು ಪರಿಪೂರ್ಣ. ಅವರಿಗೆ ಏನೂ ಬೇಕಿಲ್ಲ, ನಿರೀಕ್ಷೆ ಮಾಡೋದೊಂದೇ, ಭಕ್ತಿ ಮಾತ್ರ ಭಗವಂತ ಕೇಳ್ತಾನೆ. ಇದು ದೊಡ್ಡದ ದೇವರ ಅನುಗ್ರಹ ನಮ್ಮೇಲೆ ಮಾಡಿರೋ. ಆತ ಬೈದರು, ಇವರು ಹೊಡೆದ್ರು, ಸುಮ್ಮನೆ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಕೂಡ ಜನಗಳಿಗೆ ಅವರಲ್ಲಿ ಇಲ್ಲದನ್ನು ಕೊಟ್ಟರೆ ಭಾರಿ ಪ್ರೀತಿ ಆಗುತ್ತೆ. ಇಲ್ಲದನ್ನು ಕೊಟ್ಟರೆ, ಇರೋದನ್ನು ಕೊಟ್ಟರೆ ಇಲ್ಲೇ ಸಿಕ್ತಿತ್ತಲ್ಲ ಅಂದ್ಬಿಟ್ಟು, ಇಲ್ಲೇ ಸಿಕ್ತಿತ್ತಲ್ಲ. ಉಡುಪಿಗೆ ಹೋಗಿ ನೀವು ಏನಾದರೂ ಈ ಬೀರ್ ಸ್ಕೀನ್ಸ್ ತಂದರೆ ಯಾರೂ ಒಪ್ಪೋದಿಲ್ಲ, ಗುಳ್ಳ ತಂದರೆ ಖುಷಿ ಆಗುತ್ತೆ, ಓ ಆಗಿದ್ದರೆ ಸರಿ ಅಂತ. ಧಾರವಾಡಕ್ಕೆ ಪೇಡೆ ತಂದರೆ ಖುಷಿ ಆಗುತ್ತೆ. ಆ ಊರಿಗೆ ಸ್ಪೆಷಲ್ ತರಬೇಕು, ಏನಾದರೂ ಈ ಕಾಶಿಗೆ ಹೋದ್ರೆ ಬೆನಾರಸ್ ಸೀರೆ ತರಬೇಕು, ಅವಾಗ ಎಲ್ಲರೂ ಖುಷಿ ಆಗೋದಿಲ್ಲ. ಆಯಾ ಸ್ಪೆಷಾಲಿಟಿ ಅಂತ ಇರ್ತಾರೆ. ಯಾಕೆ ಇಲ್ಲಿ ಸಿಗೋದಿಲ್ಲ, ಅದು ಬೇಕು. ದೇವರಿಗೆ ಏನು ಕೊಟ್ಟರು ಏನಿದ್ದಾನೆ ಗೊತ್ತಾ, ದೇವರು ಹೇಳ್ತಾರೆ, ಆವ ಪರಿಯಲ್ಲಿ ನಿನ್ನ ಸೇವಿಸಲು ದೇವರು ಪ್ರಾರ್ಥನೆ ಮಾಡ್ತಾರೆ. ನೀನು ಸೀರೆ ಅಭಿಷೇಕ ಮಾಡೋಣ, ಕ್ಷೀರಸಾಗರ ಶಾಯಿ, ನೀನು ವೈಭವದಿಂದ ಏನೋ ಅಲಂಕಾರ ಮಾಡೋಣ, ಲಕ್ಷ್ಮೀಪತಿ ನೀನು ಹೋಗಲಿ, ನೀರು ಕೊಡ್ಲಕ್ಕೆ ಹೋದರೆ ಗಂಗಾ ಜನಕ ನೀನು, ನಿನಗೇನು ಅಭಿಷೇಕ ಮಾಡೋದು ನಾವೀಗ, ಏನು ಕೊಡ್ಲಕ್ಕೆ ಹೋದ್ರು ನೀನು ಅದು ಇದೇ ಇದೆ ಅಂದರೆ. ಮತ್ತು ದೇವ್ರಿಗೆ ಏನು ಕೊಡಬೇಕಾಗಿದ್ರೆ, ಸಿಂಪಲ್ ದೇವರಲ್ಲಿ ಏನಿಲ್ಲ ಅಂದ್ಕೊಡ್ಬೇಕಂತ. ದೇವರಲ್ಲಿ ಏನಿಲ್ಲ, ಒಂದಿಲ್ಲ ಅಂತ. ಇಷ್ಟೊತ್ತು ಅನಂತ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅಂತ ಹೇಳ್ತಿದ್ರಿ, ಒಂದು ಮಿಸ್ಸಿಂಗ್ ಆದರೆ ಹೌದು, ಒಂದು ಮಿಸ್ಸಿಂಗ್ ದೇವರಲ್ಲಿ. ಯಾವುದು ಅಂದರೆ ಭಕ್ತಿ ದೇವರಲ್ಲಿಲ್ಲ, ದೇವರಲ್ಲಿ ಭಕ್ತಿ ಮಾತ್ರ ಇಲ್ಲ. ಭಕ್ತಿ ಯಾತಕ್ಕಿಲ್ಲ ಗೊತ್ತಾ, ಭಕ್ತಿ ಮಾಡೋದು ಯಾವಾಗ ನಮಗಿಂತ ದೊಡ್ಡವರಿದ್ರೆ. ದೇವರಿಗೆ ಭಕ್ತಿ ಯಾಕಿಲ್ಲ ಅಂದರೆ ಅವ್ರಿಗೆ ದೊಡ್ಡವ್ರು ಯಾರೂ ಇಲ್ಲ ದೇವರಿಗೆ, ದೇವರಿಗಿಂತ ಯಾರು ದೊಡ್ಡವರಿಲ್ಲ. ಅದರಿಂದಾಗಿಯೇ ದೇವರಲ್ಲಿ ಮಿಸ್ಸಿಂಗ್ ಒಂದೇ ಒಂದು ಗುಣ ಅಂದರೆ ಭಕ್ತಿ. ಅದಕ್ಕೆ ದೇವರು ಏನು ಕೇಳ್ತಾರೆ ಗೊತ್ತಾ, ನಮ್ಮನ್ನು ಭಕ್ತಿ ಕೊಡಿ ಭಕ್ತಿ ಕೊಡಿ ಅಂತ ಕೇಳ್ತಾರೆ. ನಾವೇನು ಅದೊಂದು ಬಿಟ್ಟು ಬೇರೆ ಕೊಡ್ಲಿಕ್ಕೆ ತಯಾರಿರುತ್ತೆ, ನಾವು ಗಾಳಿ ಬಿದ್ದಿವಂತ ಅದೊಂದು ಕೇಳಬೇಡ ಬಾರಾಯ, ಬೇಕಾದ್ರೂ ಕೊಡ್ತೇವೆ ನಾವು, ಅದನ್ನು ನಾವು ಕೊಡ್ಲಿಕ್ಕೆ ತಯಾರಿಲ್ಲ. ಅದನ್ನು ಬೇರೆ ಕಡೆ ಕೊಟ್ಬಿಟ್ಟಿದ್ದೆ ಯಾವಾಗಲೇ ಅಂತ ಹೇಳ್ತಾರೆ. ಇಲ್ಲಿ ವಾದಿರಾಜ ಸ್ವಾಮಿ ಬರೀತಾರೆ, ಸತಿ ಸುತ್ತಾರಲ್ಲಿ ಭಕ್ತಿ, ಹೆಂಡತಿ ಮಕ್ಕಳು ಹೆಚ್ಚಿಬಿಟ್ಟಿದ್ದೇವೆ ಭಕ್ತಿ ಆಗಲೇ, ನಿನಗೆ ಏನೂ ಇಲ್ಲ ಅಂತ ಹೇಳೋಷ್ಟು ಮಟ್ಟಿಗೆ ಬದಲಾಗಿರ್ತಾರೆ ಮನುಷ್ಯ. ದೇವರಲ್ಲಿ ಭಕ್ತಿ ಇಲ್ಲ ಅನ್ನೋದು ದೋಷ ಅಲ್ಲ, ಗುಣ ಅದು. ಭಕ್ತಿ ಯಾವಾಗ ಮಾಡಬೇಕು, ದೊಡ್ಡವರಿದ್ರೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯ. ದೇವರಿಗಿಂತ ದೊಡ್ಡವನಿಲ್ಲ, ಅದರಿಂದಾಗೇ ನಮಗೆ ಅದು ಗುಣ, ದೇವರಿಗೆ ಗುಣ ಅಲ್ಲ, ಅದು ವಿಶೇಷವಾದ ದೋಷವಾಗದೆ ಶ್ರೇಷ್ಠ ಗುಣವಾಗುತ್ತೆ. ಭಕ್ತಿ ಮಾಡತಕ್ಕಂಥ ಪ್ರಸಂಗ ದೇವರಿಗಿಲ್ಲ, ಅವನು ಪರಿಪೂರ್ಣ ಅಂಬೋದಕ್ಕೆ ನಿದರ್ಶನ. ಅಂತ ದೇವರನ್ನು ಆರಾಧನೆ ಮಾಡಲಿಕ್ಕೆ ಕರುಣಾಳು ಅನ್ನೋ ಪದ ಉಪಯೋಗಿಸ್ತಾರೆ. ನಿಶ್ಚಿಂತೆಯಾಗಿರಬೇಕು ಈ ಕರುಣಾಳು ಅನ್ನೋ ಪದ. ಶಿಶುಪಾಲನ ದೃಷ್ಟಾಂತ ಎಲ್ಲ ಅವರಿವರು ಕೊಟ್ಟಿದ್ದಲ್ಲ, ಆಚಾರ್ಯರೇ ಕೊಟ್ಟ ದೃಷ್ಟಾಂತ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಬರೀತಾರೆ, ಶಿಶುಪಾಲನ ಕಥೆ ಹೇಳಿದ್ರಲ್ಲ, ಅಹೋ ಅತಿ ಕರುಣಾ ವಿಷ್ಣೋ ಶಿಶುಪಾಲಸ್ಯ ಮೋಕ್ಷಣ. ಆಚಾರ್ಯರ ಮಾತು, ಕೆಟ್ಟ ಮಾತುಗಳಿಂದ ಚೈತ್ಯನ ಪೊಟ್ಟೆಯೊಳಗಿಂಬಿಟ್ಟ ಕರುಣಾಳು, ಎರಡು ಅದೇ ಪದನೇ. ಅಹೋ ಅತಿ ಕರುಣಾ ವಿಷ್ಣೋ ಅಂದರೆ ಕರುಣಾಳು. ಶಿಶುಪಾಲನ ಕಥೆ ಅದು, ಭೀಷ್ಮರ ಕಥೆ ಅದು. ಭೀಷ್ಮರ ಬಗ್ಗೆ ಇನ್ನೊಂದು ದಾಖಲೆ ಹೇಳ್ತಾರೆ ಆಚಾರ್ಯರು. ಅಂಬೆಯ ಪ್ರಸಂಗ ಬಂತು, ಆ ಕಥೆ ಹೇಳೋದು ಹೊರಟಿಲ್ಲ. ಕೊನೆಗೆ ಭೀಷ್ಮರು ಅನೇಕ ತಪ್ಪು ತಿಳ್ಕೊಂಡಿರ್ತಾರೆ. ಭೀಷ್ಮರಿಗೂ ಪರಶುರಾಮರಿಗೂ ಯುದ್ಧ ಆಯಿತು ಅಂಬಾ ಪ್ರಸಂಗದಲ್ಲಿ. ಪರಶುರಾಮ ದೇವರು ಸೋತು ಬಿಟ್ರು ಅಂತ ಈ ಹರಿಕತೆ ಗಂಟುಗಟ್ಟೆ ಹರಿಕತೆ ಮಾಡಿಯಾಕೆ ಬಿಡ್ತಾರೆ. ಹೆಸರು ಹರಿಕತೆ, ದೇವರು ಬೈಯೋದು ಅದಂತ ಹರಿಕತೆ ಆಗುತ್ತೆ ಯೋಚನೆ ಮಾಡಿ. ಗಂಟುಗಟ್ಟೆ ರಾಮಾಯಣಕ್ಕೆ ಹೋದರೆ ಪರಶುರಾಮ ಗರ್ವಭಂಗ ರಾಮದೇವರಿಂದ, ಮಹಾಭಾರತಕ್ಕೆ ಬಂದರೆ ಪರಶುರಾಮ ಗರ್ವಭಂಗ ಭೀಷ್ಮರಿಂದ. ಈ ಎರಡು ಕೇಳಿದರೆ ನಮ್ಮ ಪ್ರಾಣಭಂಗ ಏನೇನು ಉಪಯೋಗಕ್ಕೆ ಬರೋದಿಲ್ಲ ಅದರಿಂದ. ಅತ್ಯಂತ ಪಾಪಕರವಾದ ಘಟ್ಟ. ಹಾಗಿದ್ದರೆ ಭೀಷ್ಮರು ಯಾತಕ್ಕೆ ಕೊಲ್ಲದ? ಮಹಾಭಾರತದ ಕಥೆ ಗೊತ್ತಿಲ್ಲ ಜನಗಳಿಗೆ. ಇನ್ನೇನು ಯುದ್ಧ ಶುರುವಾಗಬೇಕು ಭೀಷ್ಮ ಪರಶುರಾಮರ ಮಧ್ಯೆ, ತಕ್ಷಣ ಭೀಷ್ಮರು ಕೆಳಗಿಡಿತಾರೆ, ಹೋಗ್ತಾರೆ ಪರಶುರಾಮರ ಹತ್ರ ಹೋಗ್ತಾರೆ, ಮೂರು ಪ್ರದಕ್ಷಿಣೆ ಹಾಕ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಪಾಹಿಮಾಮ್ ಅಂತ ಕೇಳ್ತಾರೆ ಪರಶುರಾಮರು, ತಥಾಸ್ತು ಅಂತಾರೆ. ಯುದ್ಧ ಶುರುವಾಗುತ್ತೆ ಗೊತ್ತಾಯ್ತಲ್ಲ, ನಮಸ್ಕಾರ ಮಾಡಿ ಅಶ್ಯೂರೆನ್ಸ್ ತಗೊಂಡು ಆಮೇಲೆ ಯುದ್ಧ ಶುರು. ಐ ಫಸ್ಟ್ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಅಂದ್ರೆ ಅದೇನು, ಫಸ್ಟ್ ಮ್ಯಾಚ್ ಫಿಕ್ಸಿಂಗ್, ನಮಸ್ಕಾರ ಮಾಡಿ ಆಯ್ತು ಯುದ್ಧ ಶುರು ಮಾಡೋದು. ಏನರ್ಥ ಅದಕ್ಕೀಗ ಅಂದರೆ, ನಾನು ಭಕ್ತ ದಯವಿಟ್ಟು ಕಾಪಾಡಿ ನಾನು ಪ್ರತಿಜ್ಞೆ ಉಳಿಸಿ ಅಂತ ಅಷ್ಟೇ ಕೇಳಿದ್ರು. ಪರಮಾತ್ಮ ತಥಾಸ್ತು ಅಂತ ಹೇಳಿದ. ಅದಕ್ಕೆ ಭೀಷ್ಮರಿಗೆ ಸೋಲಿಲ್ಲ ಪರಶುರಾಮ ದೇವರು, ಆದರೆ ಭೀಷ್ಮರು ಸೋಲೋ ಹಾಗೆ ಮಾಡಲಿಲ್ಲ. ಎಷ್ಟೋ ದಿವಸ ಯುದ್ಧ ನಡೀತಂತೆ, ಪರಶುರಾಮರು ಬಂದು ಏನೂ ಮಾಡೋಕ್ಕಾಗಲಿಲ್ಲ ಭೀಷ್ಮರಿಗೆ, ಯಾಕೆ ಅವರು ಶಕ್ತಿ ಇಲ್ಲ. ಆದರೆ ಪರಶುರಾಮರು ಏನೂ ಮಾಡಲಿಲ್ಲ, ಯಾಕೆ ಅವರಿಗೆ ಭಕ್ತಿ ಇದೆ, ಇವರಲ್ಲಿ ಭಕ್ತಿ ಇದೆ ಅವರಲ್ಲಿ ಶಕ್ತಿ ಇದೆ, ಆದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲವಂತೆ. ಕೊನೆ ಪರಶುರಾಮರು ಸೋತೆ ಅಂತ ಹೇಳಿಬಿಟ್ರಂತೆ ಕೊನೆ ಅಂಬೆ. ಆಚಾರ್ಯ ಬರೀತಾರೆ, ಏನು ಸ್ವಾಮಿ ಸೋತೆ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ, ಹೌದು ಅವರು ಇದರಲ್ಲಿ ಸೋಲಿಲ್ಲ, ಯುದ್ಧದಲ್ಲಿ ಸೋಲಿಲ್ಲ, ಇನ್ನೊಂದಕ್ಕೆ ಸೋತರು ಅಂತ ಹೇಳ್ತಾರೆ ಆಚಾರ್ಯರ ಮಾತದ್ದು. ಯೋ ಅಜಿತೋ ವಿಜಿತೋ ಭಕ್ತ್ಯ ಗಾಂಗೇಯಂ ನ ಜಘಾನ. ಭೀಷ್ಮರ ಭಕ್ತಿಗೆ ಸೋತೆ ಹೊರತು ಭಗವಂತ ಅವರ ಶಕ್ತಿಗೆ ಸೋಲಿಲ್ಲ. ಈ ಮಾತಿನಲ್ಲಿ ಕರುಣಾಳು ಅನ್ನೋ ಪದದ ಅರ್ಥ ಎಷ್ಟು ಸ್ಪಷ್ಟವಾಗಿ ಬಂದಿದೆ. ದಾಸರಂತ ಪ್ರಸಂಗಗಳನ್ನು ವಿವರಿಸಿಬಿಟ್ಟು ನಾಲ್ಕು ದೃಷ್ಟಾಂತಗಳಿಂದ ನಾಲ್ಕರಿಂದ ಮುಂದೆ ಇಂಥದ್ದೆಲ್ಲ ಯೋಚನೆ ಮಾಡಿ ಅಂತ ಅರ್ಥ. ನಮ್ಮಲ್ಲಿ ಉಪಲಕ್ಷಣ ಅಂತ ಕರೀತಾರೆ. ಒಂದು ಹೇಳಿದ್ರೆ ಅಂಥ ಕತೆ ಎಷ್ಟಿವೆ ಹುಡುಕಿ, ರೆಕಾರ್ಡ್ ಸಿಗುತ್ತೆ. ಗಜೇಂದ್ರ ಏನು ಕೊಟ್ಟ? ಬರೀ ಹೂವು. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಆ ಕ್ಷಣಕ್ಕೆ ಬಂದ, ಗಜೇಂದ್ರ ಮೋಕ್ಷ ಆಗಲಿಲ್ಲ, ಅವೆಲ್ಲ ಸೇರಿಸ್ಕೊತಾ ಹೋಗ್ಬೇಕು. ಅದನ್ನು ಸೇರಿಸ್ಕೊಂಡ್ರೆ ದೇವರು ಕರುಣೆ ಅನ್ನೋದು ಕಥೆಯಲ್ಲ, ಅದು ವಸ್ತುಸ್ಥಿತಿ, ನೂರಾರು ನಿರಸನಗಳಿವೆ ಅಂತ ಹೇಳಿ ಅರ್ಥ ಮಾಡಿಕೊಡ್ತಾರೆ. ಇಷ್ಟು ಮಾಡಿದ ಮೇಲೆ ದೇವರು ನಮ್ಮನ್ನು ಹ್ಯಾಕ್ ಕಾಪಾಡ್ತಾರೆ ಎಂಬುದನ್ನು ಬಿಡಿಸ್ತಾರೆ ದಾಸ. ಧನವ ಸಂರಕ್ಷಿಸುವ ಬಣಿ ತಾಣ್ಣದೆ ಮತ್ತೊಬ್ಬರಿಗೆ ಕೊಡದೆ ಅನುದಿನದೆ ನೋಡುತ್ತಾ ಸುಖಿಸುವಂದದಿ ಲಘುಮಿವಲ್ಲವನು ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ ದುರ್ಜನರ ಸೇವೆಯ ನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಭಕ್ತರನ್ನ ಪರಮಾತ್ಮ ಕಾಪಾಡ್ತಾನೆ. ಇಷ್ಟಾಯ್ತು, ನಾವು ಸ್ತೋತ್ರ ಮಾಡಿದ್ರೆ ದೇವರು ಕಾಪಾಡ್ತಾನೆ. ಹೇಗೆ ಕಾಪಾಡ್ತಾನೆ ತೋರಿಸ್ತಾನೆ, ಹೇಗೆ ರಕ್ಷಣೆ ಮಾಡ್ತಾನೆ ಹೇಳಿದೆ. ಪ್ರತಿ ಪದ್ಯಕ್ಕೂ ಒಂದು ಲಿಂಕ್ ಇದೆ, ರಕ್ಷಣೆ ಮಾಡೋ ಪ್ರೋಸೆಸ್ ನಮಗೆ ಅರ್ಥ ಆಗಬೇಕು. ಅದಕ್ಕೆ ಹೇಳ್ತಾರೆ ಒಳ್ಳೆ ದೃಷ್ಟಾಂತ, ಧನವ ಸಂರಕ್ಷಿಸುವ ಫಣಿ ತಾನುಣದೆ ಮತ್ತೊಬ್ಬರಿಗೆ ಕೊಡದೆ. ನಮ್ಮಲ್ಲಿ ಹಳೆಯ ಕಾಲದ ರೀತಿ ಇದ್ರೆ ಒಂದು ಪ್ರತೀತಿ ಸರ್ಪಕಾವಲಾಗಿದೆ ಅಂತ ಹೇಳ್ತಾರೆ. ಸರ್ಪಕಾವಲು ಯಾರು ಬಳಸಲು ಮುಟ್ಲಕ್ಕಾಗೋದಿಲ್ಲ, ಹಾವು ಕಾಯ್ತಾ ಇರುತ್ತಂತೆ, ಎಂಥ ಇದು ತಗೊಂಡೋದ್ರು ಕೊಡೋದಿಲ್ಲ. ವಾರಸುದಾರ ಬಂದರೆ ಮಾತ್ರ ಕೊಡುತ್ತೆ, ಬೇರೆಯವರಿಗೆ ಕೊಡೋದಿಲ್ಲ. ರಿಜಿಸ್ಟ್ರಿ ಪೋಸ್ಟೇ ಕೊಡೋದಿಲ್ಲ ಕಂಡವರಿಗೆ ಉಳಿದವರು, ಇನ್ನು ಕೊಡ್ತಾರೆ, ಕೊಟ್ಬಿಡುತ್ತೆ ಹಾವದು, ಏನು ಮಾಡಿದ್ರು ಕೊಡೋದಿಲ್ಲ. ಯಾಕಾದಿರುತ್ತಂತೆ? ಸಂರಕ್ಷಿಸುವ ಫಣಿ ನಿಷ್ಕಾಮನದಿ. ಆ ಫಣಿ ಏನು ಅಪೇಕ್ಷೆ ಪಡುತ್ತೆ ಗೊತ್ತಾ? ಏನು ಕೇಳೋದಿಲ್ಲ, ಕಾಮನೇ ಇಲ್ಲ, ವಾರಸುದಾರವನ್ನು ಕೊಟ್ಟು ಹೋಗಿಬಿಡುತ್ತೆ ಆ ಕಡೆ ಅಷ್ಟೇ. ನಿಷ್ಕಾಮನದಿ ಕಾಯ್ದಿಹ ಪ್ರಣತರಡು ಕಾಯ್ದಿಹನು ನಿಷ್ಕಾಮನದಿ ಅಂತ ಹೇಳಿದ್ದರಿಂದ ಭಗವಂತ ನಮ್ಮಿಂದ ಯಾವ ಒಂದು ಫೀಸ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೆಕ್ಯೂರಿಟಿ ಅಂತ ಇರ್ತಾರೆ ಮನೆಗೆ, ಡೈಲಿ ಎಷ್ಟು ಫೀಸ್ ಕೇಳ್ತಾರೆ ಗೊತ್ತಾ? ಅವರು ಉಚ್ಚಾವಟ್ಟೆ ಫೀಸ್ ಕೇಳ್ತಾರೆ. ಇದು ಸೆಕ್ಯೂರಿಟಿ ಅಂತ ಕೇಳಿದ ತಕ್ಷಣ ಫೀಸ್ ಜಾಸ್ತಿ ಆಗುತ್ತೆ. ದೇವರಷ್ಟು ಸೆಕ್ಯೂರಿಟಿ ಯಾರೂ ಕೊಡೋದಿಲ್ಲ, ಅವನು ಫ್ರೀ, ಒಂದು ಚೂರು ತಗೊಳೋದಿಲ್ಲ ಅಂತ ಪರಮಾತ್ಮ. ನಿಜವಾಗಲೂ ಫ್ರೀ ಅಂದರೆ ದೇವರಷ್ಟು ಫ್ರೀ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಫ್ರೀ ಅಂತ ಸರ್ವಿಸ್ ಚಾರ್ಜ್ ತಗೋತಾರೆ ಆಮೇಲೆ ಕೊನೆ ಪಕ್ಷ. ಒಂದು ಫ್ರೀ ಅಂತ ಬಿಡ್ತಾರೆ ಸರ್ವಿಸ್ ಚಾರ್ಜ್ ಅಂತ ವಿಪ್ರಾಯ ಬುಕ್ ಮಾಡಿರ್ತಾರೆ. ದೇವರೆಲ್ಲ ಹೆಸರೇ ಇಲ್ಲ. ನಿಷ್ಕಾಮನದಿ ಪ್ರಣತರನ್ನು ಕಾಯಿತೀರ ಅಂತ ಹೇಳ್ತಾರೆ. ಅಲ್ಲ, ಅವನಿಗೆ ದುಃಖ ಆಗೋದಿಲ್ವಕ್ಕಾದ್ರೆ? ತುಂಬ ಹೊತ್ತು ಕಾಯ್ಕೊಂಡು ಏನು ಇಷ್ಟೊಂದು ಮಾಡಿಬಿಟ್ರಿ, ಬೇಜಾರಾಗೋಯ್ತು, ಈ ಲಗೇಜ್ ಇಟ್ಟು ಹೋಗಿ ಓಡಾಡಿಸ್ಬಿಟ್ರೆ ಮನಂತ ಬೈತಾರೋ ಇಲ್ವೋ? ಬೈತಾರೆ, ಬಾಯಿ ಬಂದ ಬೈತಾರೆ. ಹೋದವ್ರು ಹೋಗಿಬಿಟ್ರಿ ಆ ಕಡೆಗೆ, ನಾವು ಬೇರೆ ಕಡೆಗೆ ಹೋಗೋಗಿಲ್ಲ, ಗಂಟು ಬಿದ್ದಿದೆ, ಮೊದಲು ತೊಗೊಂಡೋಗಿ ಸಾಕೊತ್ತು ಬೈದ್ಬಿಡ್ತಾರೆ. ಅಂಥ ಹೊತ್ತಿನಲ್ಲಿ ದೇವರಿಗೆ ಕಾಯ್ಕಲ್ಲಿ ಬೇಜಾರಾಗೋದಿಲ್ವ ಅಂದರೆ ನಿತ್ಯಾನಂದಮಯ. ಅವನಿಗೆ ಬೇಸರದ ಹೆಸರಿಲ್ಲ, ದುಃಖದ ಹೆಸರಿಲ್ಲ. ಮಧ್ಯೆ ಮಧ್ಯೆ ಜ್ಞಾಪಿಸ್ಕೋಬೇಕು ಪದನ, ಸದಾನಂದೈಕ ದೇಹನು ನಿನ್ನ ಹೇಳಿದ್ರು ನಿತ್ಯಾನಂದಮಯ ಅಂತ ಹೇಳ್ತಾರೆ. ದೇವ್ರ ಬಗ್ಗೆ ಯಾವಾಗಲೂ ಚಿಂತಿಸಬೇಕಾದ ದೊಡ್ಡ ಗುಣ ಅಂದರೆ ಆನಂದಪೂರ್ಣ, ಆನಂದಮಯೋ ಅಭ್ಯಾಸ. ಈ ಮಾತಿನಲ್ಲಿ ದೇವರಲ್ಲಿ ಆನಂದ ಆನಂದ ಯಾವಾಗಲೂ ಕಾಣ್ತದೆ. ಆಚಾರ್ಯ ಪನೇ ಪದ್ಯನ ದ್ವಾದಶ ಸ್ತೋತ್ರದಲ್ಲಿ ಆನಂದ ತೀರ್ಥ ಪರಾನಂದ ವರದ, ಆನಂದ ತೀರ್ಥ ಪರಾನಂದ ವರದ, ಸದಾಕಾಲ ಆನಂದವರ ವರವನ್ನ ಕೊಡ ಪರಮಾತ್ಮ, ಸ್ವತಃ ಆನಂದಪೂರ್ಣ. ಆ ದೇವರಲ್ಲಿಯ ಭಾವನೆ ಬಿಟ್ಟುಬಿಟ್ರೆ ನಮ್ಮ ಜೀವನದಲ್ಲಿ ದೇವರು ಅರ್ಥ ಮಾಡಿಕೊಂಡಿಲ್ಲ ಅಂತಾನೆ ಅರ್ಥ. ಆನಂದಿ ನಿತ್ಯಾನಂದಮಯ ದುರ್ಜನರ ಸೇವೆಯನ್ನಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ದೇವರು ನಿತ್ಯ ಆನಂದಮಯ, ನಿತ್ಯಾನಂದಮಯ, ನಿತ್ಯ ಆನಂದಮಯ ಎಡಿಸಿಬಿಡ್ಲಕ್ಕೆ ಬರುತ್ತೆ. ನಿತ್ಯಾನಂದ ಪೂರ್ಣಾನಂದ, ಅದರಿಂದ ತುಂಬಿದ್ದಾನೆ ಒಂದರ್ಥ. ನಿತ್ಯದಲ್ಲೂ ಆನಂದಮಯ ಇನ್ನೊಂದರ್ಥ. ನಿತ್ಯದಲ್ಲೂ ಆನಂದಮಯ, ನಿತ್ಯಾನಂದದಿಂದ ಪೂರ್ಣ. ಮಯಟ್ ಅನ್ನೋ ಶಬ್ದ ಉಪಯೋಗಿಸಿದ್ದಾರೆ. ಮಯ ಅಂದರೆ ಮಯಟ್ ಅಂತ ಪ್ರತ್ಯಯದ ಹೆಸರು. ಪ್ರಾಚುರ್ಯಾರ್ಥೆ, ವಿಕಾರಾರ್ಥೆ, ತಾದಾತ್ಮ್ಯಾರ್ಥೆ ಮಯಟ್ ತ್ರಿಧ. ಆಚಾರ್ಯರು ಮಯಟ್ ಶಬ್ದಕ್ಕೆ ಏನು ಅರ್ಥ ಹೇಳಬೇಕು ಅಂತ ಕೋಶ ಕೋಟ್ ಮಾಡ್ತಾರೆ. ಪ್ರಾಚುರ್ಯ ಪರಮ ಆನಂದ ತುಂಬಿ ತುಳುಕ್ತಾ ಇದೆ ಪರಮಾತ್ಮನಲ್ಲಿ. ಆದ್ದರಿಂದ ನಮ್ಮನ್ನು ಕಾಯ್ದ್ರಿಂದ ಅವನಿಗೆ ದುಃಖ ಇಲ್ಲ, ಅವನು ಸದಾ ಆನಂದಪೂರ್ಣನಾಗಿದ್ದಾನೆ. ಆದ್ದರಿಂದ ದೇವರನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಈ ಒಂದು ಪರಿಪೂರ್ಣವಾದಂಥ ಆನಂದದ ಪರಿಕಲ್ಪನೆ ನಾವು ಹೊಂದಿರಬೇಕು ಅನ್ನೋದು ಆ ದಾಸರ ದೊಡ್ಡ ಉಪದೇಶದ ಸಾರ. ಧನವ ಸಂರಕ್ಷಿಸುವ ಪಣಿ ತಾನುಣದೆ. ಈ ಹಾವಿನ ದೃಷ್ಟಾಂತ ಯಾತಕ್ಕೆ ಕೊಡ್ತಾರೆ ಅಂದರೆ, ಹಾವು ನಿಧಿಯನ್ನು ಕಾಪಾಡ್ತಾ ಇದೆ. ಹಾವು ನಿಧಿಯನ್ನು ಕಾಪಾಡುತ್ತೆ. ಭಗವಂತ ಯಾರು ಗೊತ್ತಾ, ಹಾವಿನ ಮೇಲೆ ಮಲಗಿದ ಶೇಷ ಶಾಯಿಯವು. ಈ ಹಾವಿಗೆ ಎಷ್ಟು ತಿಳುವಳಿಕೆ ಇದ್ದರೆ ಹಾವಿನ ಮೇಲೆ ಮಲಗಿದ ಪರಮಾತ್ಮ ಹೇಗಿರಬೇಕು ಲೆಕ್ಕ. ಅದಕ್ಕೇನೆ ಸರ್ಪದ ದೃಷ್ಟಾಂತ ಬಹಳ ಅಪೂರ್ವವಾದ ದೃಷ್ಟಾಂತ. ಸರ್ಪದ ದೃಷ್ಟಾಂತದ ಹಿನ್ನೆಲೆಯಲ್ಲಿ ತುಂಬ ವಿಚಾರಗಳಿದೆ. ಹಾವು ಕಾಯುತ್ತೆ, ಆದರೆ ಹಾವಿನ ಕಾಯಿಲಕ್ಕೂ ಹಾವಿಗೊಂದು ಭಯ ಇದೆ, ಗರುಡನ ಭಯ ಇದೆ ಹಾವಿಗೆ. ಭಗವಂತ ಹಾವಲ್ಲ, ಹಾವಿನ ಮೇಲೆ ಮಲಗಿದವನಾದ್ದರಿಂದ ಅವನು ಯಾವ ಭಯವೂ ಇಲ್ಲ. ಶೇಷಶಾಯಿಯಾಗಿ ಮಲಗಿರ್ತಕ್ಕಂಥ ಭಗವಂತ ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ, ನಿಧಿಯಂತೆ ಕಾಯುತ್ತಾನೆ. ಕೊಡಬೇಕಾದ ಕೊಡ್ತಾನೆ, ಕೊಡಬೇಕಾದ ಕೊಡ್ತಾನೆ, ಉಳಿದಂತೆ ಕಾಪಾಡ್ತಾನೆ. ಈ ಕಾಪಾಡೋದನ್ನ ಯೋಗ ಅಂತಾರೆ. ಕಾಪಾಡೋದೆಲ್ಲ ವಿಶೇಷವಾಗಿ ಒಂದು ಭಾಗ, ಕೊಡೋದೊಂದು ಭಾಗ. ಆ ಎರಡನ್ನು ಹೇಳೋದಕ್ಕೆ ಭಗವದ್ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ. ಇಲ್ಲದನ್ನು ಕೊಡೋದು ಯೋಗ, ಕೊಟ್ಟಿದ್ದನ್ನು ಉಳಿಸೋದು ಕ್ಷೇಮ. ದೇವರು ಹೀಗೆ ನಮಗೆ ಕ್ಷೇಮವನ್ನು ಆ ಫಣಿಯಂತೆ ಕೊಡ್ತಾನೆ, ಶೇಷಶಾಯಿಯಾಗಿ ಕೊಡ್ತಾನೆ. ಏನು ಯೋಚನೆ ಮಾಡಲಿಲ್ಲ. ಸರಿ, ಹಾಗಿದ್ದರೆ ನಾವೆಲ್ಲ ಏನೇನೋ ಮಾಡ್ತೀವಲ್ಲ, ಯಾಕೆ ದೇವರು ತಗೊಳ್ಳೋದಿಲ್ಲ ನಮ್ಮಿಂದ, ಯಾಕೆ ರಕ್ಷಣೆ ಕೊಡೋದಿಲ್ಲ ಅಂತ ಅನಿಸಿದರೆ ಒಂದು ಕರಾರು ಹಾಕ್ತಾರೆ. ದುರ್ಜನರ ಸೇವೆಯ ನೊಲ್ಲನ ಪ್ರತಿ ಮಲ್ಲ ಜಗಕ್ಕೆಲ್ಲ. ಆದರೆ ದೇವರು ದುರ್ಜನರ ಸೇವೆ ಮಾತ್ರ ಸ್ವೀಕಾರ ಮಾಡೋದು. ಸಜ್ಜನರಾಗಬೇಕು ಫಸ್ಟು ನಾವು, ಆಗ ಮಾತ್ರ ದೇವರು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡೋದು ಅವ್ರು ಕೊಟ್ಟರೆ ನಾವು ತಗೊಳ್ಳೋದಿಲ್ಲ ಅಂತಾರಲ್ಲ, ಕೆಲವು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಗೊತ್ತಾಯ್ತಾ. PUC ಫಸ್ಟ್ ರ್ಯಾಂಕ್ ಆರ್ಟ್ಸಲ್ಲಿ ಮೆಡಿಕಲ್ ಅಪ್ಲೈ ಮಾಡಿದಾಗ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಫಸ್ಟ್. ಯಾಕೆ ನಾಟ್ ಎಲಿಜಿಬಲ್ ಅಲ್ಲರಿ, ಫಸ್ಟ್ ರ್ಯಾಂಕ್ ಅಂತ ಇರ್ಬೋದು, ಆರ್ಟ್ಸಲ್ಲಿ ಫಸ್ಟ್ ರ್ಯಾಂಕು. ಇದರ ಆರ್ಟ್ಸಿಂದ ಪ್ರಯೋಜನ ಇಲ್ಲ, ಅಪ್ಲಿಕೇಶನ್ ತೊಗೊಳ್ಳೋದೇ ಇಲ್ಲ ಫಸ್ಟ್. ಕೆಲವು ಕಡೆಗೆ ಅಂತೂ ನೋ ವೇಕೆನ್ಸಿ ಇಲ್ಲೇ ಇಲ್ಲ. ದೇವರು ಮಾತ್ರ ತೊಗೊಂಡೇ ತೊಗೊಳ್ತಾನೆ. ಒಂದು ಕರಾರಷ್ಟೇ, ದುರ್ಜನರ ಸೇವೆಯ ನೊಲ್ಲ. ದುಷ್ಟರಾಗಿದ್ದರೆ ಮಾತ್ರ ದೇವರು ಸ್ವೀಕಾರ ಮಾಡೋದಿಲ್ಲ. ಈಗ ನಮಗೆ ಒಳ್ಳೆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಷ್ಟು ದೊಡ್ಡ ದೇವರು ಅಂತೀರಿ, ಏನೇನೋ ಸಾವಿರ ಹೇಳ್ತೀರಿ, ಹಾಗಿದ್ದರೆ ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಭಸ್ಮಾಸುರ ಯಾಕೆ ದೇವರ ಹತ್ರ ಹೋಗಲಿಲ್ಲ? ಇವರೆಲ್ಲ ಕೂಡ ಬ್ರಹ್ಮದೇವರ ಹತ್ರ ಹೋದರು, ರುದ್ರದೇವರ ಹತ್ರ ಹೋದರು, ವಿಷ್ಣುವಿನ ಹತ್ರ ಯಾತಕ್ಕೆ ಹೋಗಲಿಲ್ಲ ಇವರೆಲ್ಲ ಕೂಡ? ಒಳ್ಳೆಯ ಪ್ರಶ್ನೆ ಇದೆ, ಅದು ಉತ್ತರ ಅಲ್ಲೇ ಇದೆ. ಒಳ್ಳೆಯ ಕೃಷ್ಣನ ಹತ್ರ ಏನಾಗಿರಬೇಕು ಅಂತ ಮಿನಿಮಮ್ ಕ್ವಾಲಿಫಿಕೇಷನ್ನು, ಸಜ್ಜನರಾಗಿರಬೇಕು ಫಸ್ಟು, ಇಲ್ಲದೆ ಹೋದರೆ ಆಗ ಸಾಧ್ಯ ಇಲ್ಲ. ಇವರು ಯಾರಿವರು? ದುರ್ಜನರು. ಅದಕ್ಕೆ ದೇವರ ಹತ್ರ ಹೋಗಲಿಲ್ಲ. ಬಹಳ ಸರಳ ಉತ್ತರ, ದುರ್ಜನರ ಸೇವೆಯ ನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಸಜ್ಜನರಾಗಿದ್ದರೆ ಮಾತ್ರ ಗೌರ್ಮೆಂಟ್ ಸರ್ವೆಂಟ್ ಅಪ್ಲೈ ಮಾಡ್ತಾನೆ, ಗೌರ್ಮೆಂಟ್ ಸೇವೆ ಬೇಕು ಅಂತ. ಅಟೆಂಡರ್ ಪೋಸ್ಟ್ಗೆ ಕೂಡ ಇವ್ರ ಕ್ರಿಮಿನಲ್ ಕೇಸ್ ಇರಬಾರ್ದು, ಗೊತ್ತಾಯ್ತಾ? ಈಗ ಕ್ರಿಮಿನಲ್ ಕೇಸ್ ದುರ್ಜನ ಅಂತ ಅರ್ಥ. ಕ್ರಿಮಿನಲ್ ಕೇಸ್ ಇದ್ದರೆ ಫಸ್ಟ್ ರ್ಯಾಂಕ್ ಬಂದಿದ್ರೂ ಉಪಯೋಗ ಇಲ್ಲ. ಆ ದೃಷ್ಟಿಯಲ್ಲಿ ಕ್ರಿಮಿನಲ್ ಕೇಸ್ ಅಲ್ಲ, ಕ್ರಿಮಿನಲ್ಸ್ ಕಾಂಟ್ಯಾಕ್ಟ್ ಇದ್ರೂ ಸಾಕು ಅಂತ ನಾವು ಎಂಟರ್ಟೈನ್ ಮಾಡೋದು. ಇದು ಅರ್ಥ ಮಾಡಿಕೊಂಡ್ರೆ ದುರ್ಜನರ ಸೇವೆಯವರಲ್ಲ ನಪ್ರತಿ ಮಲ್ಲ ಜಗಕ್ಕೆಲ್ಲ. ನಾವು ದುರ್ಜನರಾಗಬಾರ್ದು. ದುರ್ಜನರಾದರೆ ನಮ್ಮ ಸೇವೆ ದೇವರು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ದುಷ್ಟರು ಏನು ಮಾಡಿದರು? ಸಜ್ಜನರಾಗಲಿಕ್ಕೆ ಹೋಗಲಿಲ್ಲ ಅವರು. ಈ ದೇವರ ಸಾವಾಸ ಮಾಡಿ ಬೇರೆ ಕಡೆ ಹೊರಟುಬಿಟ್ರು. ರಾವಣಲ್ಲೇ ಕಥೆ ಹೇಳ್ತಾರೆ. ರಾವಣ ಸೀತಾಪಹರಣ ಮಾಡಲಿಕ್ಕೆ ಅಂತ ಹೊರಟ. ಅವನಿಗೆ ಮೊದಲು ಯೋಚನೆ ಬಂತಂದ್ರೆ, ನಾವೆಲ್ಲ ಕತೆ ಕೇಳಿದ್ದೇವೆ ಸನ್ಯಾಸಿ ವೇಷದಲ್ಲಿ ಬಂದ ಅಂತೇಳಿ. ಆದರೆ ನಮಗೊಂದು ಐಡಿಯಾ ಬರಬಹುದು. ರಾವಣ ಸನ್ಯಾಸಿ ವೇಷ ಯಾತಕ್ಕೆ ಹಾಕ್ಕೊಂಡ? ಸೀತಾಪಹರಣ ಮಾಡಬೇಕಾದ್ರೆ ಬೆಸ್ಟ್ ರೂಪ ಅಂದರೆ ರಾಮದೇವ್ರ ವೇಷ ಹಾಕ್ಕೊಂಡ್ರೆ ಮುಗಿದೋಗ್ತಿತ್ತು, ಸರಳವಾಗಿ ಅಪಹರಣ ಮಾಡ್ಬೋದಾಗಿತ್ತು. ಯಾಕೆ ಹಾಕ್ಕೊಳ್ಳಿಲ್ಲ ಅಂತ ಕೇಳಿದರೆ, ಒಂದು ಮಹಾನ್ ನಾಟಕ ಒಂದಿದೆ, ಮಹಾನಾಟಕ ಅಂತಿದೆ, ಹನುಮನ್ ನಾಟಕ ಅಂತಿದೆ, ಅದರ ಉತ್ತರ ಕೊಡ್ತಾರೆ. ಏನು ಅಂದರೆ, ರಾವಣ ಫಟ್ ಅದೇ ಯೋಚನೆ ಮಾಡಿದರು, ಸೀತೆಯನ್ನು ಅಪಹರಣ ಮಾಡಬೇಕು, ನಾನು ರಾವಣ ವೇಷನೇ ಹಾಕ್ಕೋಬೇಕು ಅಂತ ಶುರು ಮಾಡಿದ್ದೆ. ಸಿಂಪ್ಲೆಸ್ಟ್ ತಾನೇ. ತಕ್ಷಣ ರಾವಣ ವೇಷ ಹಾಕೋಬೇಕಾದ್ರೆ ಏನು ಮಾಡಬೇಕಾಯ್ತು? ಅವನು ರಾಮದೇವರು ಹೇಗಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾಯ್ತು. ಅದಕ್ಕೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದ, ರಾಮ ಹೇಗಿದ್ದಾನೆ ಅಂತ. ಶುರು ಮಾಡಿದ ತಕ್ಷಣ ಏನು ಆಶ್ಚರ್ಯ ಆಯಿತು ಗೊತ್ತಾ? ಅವನು ಮನಸ್ಸಿನಿಂದ ಸೀತಾಪಹರಣ ಮಾಡಬೇಕು ಅನ್ನೋ ಭಾವನೆ ಹೋಗಿಬಿಡ್ತಂತ, ಮೈಂಡ್ ಪ್ಯೂರ್ ಆಗಿಬಿಡ್ತಂತ, ಸೀತೆಯ ಬಗ್ಗೆ ಆ ಭಾವನೆ ಬರಲಿಲ್ಲ. ಆಶ್ಚರ್ಯ ಆಯಿತು ಅವನಿಗೆ. ಮತ್ತೊಮ್ಮೆ ಹಾಗೆ ಮಾಡ್ದ, ಮತ್ತೆ ಹಾಗೆ ಆಯ್ತಂತ. ಅರ್ಥ ಆಯ್ತಾಗ ದೇವರು ಸ್ಮರಣೆ ಮಾಡಲಿಕ್ಕೆ ಹೊರಟ್ರೆ ಮನಸ್ಸು ಪ್ಯೂರ್ ಆಗಿ ದುರ್ಜನ ದೌರ್ಜನ್ಯ ಹೋಗಿ ಸಜ್ಜನಿಕೆ ಬಂದುಬಿಡುತ್ತೆ. ರಾವಣ ಯೋಚನೆ ಮಾಡಿದ ಆಶ್ಚರ್ಯ ಆಗೋಯ್ತಂತ ಅವನಿಗೆ. ಇವ್ರು ಎಂಥ ರಾಮ, ಇವನು ಯೋಚನೆ ಮಾಡಲಿಕ್ಕೆ ಹೋದ್ರೇನೆ ಒಳ್ಳೆ ಬುದ್ಧಿ ಬರುತ್ತಲ್ಲ ಅಂತ ಯೋಚನೆ ಮಾಡಿ ಉಪಯೋಗ ಮಾಡಿಕೊಳ್ಳಿಲ್ಲ ಪಾಪಿಷ್ಟ ಅವನು. ಓಹೋ, ಈ ರಾಮನ ಧ್ಯಾನ ಮಾಡಿದ್ರೆ ತಾನೇ ಒಳ್ಳೆ ಬುದ್ಧಿ ಬರೋದು, ಈ ರಾಮನ ಸಹವಾಸನೆ ಬೇಡ ಅಂತ ಸಂದೇಶ ಆಗಿಬಿಟ್ಟಂತ. ಎಷ್ಟು ಯೋಗ ಇಲ್ಲ ಲೆಕ್ಕ ಹಾಕಿ. ದುರ್ಜನರ ಸೇವೆಯನ್ನಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ದುರ್ಜನರ ಮನಸ್ಸಿ ಪರಮಾತ್ಮ ಫ್ಲಾಶ್ ಆಗೋದಿಲ್ಲ, ದೂರ ಇದಾಗಿಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರನ್ನು ನಾವು ಹಿಂಸೆ ಓಲೈಸಬೇಕಾದರೆ ಸಜ್ಜನರಾಗಬೇಕು ಫಸ್ಟ್. ಈ ಮಾತು ನಮಗೆ ಮಿಸ್ಸಿಂಗ್ ಅದೇ. ದೇವರು ಭಕ್ತರು ಅನಿಸ್ಕೊಂಡು ಯಾರಾದ್ರೂ ಮೋಸ ಮಾಡ್ತಾ ಹೋದರೆ ನಾವು ದೇವರಿಗೆ ಅವಮಾನ ಮಾಡಿದಾಗ ಜನ ಏನಂತಾರೆ, ಅಲ್ಲಿ ದೇವರ ಭಕ್ತರು ಇಷ್ಟು ಅನ್ಯಾಯ ಮಾಡ್ತಾರಲ್ಲ, ನಾವೇನೋ ಅನ್ಯಾಯ ಮಾಡ್ತೇವೆ. ರಾಜಕಾರಣಿಗಳು ಹೇಳ್ತಾರೆ ನಾವು ಅನ್ಯಾಯ ಮಾಡ್ತೇವೆ, ಯಾಕೆಂದ್ರೆ ನಾವು ಬಂದಿರೋದೇ ಅದಕ್ಕೆ, ನಾವು ದುಡ್ಡು ಮಾಡಲಿಕ್ಕೆ ಬಂದಿರೋದು. ಓಪನ್ನಾಗಿ ಹೇಳ್ತಾರೆ ನಾವೇನು ಸನ್ಯಾಸಿಗಳಲ್ಲ, ಇದು ಬೇರೆ ಹೇಳ್ಕೊತಾರೆ ಮತ್ತೆವ್ರು, ನಾವೇನು ಸನ್ಯಾಸಿಗಳಲ್ಲ ದುಡ್ಡು ಮಾಡಲಿಕ್ಕೆ ಬಂದು ಹಿಂದೆಲ್ಲಾಗಲ್ಲಿ ಹೇಳ್ತಿದ್ದಿಲ್ಲ, ಈಗಲ್ಲ ಹೊಸ ಸ್ಟೈಲ್ ಶುರು ಮಾಡಿದ್ದಾರೆ. ನಾವೇನು ವಿರಕ್ತರಲ್ಲ, ವಿ ವಾಂಟ್ ಮಿನಿಸ್ಟ್ರಿ, ನಮಗೂ ಒಂದು ಮಂತ್ರಿಯ ಪದವಿ ಬೇಕು, ನಾವೂ ದುಡ್ಡು ಮಾಡಬೇಕು. ನಾವೇನು ಸನ್ಯಾಸಿಗಳು ಜೋರಾಗಿ ಹೇಳ್ಕೊತಾರೆ. ಆದರೆ ಇವತ್ತು ಆ ಮಾತನ್ನು ಧರ್ಮ ಕಾರಣ ಹೇಳಿದ್ರೆ ಭಾರಿ ಫಜೀತಿ ಆಗುತ್ತೆ. ಮಠಮಾನ್ಯಗಳೆಲ್ಲ ಮಾತು ಬಂದರೆ ಭಾರಿ ಫಜೀತಿ ಆಗಿಬಿಡುತ್ತೆ. ಯಾಕೆಂದರೆ ರಾಜಕಾರಣಕ್ಕೊಂದು ಸ್ಕೋಪ್ ಇದೆ, ಮೋಸ ಮಾಡೋಕ್ಕೊಂದು ಚಾನ್ಸ್ ಇದೆ. ಧರ್ಮದಲ್ಲಿ ಹೆಸರೇ ಇಲ್ಲ, ಅಲ್ಲಿ ಮೋಸ ಮಾಡಿದ ಜನ ಏನಾಗ್ತಾರೋ ಗೊತ್ತಾ, ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಏನ್ರಿ ಇಲ್ಲಿ ಮೋಸ ಆಗುತ್ತಲ್ಲ, ಏನು ಅನ್ಯಾಯ? ಈ ಭಾವನೆ ಬಂದರೆ ಭಗವದ್ಭಕ್ತರ ಜವಾಬ್ದಾರಿ ಇದೆ. ನಾವೇನಾದರೂ ತಪ್ಪು ಮಾಡಿದರೆ ನಾವು ಹಾಳಾಗ್ತೀವೋ, ಬಿಟ್ಬಿಡಿ ಆ ವಿಚಾರ. ನಾನು ನಂಬಿದ ಧರ್ಮಕ್ಕೆ ಅವಮಾನ ಮಾಡ್ತೇವೆ, ನೆನಪಿರುತ್ತೆ. ನಾವು ಧರ್ಮಕ್ಕೆ ಅವಮಾನ ಮಾಡೋದ್ರಿಂದ ನೂರಾರು ಜನ ನಾವು ಧರ್ಮ ಬಿಡಲಿಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಜವಾಬ್ದಾರಿ ಹೊರಬೇಕು. ಜವಾಬ್ದಾರಿ ಹೊರೋದಕ್ಕೋಸ್ಕರ ದುರ್ಜನರ ಸೇವೆಯನ್ನೆಲ್ಲ ನ ಪ್ರತಿವಲ್ಲ ಜಗಕ್ಕೆಲ್ಲ. ಸಜ್ಜನ್ಯಾರು ದೇವರನ್ನು ಬಿಟ್ಟಿಲ್ಲ, ದುರ್ಜನ್ಯಾರು ದೇವರನ್ನು ಹಿಡಿದಿಲ್ಲ. ಇವತ್ತು ನಮಗೊಂದು ಪ್ರಶ್ನೆ ಬಂತು, ನಾವು ದೇವ್ರ ಪೂಜೆ ಮಾಡೋದಿಲ್ಲ. ಜನ ಹೆಮ್ಮೆಯಿಂದ ಹೇಳ್ಕೊತಾರೆ, ಪಾಪ ನಾವಂತೂ ದೇವ್ರ ಪೂಜೆ ಮಾಡೋದಿಲ್ಲ, ನಾವಂತೂ ಏಕಾದಶಿ ಮಾಡೋದಿಲ್ಲಪ್ಪ, ಊಟನೇ ಮಾಡಿಬಿಡ್ತೀವಿ ಅಂತ ಕೆಲವರು. ಇಲ್ಲ ಪುಷ್ಕಳ ಫಲಾಹಾರ, ಆ ಫಲಾಹಾರ ಸ್ಟೈಲ್ ಗೊತ್ತಲ್ಲ ನಿಮಗೆ. ಉಪ್ಪಿಟ್ಟಿನ ಬೆಟ್ಟ ಬೆಟ್ಟ ಹಿಮಾಲಯ ಇದ್ದಾಗಿರ್ತದೆ ಉಪ್ಪಿಟ್ಟ. ಒಂದು ದಿವಸ ಆಮೇಲೆ ನೋಡಿದ್ರೆ ನೂರಾರು ಇಡ್ಲಿ ಚಪಾತಿ ಇರುತ್ತೆ, ಲೆಕ್ಕನೇ ಇಲ್ಲ. ಎಣಸೋದೇ ಇಲ್ಲ, ಸುಮ್ಮ ಸುಮ್ಮನೆ ಹಾಗೆ ಹಾಕ್ತಿರ್ತಾರೆ, ತಿಂದು ಬಿಡ್ತಾರೆ. ಇಷ್ಟು ತಿಂದು ಸಂಜೆ ಹೊತ್ತು ಒಳ್ಳೆ ಹಣ ಇದ್ದಾಗಿರ್ತಾನೋ, ಹೀಗಿರ್ತಾರೆ ಸಾಯಂಕಾಲ. ಯಾಕೆ ಅಂತ ಕೇಳಿದ್ರೆ ಇವತ್ತು ಉಪವಾಸ ಅಂತ ಹೇಳ್ತಾನೆ. ಇಂಥ ಉಪವಾಸ ಮಾಡೋದಕ್ಕಿಂತ ಸಾಯೋದು ವಾಸಿ ಆಗಿರ್ತಾನೆ ಮನುಷ್ಯ, ಏನು ಉಪಯೋಗ ಇಲ್ಲ. ಯಾತಕ್ಕೆ ಹೇಳಿದೆ ಅಂದರೆ ನಮ್ಮ ಜೀವನದಲ್ಲಿ ವಿಚಿತ್ರವಾದ ದುರಭ್ಯಾಸಗಳು. ದೇವರನ್ನು ನಾವು ಆರಾಧನೆ ಮಾಡ್ತಾ ಇಲ್ಲ, ಓಪನ್ ಡಿಕ್ಲೇರ್ ಮಾಡ್ತಾರೆ ಜನಗಳು. ನಮ್ಮಲ್ಲೇನು ಬಡಿ ಇಲ್ಲಪ್ಪ, ನಮ್ಮಲ್ಲಿ ಬರಬಾರ ಶೂಪ ಅಂತ ಕಾಲ ಬರ್ತಿದೆ, ಬರ್ತಾ ಬರ್ತಾ. ಬರೀ ಪೂಜೆ ಇಲ್ಲ, ಸಾಲಿಗ್ರಾಮನೇ ಇಲ್ಲ ಎಷ್ಟೋ ಜನ ಮನೆಗಳಲ್ಲಿ. ಯಾರೋ ಒಬ್ಬರು ತುಮಕೂರಲ್ಲೋ ಒಬ್ಬರು ಹೇಳಿದರು, ಆಚಾರ್ಯರೇ ನಿಮ್ಮಲ್ಲಿ ಯಾವ ಸಾಲಿಗ್ರಾಮ ಇದೆ ಅಂತ ಕೇಳಿದರು. ಏನೋ ಹೇಳಿದೆ ಆಚಾರ್ಯರೇ, ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರ ಮೇಲೆ ನರಸಿಂಹ ಸಾಲಿಗ್ರಾಮ ಇದೆ. ಪಾಪ ಅದು ನಗ್ತಾನ ಮನುಷ್ಯ, ಪಾಪ ಅವ್ರ ಸ್ಥಿತಿ ಏನು ಗೊತ್ತಾ ಅಂತ ಕೇಳಿ. ಏನು ಅಂದರೆ ಏಕಾಶಿಪಾಸ ಮಾಡಲೇಬೇಕಂತಾತ. ಯಾರು ಹೇಳಿದ್ರು ಪುಣ್ಯಾತ್ಮ, ನರಸಿಂಹ ಸಾಲಿಗ್ರಾಮ ಇದ್ರೆ ಮಾತ್ರ ಏಕಾಶಿ ಉಪವಾಸ ಮಾಡಿ. ಯಾರೋ ಹೇಳ್ಬಿಟ್ಟಿದ್ದಾರೆ, ನಮ್ಮ ಫ್ರೆಂಡ್ ಮನೆಯಲ್ಲಿದೆ ನರಸಿಂಹ ಉಪವಾಸ ಮಾಡಬೇಕಾಗಿದೆ. ನಮ್ಮ ಮನೇಲಿ ಇಲ್ಲ, ನಾ ಫ್ರೀ ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಏನು ಮಾಡ್ಬೇಕು ಹೇಳಿ, ಫಸ್ಟ್ ಕ್ಲಾಸ್ ಬ್ರಾಹ್ಮಣ ಆತ. ಆ ತಿಳುವಳಿಕೆ ಯಾರು ಹಾಕಿದ್ದಾರೆ, ನರಸಿಂಹ ಸಾಲಿಗ್ರಾಮ ಇದ್ರೆ ಮಾತ್ರ ಏಕಾಶಿ ಉಪವಾಸ ಮಾಡಬೇಕು. ಈ ಕಥೆ ಇದ್ರೆ ಉಳಿದವ್ರು ಗಪ್ಕೊಂಡ್ಬಾರ್ದು, ನರಸಿಂಹ ಯಾರು ಕೊಟ್ಟಕ್ಕೆ ಹೋಗ್ಬೇಡಿ ಯಾರಿಗಾದ್ರೂ ಕೂಡ. ನರಸಿಂಹ ಸಾಲಿಗ್ರಾಮಕ್ಕೂ ಏಕಾಶು ಏನೇನೂ ಸಂಬಂಧ ಇಲ್ಲ. ಏಕಾಶಿ ಉಪವಾಸ ಮಾಡಲಿಕ್ಕೆ ಏನಾಗಿರಬೇಕು ಅಂದರೆ ಮನುಷ್ಯರಾಗಿರೋದು ಸಾಕು, ಬದುಕಿರೋದು ಸಾಕಷ್ಟೆ. ಬದುಕಿರೋವರೆಗೂ ಏಕಾಶಿ ಮಾಡಲೇಬೇಕು. ಆಚಾರ್ಯರ ಮಾತದು, ದ್ವಾದಶೀರ ಪ್ರಮೋಕ್ತವ್ಯ ಯಾವದಾಯುಹು ಪ್ರವರ್ತತೆ. ಬದುಕಿರೋವರೆಗೂ ಬಿಡದೇ ಇರತಕ್ಕಂಥ ಒಂದೇ ವ್ರತ ಅಂದರೆ ಏಕಾದಶಿ ವ್ರತ. ಅದನ್ನು ಬಿಡಲಿಕ್ಕೆ ಬರೋದಿಲ್ಲ. ನಾವು ಮಾಡೋದಿಲ್ಲ ಅಂದರೆ ಏನು ಬಂತ ಅರ್ಥ? ದೇವರು ನಿಮ್ಮ ಕೈಯಲ್ಲಿ ಸ್ವೀಕಾರ ಮಾಡೋದಿಲ್ಲ ಅಂದರೆ ದುರ್ಜನರು ಅಂತ ಅರ್ಥ. ನೆನಪಿರಬೇಕು, ನಾವೇ ಡಿಕ್ಲೇರ್ ಮಾಡ್ಕೊಂಡಾಗತ್ತೆ ನಾವು ದುರ್ಜನರು ಅಂತ ಹೇಳಿಬಿಡಿ. ಇದು ಯೋಚನೆ ಮಾಡಬೇಕು. ಈ ಕನ್ನಡ ರಾಜ್ಯೋತ್ಸವ ಬರುತ್ತಲ್ಲ, ಎಷ್ಟು ತಮಿಳ್ನವ್ರು ಕೂಡ ಬಾವುಟ ಹಾಕೊಂಡ್ಬಿಡ್ತಾರೆ, ಕನ್ನಡ ಬಾವುಟ ಹಾಕೊಂಡ್ಬಿಟ್ಟಿರ್ತಾರೆ. ನಮ್ಮ ಅಂಗಡಿ ಬೆಂಕಿ ಹಚ್ಚಬಾರದು ಅಂತ ಹೇಳಿಬಿಟ್ಟು ಕನ್ನಡ ಬಾವುಟ ಹಾಕೊಂಡ್ಬಿಡ್ತಾರೆ ಎಷ್ಟೋ ಜನಗಳು. ನಮಗೆ ಗೊತ್ತದು, ಆ ಪಕ್ಷಕ್ಕಾದ್ರೂ ಸಾರಿಗಳ ಮನೆ ಇಟ್ಕೊಂಡು ಕೊನೆ ಪಕ್ಷ, ಅದಕ್ಕಾದ್ರೂ ವಿಶ್ವಂಭೂಷಣ ಭ್ರಷ್ಟಾಚಾರ ಅಂತೇಳಿ. ಒಂದು ಕಾರಣ, ನಾವು ತಮಿಳರಲ್ಲ ಕನ್ನಡಿಗರು ಅಂತ ಹೇಳೋದಕ್ಕೆ ಹ್ಯಾಗೆ ಮಾಡ್ತೇವೋ, ನಾವು ದುರ್ಜನರಲ್ಲ ಸಜ್ಜನರು ಅಂತ ಹೇಳೋದಕ್ಕಾದರೂ ಮನೆಯಲ್ಲಿ ದೇವ್ರ ಪೂಜೆ ಶುರು ಮಾಡಬೇಕು, ಏಕಾದಶಿ ಶುರು ಮಾಡಬೇಕು. ನಾವು ಸಜ್ಜನರು ಅಂತ ಹೇಳೋಷ್ಟು ಬಿಟ್ಟು ಇನ್ನೂ ಒಂದು ಹಂತ ಬಂದರೆ ವರ್ಸ್ಟ್ ಕೇಸ್ ಏನು ಮಾಡಬೇಕು ಅಂತ, ಏಕಾದಶಿ ತಿಂದು ಹಾಳಾಗೋಗಿ ಕಂಡವ್ರು ಬಂದು ಉಪವಾಸ ಮಾಡ್ತೀವಿ ಸುಳ್ಳು ಹೇಳಿ ಕೊನೆ ಪಕ್ಷ, ಯಾತಕ್ಕಂತ ಅವರಾರು ಏಕಾದಶಿ ಗಟ್ಟಿರು ಮಾಡ್ತಾರೆ, ಅವರು ಬಿಡಿಸ್ಬಿಡ್ಬೇಡಿ ಕೊನೆ ಪಕ್ಷ. ಕೆಲವರಂತೂ ಎಷ್ಟು ಮೋಸಗಾರರು ಗೊತ್ತಾ, ಏಕಾದಶಿ ಉಪವಾಸ ಮಾಡ್ತೀರಾ, ಅಲ್ಲಿ ನಾವೇ ಮಾಡೋದಿಲ್ಲ ನೀವು ಯಾಕೆ ಮಾಡ್ತೀರಿ ಅಂತ. ನೀವೇ ಬಹಳ ದೊಡ್ಡ ಮನುಷ್ಯ ಬೇರೆ ಹೇಳಿ ಬಂದವರು, ಏನು ಇವನೇ ಮಾಡೋದಿಲ್ಲ ಅಂತ ಅವ್ರು ಯಾಕೆ ಮಾಡ್ತಾರೆ ಅಂತ. ಏನು ಆಶ್ಚರ್ಯ, ಭದ್ರಾವತಿಯಲ್ಲಿ ಒಬ್ಬರು ಇದ್ದಾರೆ ಲಿಂಗಾಯಿತರು, ಅವ್ರು ದೊಡ್ಡ ಎಕ್ಸಿಕ್ಯೂಟ್, ಭಾರಿ ದೊಡ್ಡ ಪೋಸ್ಟಲ್ಲಿದ್ದಾರೆ, ಮನೆಯವರೆಲ್ಲ ಭಾರಿ ಶ್ರೀಮಂತರು, ಒಳ್ಳೆ ಓದ್ದವರು, ಏಕಾಶಿ ವಾಸ ಮಾಡ್ತಾವ್ರೆಲ್ಲ ಕೂಡ. ಮತ್ತೆ ಫೋನ್ ಮಾಡಿದರು, ಆಚಾರ್ಯ ಮಠಕ್ಕೆ ಹೋಗಿದ್ದೆ, ದಾಸಿ ಮನೇಲಿ ಏನೋ ಆಗಲಿಲ್ಲ, ಅನಾನುಕೂಲ ಇತ್ತು ಅಂತೇಳಿ ತೀರ್ಥವಳು ಮಠಕ್ಕೆ ಹೋಗಿದ್ದೆ, ಅಲ್ಲಿ ಸಾಧನೆ ಇತ್ತು, ಸ್ವಲ್ಪ ಬೇಗ ಕೊಡಿ ಆಚಾರ್ಯ ಅಂತ ಕೇಳಿದೆ. ಯಾತಕ್ಕೆ ಅಂದರು, ನಾನು ಸಾಧನೆ ದ್ವಾಸಿ ಅಂತ ಹೇಳಿದೆ. ಹೂ ಏಕಾಶಿ ಮಾಡ್ತೀರಾ ಅಂದರು, ಹೂ ಅಂದೆ. ಆ ಬೈದರು ನಮ್ಮನ್ನು, ನಾವೇ ಮಾಡೋದಿಲ್ಲ ನೀವು ಯಾಕೆ ಮಾಡ್ತೀರೋ ಅಂದರು ಅಂತ ಕೇಳ್ತಾರೆ. ಏನು ಮಾಡ್ತೀರಿ ಗೊತ್ತಾಯ್ತು, ಈ ಕಲ್ಚರ್ ಅಲ್ಲಿಂದ ಬಂದರೆ ಏನಾಗಬಹುದು ಈ ಮನುಷ್ಯ. ಅದಕ್ಕೆ ಹೇಳಿದ್ದು, ಏಕಾಶಿ ನಾವು ಇನ್ನೊಬ್ಬರು ಮಾಡಾಗ ಮಾಡಬೇಕೇ ಹೊರತು ಬಿಡಾಗ ಮಾಡಬಾರ್ದು, ನಮ್ಮಿಂದ ನಾಲ್ಕು ಜನ ಬಿಟ್ಟರು ಅಂತ ಆಗಬಾರ್ದು. ನಾವು ಮಾಡಾಗ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೆ ಆಚಾರ್ಯ ಹೇಳ್ತಾರೆ. ಒಬ್ಬನ ಕೈಲೆ ನಾವು ನಿರಾಹಾರ ಏಕಾಶಿ ವ್ರತವನ್ನು ಶುರು ಮಾಡಿಸಿಬಿಟ್ರೆ ಇವಾಗ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ, 12 ಏಕಾಶಿ ಉಪವಾಸ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. 12 ಏಕಾಶಿ ಉಪವಾಸ ಪುಣ್ಯ ಬರುತ್ತೆ ಅಂದಮೇಲೆ ಇನ್ನೊಬ್ಬರ ಕೈ ಬಿಡಿಸಕ್ಕೆ ಹೋಗ್ಬೇಡಿ, ಬಿಡಿಸಿದರೆ 12 ಏಕಾಶಿ ಊಟ ಮಾಡಿದ ಪಾಪ ಬರುತ್ತೆ ನೆನಪಿರುತ್ತೆ. ಅದರಿಂದ ಮಾಡಿಸೋ ರೀತಿ ಮಾಡಬೇಕೆ ಹೊರತು ಇದಲ್ಲ. ಎಷ್ಟೋದಕ್ಕೆ ಹೇಳಿದ್ದೀರಿ, ಹಾಗೆ ದುರುಪಯೋಗ ತೊಗೋಬಾರ್ದ ಮಾತಿಂದು. ನೀವು ಮಾಡಿ ಜಲ್ಲ ಕೈಲಿ ಮಾಡಿಸಿಬಿಟ್ಟು ತಾನು ಮಾತ್ರ ಈರುಳ್ಳಿ ಹುಳಿ ಮಾಡಿಕೊಂಡು ತಿನ್ನಕ್ಕೆ ಹೋಗಬಾರ್ದು. ಮತ್ತೆ ಮಹಾಪಾಪ, ಇನ್ನೊಬ್ಬರ ಕೈಲಿ ಮಾಡಿಸಿದ್ರೆ ಪುಣ್ಯ ಬರೋದು, ತಾನು ಮಾಡಿ ಮಾಡಿಸಿದ್ರೆ ಹೊರತು ಬರೀ ಮಾಡಿಸಿದ್ರೆ ಅಲ್ಲ. ಆ ಹಿನ್ನೆಲೆಯಲ್ಲಿ ದುರ್ಜನರ ಸೇವೆಯಲ್ಲ ಅಪ್ರತಿ ಮಲ್ಲ ಜಗಕ್ಕೆಲ್ಲ. ಇದಕ್ಕೆ ರಾಯರ ಕತೆ ಅದನ್ನೇ ಹೇಳಿದ್ದು. ಹಿಂದೆ ಹೇಳಿದ್ರಲ್ಲ, ಸ್ವಾಮಿ ನಮಗೇನಾದ್ರು ವರ ಕೊಡ್ತಾ ಇಲ್ಲ, ನೀವೀಗ ಫಲ ಕೊಡ್ತಾ ಇಲ್ಲ, ಅವ್ನಿಗೆ ಯಾಕೆ ಕೊಡ್ತೀರಿ ಅಂದರೆ ರಾಯರು ಹೇಳಿದ್ರಂತೆ, ಶುದ್ಧ ಅಯೋಗ್ಯವರು ಮಠ ಗಲೀಜು ಮಾಡಿಬಿಡ್ತಾರೆ, ಬೇಗ ಕೊಟ್ಟು ಕಳಿಸಿಬಿಟ್ಟೆ ಅಂತ ಹೇಳಿದ್ರಂತೆ ರಾಯ್. ಬೇಗ ಕೊಟ್ಟು ಕಳಿಸಿಬಿಡ್ತೇವೆ ಅವರೆಲ್ಲ ಕೂಡ, ನೀನು ಸಾತ್ವಿಕ ಇಲ್ಲೇ ಇಲ್ಲಿ ಬಿಡ್ತೇವೆ ಅಂತ ಹೇಳಿದ್ರು. ಯಾಕೆ ಬರ್ತಾರೆ ಸ್ಮೋಕ್ ಮಾಡಿ ಏನೋ ಮಾಡ್ತಿರ್ತಾರೆ, ಸ್ವಲ್ಪ ಅಲ್ಲಿ ಮಾತ್ರ ಪ್ಯೂರ್ ಅಷ್ಟೇ ಇದೆ, ಅಂತ ಹೆಚ್ಚಿಟ್ಕೊಳ್ಳೋಕೆ ಇಷ್ಟಪಡಲ್ಲ. ಬಿಚ್ಚಕ್ರು ಕೂಗಿದಾಗಲೇ ಏನೋ ಒಂದಿಷ್ಟು ಹಾಕಿ ಕಳಿಸಿಬಿಡ್ತಾರಲ್ಲ ಅಂತ. ಆ ರೀತಿ ಆಗಬಾರ್ದು ನಾವು. ದೊಡ್ಡವರ ಹತ್ರ ಸಜ್ಜನ ಅನಿಸ್ಕೊಳ್ಳೋ ರೀತಿ ಬದುಕಬೇಕಾದ್ರೆ ನಾವು ದೇವರ ಸೇವೆ ಮಾಡಿ ತೋರಿಸ್ಬೇಕೆ ಹೊರತು ಇಲ್ಲ ಹೋದ್ರೆ ಇಲ್ಲ. ದುರ್ಜನರ ಸೇವೆಯನ್ನು ಅಲ್ಲ ಅಪ್ರತಿಮಲ್ಲ. ಅಲ್ರಿ, ಯಾರು ರೆಕಮೆಂಡ್ ಮಾಡಿದರೆ ಅಪ್ರತಿಮಲ್ಲ. ದೇವ್ರ ಮುಂದೆ ಯಾರು ಏನು ಮಾಡಕ್ಕೆ ಬರೋದಿಲ್ಲ. ಪರಮಾತ್ಮನ ಮುಂದೆ ನಿಲ್ಲೋ ವ್ಯಕ್ತಿ ಯಾರೂ ಇಲ್ಲ. ಅವರು ಇರ್ತಾರೆ, ಮನಸ್ಸಿಲ್ಲದ ಹೋದ್ರು ಅವ್ರು ಹೇಳಿದ್ರ ನಿರ್ವಾಯ ಇಲ್ಲ ಅಂತ ಕೊಟ್ಟು ಬಿಡ್ತಾರೆ. ದುರ್ಯೋಧನ ಭೀಷ್ಮರು ಏನು ಮಾಡಿದ್ರು ಗೊತ್ತಾ? ಧೃತರಾಷ್ಟ್ರ ಹೊಂದ್ಕೊಂಡು ದುರ್ಯೋಧನ ಇದ್ದಾನಲ್ಲ, ಅನ್ನ ಹಾಕಿದ ಋಣ ಅಂತಿತ್ತು. ಏನೋ ಒಂದು ಯೋಚನೆ ಮಾಡ್ತಿದ್ರು, ದೇವರಿಗೆ ಏನು ಇಲ್ಲ, ಅಪ್ರತಿಮಲ್ಲ ಜಗಕ್ಕೆಲ್ಲ. ಇಂಥ ವ್ಯಕ್ತಿ ಮತ್ತೊಬ್ಬನಿಲ್ಲ. ಆದ್ದರಿಂದಾಗಿ ದೇವರ ಕರುಣೆಗೆ ನಾವು ಸದಾ ಕಾಲ ಚಿರ ಋಣಿಗಳಾಗಿರಬೇಕು. ದುರ್ಜನರು ಮಾತ್ರ ಆಗಬಾರದು. ಸೇವೆ ಮಾಡಿದರೆ ಫಲ ಕೊಡೋದು ಖಚಿತ, ಅಪರಾಧ ಕ್ಷಮಿಸ್ತಾನೆ ಅಂಥೇಳಿ ಆಶ್ವಾಸನೆ ಕೊಡ್ತಾರೆ. ಮುಂದುವರಿಸಿ ಹೇಳ್ತಾರೆ, ದೇವರು ನಮ್ಮ ಮಾತನ್ನು ಹೇಗೆ ಕೇಳಬಹುದು ಅದನ್ನು ವರ್ಣನೆ ಮಾಡ್ತಾರೆ. ಕೇಳಿದರೆ ನಾವು ಸ್ತೋತ್ರ ಹೇಳಿಕೊಳ್ಳಿ ಉತ್ಸಾಹ ಬರುತ್ತೆ ಅನ್ನೋಂಥ ಮಾತು ಹೇಳ್ತಾರೆ. ನಾವೇನೋ ಸ್ತೋತ್ರ ಹೇಳ್ತೇವೆ, ನಾವೇನೋ ಮಂತ್ರ ಹೇಳ್ತೇವೆ, ಏನೋ ಹಾಡುಗಳನ್ನು ಹೇಳ್ತೇವೆ, ಅದರಲ್ಲಿ ಧ್ವನಿ ಇರೋದಿಲ್ಲ, ರಾಗ ಇರೋದಿಲ್ಲ, ತಪ್ಪುಗಳು ಬೇರೆ ಇರುತ್ತೆ. ದೇವರು ಸ್ವೀಕಾರ ಮಾಡ್ತಾನ? ತುಂಬಾನೇ ಅಂತ ಪ್ರಶ್ನೆ ಕೇಳೋರು ಸಿಗ್ತಾರೆ. ನಾವು ವಾಯುಸ್ಥಿತಿ ಯಾತಕ್ಕೆ ಹೇಳೋದಿಲ್ಲ ಅಂದರೆ, ಕೆಲವರು ಹೇಳಿದ್ದಾರೆ ತಪ್ಪು ಹೇಳಿದರೆ ನರಕ ಆಗುತ್ತೆ ಅಂತೆ, ಅದಕ್ಕೆ ನಾವು ವಾಯುಸ್ಥಿತಿ ಹೇಳೋದಿಲ್ಲ. ಸಿನಿಮಾ ಹಾಡಿಗೆ ಆ ನಿರ್ಬಂಧ ಇಲ್ಲ, ಅದಕ್ಕೆ ಅದನ್ನು ಮಾತ್ರ ಹೇಳ್ತೇವೆ ಅಂತ ಹೇಳಿಲ್ಲ. ಅಲ್ಲೇನು ಹೇಳಿಲ್ವಲ್ಲ ತಪ್ಪು, ಅದು ಹೇಳಿದರೆ ನರಕ, ತಪ್ಪು ಹೇಳಿದ್ರೆ ಸರಿಯಾಗಿ ಹೇಳಿದರೆ ನರಕ ಆಗೋದು ಅದು ಮೊದಲದು. ಅದಕ್ಕೆಲ್ಲ ಯೋಚನೆ ಇಲ್ಲ, ಅದಕ್ಕೆ ನಾವು ಹೇಳೋದೇ ಇಲ್ಲ. ಎಷ್ಟು ಮೂರ್ಖರು ಗೊತ್ತಾ? ಈ ಮಾತಿಗೆ ದಾಸರು ಉತ್ತರ ಕೊಡ್ತಾರೆ, ಹಾಗೆ ಮಾಡಬೇಡಿ. ಬಾಲಕನ ಕಲ ಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ತನ್ನವರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಎಷ್ಟು ಅದ್ಭುತವಾದ ಶ್ಲೋಕಗಳವೆಲ್ಲ. ಬಾಲಕರ ಕಲಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ ಲಕ್ಷ್ಮೀ ಲೋಲ ತನ್ನವರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ಎಷ್ಟು ಭರವಸೆ ಕೊಡ್ತಾರೆ ದಾಸ. ದೇವರು ಬರೀ ಕೇಳ್ತಾನೆ ಅಲ್ಲ, ಹಿಗ್ಗುವನು, ಭಾರಿ ಆನಂದ ಪಡ್ತಾನೆ ಅಂತ ಪರಮಾತ್ಮ. ನಾವು ಸ್ತೋತ್ರ ಮಾಡಿದ್ದೇನೆ ಹೇಗೆ ಗೊತ್ತಾ? ಬಾಲಕರ ಕಲಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ. ಮಕ್ಕಳ ಮಾತನ್ನ ಬೇರೆಯವ್ರು ಯಾರು ಕೇಳೋಕ್ಕಿಂತ ಯಾರು ಹೇಳೋಕ್ಕೋರು ಹೊಡೆದು ಬಿಡ್ತಾರೆ, ಹೇ ಹೋಗಯ್ಯ ಅಂತ ಹೇಳಿಬಿಡ್ತಾರೆ. ತಾಯಿ ಮಾತ್ರ ಬಾಕೂಸು ಅಂತ ಕರೀತಾಳೆ, ಮಾತಾಡು ಅಂತ ಹೇಳ್ತಾಳೆ. ಆ ಮಗು ಮಾತಾಡುತ್ತೆ. ಕಲಭಾಷೆ ಕೆಲಸದ ಎಷ್ಟೋ ಸರ್ತೆ ಅರ್ಥನೇ ಇರೋದಿಲ್ಲ ಅದಕ್ಕೆ, ಅರ್ಥ ಕೆಲಸತ್ತೆ, ಆ ಉಚ್ಚಾರಣೆ ತುಂಬ ಅಬದ್ಧಮಯ ಆಗಿರುತ್ತೆ. ತಾಯಿ ಮಾತ್ರ ಅಯ್ಯೋ ಕೂಸು ಮಾತಾಡಿತ್ತು, ಭಾರಿ ಚೆನ್ನಾಗಿ ಮಾತಾಡುತ್ತೆ, ನಾನು ಬರೀ ಜಾಣ ಅಂತ ಬೆಂತಾಡ್ತಾಳೆ. ಆ ಕೂಸು ಏನು ಮಾತಾಡಿರುತ್ತೆ ಗೊತ್ತಾ? ಅಮ್ಮ ಸಾವು ಹಾಕು, ಸಾವು ಹಾಕು, ಸಾರಿಗೆ ಸಾವು ಸಾವು ಅಂತ ರಕಾರ ಬರೋದಿಲ್ಲ ಅವಕ್ಕೆಲ್ಲ, ಸಾವು ಸಾವು ಅಂತ ಕರೀತಾ ಇದ್ದಾರೆ. ತಾಯಿಗೆ ಆನಂದ ಆನಂದ, ಅಯ್ಯೋ ನಾನು ಕೂಸು ಅಂತ ಬೆಂತಾಡ್ತಾ ಇರ್ತಾಳೆ. ಯಾರೋ ಮನೆ ಬರ್ತಾರೆ, ಏನ್ರಿ ಏನಮ್ಮ ಎಂಥ ಮಾತು, ತಾಯಿ ಏನು ಕೇಳ್ತು ಗೊತ್ತ? ಮಗು ಸಾವು ಸಾವು ಅನ್ನುತ್ತೆ, ನೀವು ಖುಷಿ ಪಡ್ತೀಯಲ್ಲ ಅಂದರೆ ನಿಮ್ಗೆ ಗೊತ್ತಿಲ್ಲ ನಮ್ಮ ಕೂಸಿನ ವಿಚಾರ. ಬಾಯೇ ಬಿಟ್ಟಿದ್ದಿಲ್ಲ ಇಷ್ಟು ದಿವಸ, ಇವತ್ತು ಬಾಯಿ ಬಿಟ್ಟಿದ್ದೆ, ಸಾವಾಗಿ ಇವ ಮಾತಾಡಲಿಬಿಡಿ ಅಂತ ಹೇಳ್ತಾರಮ್ಮ. ಸಾವಾಗಿ ಏನೋ ಮಾತಾಡಿದ್ದೆ ಸಾವು, ಮೂಕ ಅನಿಸ್ಕೊಂಡಿಲ್ವಲ್ಲ, ಅದೇ ಖುಷಿ ತಾಯಿಪ್ಪ. ಅಂದರೆ ಈ ರೀತಿ ತಾಯಿ ಏನು ಮಾಡ, ಗುಣವನ್ನು ಮಾತ್ರ ನೋಡ್ತಾಳೆ, ದೋಷ ನೋಡೋದಿಲ್ಲ, ಗುಣದ ಭಾಗ ಮಾತ್ರ ನೋಡ್ತಾಳೆ. ಅದು ಸಾವಾಗಿ ಇವು ಬಾಯಂತೂ ಬಿಟ್ಟಿದೆ, ಮುಂದೆ ಬದುಕುತ್ತೆ ಪಾಪ, ಅದಕ್ಕೆ ಖುಷಿ ಪಡ್ತೇನೆ ಅಂತ ಹೇಳ್ತಾರೆ. ನಮ್ಮ ಸ್ಥಿತಿ ಹಾಗೆ ಆಗಿರೋದು. ಕೆಲವು ವಾಯುಸ್ತುತಿ ಹೇಳ್ತಾರೆ, ಉತ್ಕಂಠ ಕುಂಠ ಕೋಲಾಹಲ, ಬರೀ ಕುಂಠ ಕುಂಠ, ವಾಯುಸ್ತುತಿಯಲ್ಲಿ ಏನು ಕುಂಠ ಬರಬೇಕು? ಮತ್ತೆ ಉತ್ಕಂಠ ಕುಂಠ ಕೋಲಾಹಲ ಅಂತಿರ್ತಾರೆ, ಯಾರೋ ನೋಡ್ತಾರೆ ಬಿಡಿಸಿಬಿಡ್ತಾರೆ ಅವರು, ಛೇ ವಾಪಿ ನರಕಕ್ಕೆ ಹೋಗ್ತಿ ಬಿಟ್ಟುಬಿಡು ಅಂತ ಹಾಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಹಾಗೆ ಹೇಳಬಾರ. ದಾಸರ ಹಾಡು ವಿದ್ವಾಂಸರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಹಾಡು. ಏನೋ ಅವನು ಸಿನಿಮಾ ಹಾಡು ಹೇಳಲಿಲ್ಲ ಪುಣ್ಯ, ಯಾವುದೋ ಹೇಳಲಿಲ್ಲ ಪುಣ್ಯ, ವಾಯುಸ್ತುತಿ ಹೇಳ್ತಿದ್ದಾನೆ ಪಾಪ, ತಪ್ಪು ಹೇಳ್ತಾನೆ. ಸರಿನೇ, ಅವನು ಕರೀರಿ, ಅವನು ಮಾತಾಡ ಸರಿ. ನೋಡಯ್ಯ ವಾಯುಸ್ತುತಿ ಹೇಳ್ತಿದ್ದೀಯಾ, ಭಾರಿ ಒಳ್ಳೆಯದು, ಯಾರು ಹೇಳಿಕೊಟ್ರಯ್ಯ? ಹೇಳಿದ್ರೆ ಭಾರಿ ಸಂತೋಷ, ಎಷ್ಟು ದಿವಸ ಆಯಿತು, ಅಷ್ಟು ದಿವಸ ಆಯ್ತು, ಭಾರಿ ಖುಷಿ. ನೋಡು ಸ್ವಲ್ಪ ತಪ್ಪಿದೆ, ಅಲ್ಲಿ ತಿದ್ಕೋಬೇಡು ಅಂಥೇಳಿ ಖುಷಿ ಆಗುತ್ತೆ ಅವಳು. ಅದು ಹೇಳ್ಬಿಟ್ಟು ಬಾಯಿ ಬಂದಾಗ ನರಕಕ್ಕೆ ಹೋಗ್ತಿ ಅಂತ ಹೇಳಿದರೆ ಅವನು ಬಿಡೋದಿಲ್ಲ, ಉಳಿದವ್ರಿಗೆ ಬಿಡಿಸಿಬಿಡ್ತಾನೆ. ವಾಯುಸ್ತುತಿ ನರಕಕ್ಕೆ ಹೋಗ್ತಾರಂತೆ ಹೇಳಬೇಡಿ ಅಂತ ಹೇಳಿಬಿಡ್ತಾನೆ. ಅವ್ರು ಉಳಿದ ಪಾಯಿಂಟ್ ಹೇಳೋದು ಅಷ್ಟೇ ಹೇಳೋದು ಅವಳು, ವಾಯುಸ್ತುತಿ ನರಕಕ್ಕೆ ಹೋಗ್ತಾನೆ ಅಷ್ಟೇ. ಆ ರೀತಿ ಎಷ್ಟೋದ್ರೆ ಬಿಟ್ಟಿದ್ದಾರೆ ಗೊತ್ತಾ ವಾಯುಸ್ತುತಿನ? ಹಾಗೆಲ್ಲ ಬಿಡಿಸ್ಬೇಡಿ ಹೇಳಿ. ಅವನಿಗೆ ಆಮೇಲೆ ಗೊತ್ತಾಗ ಕೆಲವರು ಪಾಪ ಬಾಯಿ ನಾಯಿಲೆ ತಿರುಗೋದಿಲ್ಲ, ದೋಷ ಇರುತ್ತೆ. ಅವ್ರು ಹೇಳ್ಬೋ ಹಾಗೇನಾ ಹಾಗೆ ನೀವು ಹೇಳಿ ಪರವಾಗಿಲ್ಲ, ಯಾಕೆಂದ್ರೆ ಮನಸ್ಸಲ್ಲಿ ಅದೇ ಅಲ್ಲಕ್ಕೆ ಬರೋದಿಲ್ಲ, ಕೆಲವು ಮಹಾಪ್ರಾಣ ಬರೋದಿಲ್ಲ ಕರೆ ಧನ ಅನ್ನಕ್ಕೆ ಧನ ಅಂತ ಕರೀತಾರೆ ಪಾಪ. ಧನ ಇದ್ದಾಗೆ ಇರ್ತಾರೆ ಪಾಪ ಅವರು. ಧನ ಧನ ಹೇಗಾಗುತ್ತೆ? ಭೀಮ ಅನ್ನೋ ಪದ ಎಂಥ ಭೀಮ, ಭೀಮ ಅಂತ ಕರೀತಾರೆ. ಯಾವ ಭೀಮ ಅದು? ಭೀಮ ಬಿ ಎಂ ಭೀಮ ಅದು ಭೀಮ. ಆ ಪದ ಗೌರವ ಅಲ್ಲ, ಅದು ಬರಲಿಕ್ಕೆ ಬರೋದಿಲ್ಲ ಪಾಪ ಅವರಿಗೆ. ಅದಕ್ಕೆ ಆಯಿತು, ಮನಸ್ಸಲ್ಲಂತೂ ಸರಿಯಾಗಿರಲಿ ಪುಣ್ಯಾತ್ಮ, ಬಾಯಲ್ಲಿ ಮಾತ್ರ ಏನಾದ್ರು ಅನ್ಕೊಂಡು ಹೋಗು. ಮನಸ್ಸು ನೀವು ಅದು ವೀಕ್ನೆಸ್, ಅದು ಇರೋದೇ ತಪ್ಪು. ಆದರೆ ಬಿಡ್ಲಿಕ್ಕೆ ಮಾತ್ರ ಹೋಗಬೇಡ, ಹೇಗೋ ಒಂದು ಹೇಳ್ಕೊಂಡು. ಆದರೆ ಸರಿಯಾಗಿ ಅವಕಾಶ ದುರುಪಯೋಗ ಮಾಡ್ಕೋಬೇಡ, ಕಲ್ತ್ಕೊ. ಸರಿಯಾಗಿ ಕೇಳೋ ಪ್ರಶ್ನೆ ತಿದ್ಕೊಂಡ್ಬಿಡು, ಇಲ್ಲೋರು ತಪ್ಪಾಗುತ್ತೆ. ಆ ರೀತಿ ಹೇಳಿದ್ರೆ ಧೈರ್ಯ ಬರುತ್ತೆ, ಅವ್ರಿಗೆ ಖಂಡಿತ ಕಲಿತಾರೆ. ಡಿಸ್ಕರೇಜ್ ಮಾಡಬಾರದು. ದಾಸಾಹಿತ್ಯ ಯಾತಕ್ಕೆ ಜನರಿಗೆ ಪ್ರಿಯವಾಯಿತು ಅಂದರೆ ಎನ್ಕರೇಜ್ ಮಾಡ್ತಾರೋ. ಬಾಲಕರ ಕಲ ಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ, ಲಕ್ಷ್ಮೀ ಲೋಲ ತನ್ನವರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ಭಾರಿ ಆನಂದ ಪಡ್ತಾನೆ ಪರಮಾತ್ಮ. ಆದರೆ ಯಾವುದೋ ಸ್ತೋತ್ರ ಹೇಳಬೇಡಿ. ಮತ್ತೆ ಸಂಸ್ತುತಿಗೆ ಹಿಂದೆ ಬಂದಿದೆ, ಸಂಸ್ತುತಿ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮಾದಿಗಳು ಸಂಸ್ತುತಿಗಳೇ ಹೊರತು ಯಾವುದೋ ಸ್ತೋತ್ರ ಹೇಳಬೇಡಿ, ಯಾವುದೋ ಹಾಡು ಹೇಳಬೇಡಿ. ಜ್ಞಾನಿಗಳು ಬರೆದ ಹಾಡು, ಪುರಾಣದ ಹಾಡನ್ನು ಹೇಳಿ ಪರಮಾತ್ಮ ಹಿಗ್ಗುವನು. ಭಾರಿ ಸಂತೋಷ ಪಡ್ತಾರೆ. ಇನ್ನೂ ನಮ್ಮ ಜನಕ್ಕೆ ಅನೇಕ ದಿನಕ್ಕೆ ಸಂಧ್ಯಾವನ್ನೆ ಮಾಡಿ ಎನ್ನೇ ಇಲ್ಲ ಅರ್ಥ ಗೊತ್ತಾಗೋದಿಲ್ಲ ಮಾಡೋದಿಲ್ಲ ಅಂತ ಕೆಲವರು. ಪೂಜೆ ಮಾಡಿ ಎನ್ನೇ ಅರ್ಥ ಗೊತ್ತಾಗೋದಿಲ್ಲ ಅಂತಾರೆ. ಆ ತಮಿಳು ಚಾನಲ್ ನೋಡಲಿ, ಅರ್ಥ ಆಗದವ್ರು ನೋಡ್ತಾರೆ. ಇದನ್ನು ಬಿಡೋದಿಲ್ಲ, ಅರ್ಥವಾಗದೆ ಹೋದ್ರು 24 ತಾಸು ನೋಡ್ತಾ ಕೂತಿರ್ತಾರೆ. ಅದು ಕೆಲವರಂತೂ ಟಿ ವಿ ಯಾತಕ್ಕೆ ನೋಡ್ತಾರೆ ಗೊತ್ತಾ? ಇದೇ ಮೇಲೆ ನೋಡ್ಬೇಕು ಅಷ್ಟರ ಮಟ್ಟಿಗೆ. ಇದ್ಮೇಲೆ ಉಪಯೋಗಿಸ್ಬೇಕಲ್ಲ ಅದನ್ನ, ಸುಮ್ಮನೆ ಅದು ಆಗ್ತಿರಲಿ ಆನ್ ಆಗಿರ್ಬೇಕು ಯಾವಾಗಲೂ ಕೂಡ. ಮನೆಯಲ್ಲಿ ಟಿ ವಿ ಇದೆ, ಉಳಿದವ್ರಿಗೆ ಗೊತ್ತಾಗಬೇಕು ಟಿ ವಿ ಬರಬೇಕು ಇವ್ರಿಗೆ. ಅಲ್ಲಿ ಟಿ ವಿ ಇವೊಂಥರ ಟಿ ವಿ ಇಟ್ಕೊಂಡೆ ಪುಣ್ಯಾತ್ಮ ಅಂತ ಜನ ಹಂಚ್ಕೋಬೇಕು. ಹಾಗೆ ಮಾಡಬೇಡಿ. ಮನೆಯಲ್ಲಿ ಪೂಜೆ ಮಾಡಿ, ಬರೋ ಮಂತ್ರ ಬರೋದಿಲ್ಲ ಅಂತ ಕಾರಣ ಕೊಡಬೇಡಿ. ದೇವ್ರ ಪೂಜೆ ಬರೋದಿಲ್ಲ, ಬೈ ಪೂಜೆ ಮಂತ್ರಗಳು ಬರೋದಾದರೆ ಎಷ್ಟು ಮಂತ್ರ ಬರೆದವರು ಪರವಾಗಿಲ್ಲ, ಬಿಟ್ಬೇಡಿ. ದೇವ್ರ ಪೂಜೆ ಶುರು ಮಾಡಿ. ಕೆಲವು ಎಷ್ಟು ಬುದ್ಧಿವಂತರು ಅಂದರೆ ಮಂತ್ರ ಬಂದಮೇಲೆ ದೇವ್ರ ಪೂಜೆ ಶುರು ಮಾಡ್ತೀವಿ ಅಂತಾರೆ. ದೇವ್ರ ಪೂಜೆ ಶುರು ಮಾಡಿದ್ರೆ ಮಂತ್ರ ಕರಿತೀವಿ ಅಂತಾರೆ. ದೇವ್ರ ಪೂಜೆ ಶುರು ಮಾಡೋವರೆಗೂ ಮಂತ್ರ ಬರಲಿಲ್ಲ, ಮಂತ್ರ ಶುರು ಮಾಡೋರು ದೇವ್ರ ಪೂಜೆ ಬರಲಿಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗಲಿಲ್ಲ, ಮದುವೆ ಆದರೂ ಹುಚ್ಚು ಬಿಡಲಿಲ್ಲ ಅಂತಾರಲ್ಲ, ಮ್ಯೂಚುವಲ್ ಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಅನ್ಯೋನ್ಯಾಸ್ತ್ರ ಎರಡು ಮಾಡೋದೇ ಇಲ್ಲ. ನಮ್ಮ ಶಾಸ್ತ್ರ ಹೇಳುತ್ತೆ ಶುರು ಮಾಡಿ, ಇಮ್ಮೆಂಟ್ ಪೂಜೆ ಶುರು ಮಾಡಿ, ಯೋಚನೆ ಮಾಡಲೇಬೇಡ. ನಾಳೆ ದ್ವಾತ್ಯ ಆಗಿದ್ರು ಶುರು ಮಾಡಿಬಿಡು, ಯೋಚನೆ ಇಲ್ಲ. ಮಂತ್ರ ಬರೋದಿಲ್ಲ, ಗಾಯತ್ರಿ ಅಂತೂ ಬರುತ್ತೆ ನಿನಗೆ, ಅದನ್ನು ಹೇಳ್ಕೊಂಡು ಪೂಜೆ ಮಾಡು ಸಾ. ಅದು ಬರೋದಿಲ್ಲ ದೊಡ್ಡದಾಯ್ತಾ ನಿನಗೆ, ಬರುತ್ತೆ ದೊಡ್ಡದಾಗುತ್ತೆ ಅಂತೀಯಾ? ಅದು ಬರೋದವ್ರಿಗೆ ಪೂಜೆ ಅಧಿಕಾರ ಬರೋದಿಲ್ಲ, ಗಾಯತ್ರಿ ಬರಬೇಕು. ಅದು ದೊಡ್ಡದಾಗುತ್ತೆ ಅಂತೀಯಾ? ಓಂ ನಮೋ ನಾರಾಯಣ ಅಷ್ಟಾರು ಬರುತ್ತಲ್ಲಪ್ಪ, ಅದನ್ನ ಹೇಳ್ಕೊಂಡು ಪೂಜೆ ಮಾಡು. ಬೇರೆ ಮಂತ್ರ ಯಾವುದು ಬರೋದಿಲ್ಲ. ಓಂ ನಮೋ ನಾರಾಯಣಾಯ ಅರ್ಘ್ಯಂ ಸಮರ್ಪಯಾಮಿ, ಮುಗಿದೋಯ್ತು. ಓಂ ನಮೋ ನಾರಾಯಣಾಯ ಪಾದ್ಯಂ ಸಮರ್ಪಯಾಮಿ ಅಷ್ಟೇ. ಓಂ ನಮೋ ನಾರಾಯಣ ಅಭಿಷೇಕಂ ಸಮರ್ಪಯ, ಮುಗಿದೋಯ್ತು. ಓಂ ನಮೋ ನಾರಾಯಣ ನೈವೇದ್ಯಂ ಸಮರ್ಪಯಾಮಿ, ಎಷ್ಟು ಸಿಂಪಲ್ ಗೊತ್ತಾ ಪೂಜೆ. ಮತ್ತೆ ಎಲ್ಲರೂ ಯೋಚನೆ ಮಾಡಬಾರ್ದು. ಮತ್ತೆ ನಾಳೆಯಿಂದ ಹೊಸಬರು ಪೂಜೆ ಬರದೇ ಇದ್ದವರು ಶುರು ಮಾಡಬೇಕು, ಹೊರತು ಉಳಿದವರೆಲ್ಲ ಸಾಕೋಪಾಗ ಪೂಜೆನೇ ಮಾಡಬೇಕು. ದೇವರು ಸ್ವೀಕಾರ ಮಾಡ್ತಾರೋ ಖಂಡಿತ. ಬಾಲಕನ ಕಲ ಭಾಷೆ ಜನ ನೀವು ಕೇಳಿ ಸುಖ ಪಡುವಂತೆ, ಲಕ್ಷ್ಮೀ ಲೋಲ ತನ್ನವರು ಮಾಡುತ್ತೆ ಸಂಸ್ಕೃತಿಗೆ ಹಿಗ್ಗುವನು. ಆ ರೀತಿ ಪೂಜೆ ಮಾಡ್ತಾ ಮಾಡ್ತಾ ಹೋದಂತೆ ಆ ಮಂತ್ರ ಸುಮ್ಮನೆ ಅಲ್ಲ, ಎಫೆಕ್ಟ್ ಕೊಡೋಕ್ಕೆ ಶುರು ಮಾಡುತ್ತ. ನಿತ್ರಾಣನ ಔಷಧಿ ಕೊಡ್ತಾರಲ್ಲ, ಶಕ್ತಿ ಬರುತ್ತೆ. ಆಗ ಅವನು ತುಂಬ ಸುಸ್ತಾಗಿರ್ತಾನೆ, ಊಟನೇ ಸೇರೋದಿಲ್ಲ ಅಂತಾರೆ. ಸ್ವಲ್ಪ ಏನೋ ಗ್ಲೂಕೋಸ್ ಕೊಟ್ಬಿಡ್ತಾರೆ, ಕೊನೆವರೆಗೂ ಗ್ಲೂಕೋಸ್ ಕೊಡೋದಿಲ್ಲ. ಗ್ಲೂಕೋಸ್ ಎಲ್ಲಿವರೆಗೂ ಕೊಡ್ತಾರೆ ಗೊತ್ತಾ? ಅವನ ಶಕ್ತಿ ಸ್ವಲ್ಪ ಬರೋವರೆಗೂ, ಆಮೇಲೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ಬೇಕು. ಗ್ಲೂಕೋಸ್ ಬಿಟ್ಬಿಡ್ಬೇಕು, ಆಮೇಲೆ ಗ್ಲೂಕೋಸ್ನಿಂದ ಊಟಕ್ಕೆ ಚೇಂಜ್ ಆಗಬೇಕು. ಸಾಮಾನ್ಯವಾಗಿ ಕಲ್ತುಬಿಟ್ಟು ನಿಧಾನವಾಗಿ ಒಂದೊಂದೇ ಮಂತ್ರ ಕಲಿಸ್ಕೊಳ್ಳಿ. ಆಮೇಲೆ ಸುಪ್ತ ಕಲೀರಿ, ಶ್ರೀ ಸುಪ್ತ ಕಲೀರಿ, ಪುರುಷ ಸುಪ್ತ ಕಲೀರಿ. ಎಷ್ಟು ಸುಲಭ ಗೊತ್ತಾ? ದೇವ್ರ ಪೂಜೆ ಎಲ್ಲ ಕಲಿತು ಅರ್ಧ ಗಂಟೆ ಒಂದು ಗಂಟೆ ಫಸ್ಟ್ ಕ್ಲಾಸೇ ಮಾಡಾಕು. ನೀವು ಎಷ್ಟು ಫಾಸ್ಟೆಸ್ಟ್ ಬೇಕಾದ್ರೂ ದೇವ್ರಿಗೆ ನೈವೇದ್ಯ ಮಾಡಬೇಕಾದ್ರೆ ಮಕ್ಕಳಿಗೆ ಊಟ ಮಾಡಿಸೋದು ಭಾರಿ ಕಷ್ಟ. ಅವ್ರ ಮಕ್ಕಳಿಗೆ ಇಷ್ಟು ಊಟ ಮಾಡೋದಕ್ಕೆ ತಾಯಿ ತಾಯಿ ಓಡಾಡಿಸ್ಬಿಡ್ತಾನೋ? ಸೂರ್ಯ ಚಂದ್ರ ಏನೇನೋ ತೋರಿಸ್ಬೇಕು ಅವರಿಗೆ, ಆಗ ಬಾಯಿ ತೆಗೀತದೆ. ಮತ್ತೆ ಕಥೆ ಸಾಕಾಗಿ ಹೋಗೋದು ತಾಯಿಗೆ. ಏ ದೇವ್ರು ಎಷ್ಟು ಸುಲಭ ಗೊತ್ತಾ? ಕೃಷ್ಣಾರ್ಪಣ ಒಂದು ಮಾತು ತಗೊಂಡ್ಬಿಟ್ಟಿದ್ದಾರೆ ದೇವರಾಗಲಿ. ದೇವರಷ್ಟು ಸುಲಭ ಯಾರೂ ಇಲ್ಲ. ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ. ಹರಿಯನವ ನಿರ್ಭಾಗ್ಯತರ ಲೋಕದೊಳಗೆ ಫಾಸ್ಟೆಸ್ಟ್ ಊಟ ಮಾಡೋದು ಭಗವಂತ. ಮುಂದಿಟ್ಟರೆ ಸಾಕ ದೇವರು ತಗೊಂಡ್ಬಿಡ್ತಾನೆ ಜಾತಕ್ಕೆ. ಅವನು ಏನಿಲ್ಲ ಅಂತ ತಗೋಬೇಕಾಗಿದೆ ಭಗವಂತ. ಅವ್ನು ನೋಡಿ ಕೊಟ್ಟರೆ ಸಾಕ. ಸ್ವಾಮಿ ಕಾಣಿಕೆ ಹೇಳಿದ್ದೀರಿ, ನಾವು ಕೊಟ್ಟ ಹಣ್ಣನ್ನ ವಾಪಸ್ ಕೊಡ್ತಾರೆ, ಅತಿ ಕೊಡ್ತಾರೆ. ಯಾಕೆ ಕಣ್ಣಿಗೆ ಗೊತ್ತಿಟ್ಟು ತಗೋತೀವಿ ಇಲ್ಲೋ? ನಾವು ಕೊಟ್ಟ ಹಣ್ಣೆ ಅದು ನಮ್ಮ ಎದುರಿಗೇನೆ. ಅವ್ರು ಆ ಕೈ ತಗೋತಾರೆ, ತೊಗೊಂಡು ನಮ್ಮ ಕೈ ಕೊಡ್ತಾರೆ. ತೊಗೊಂಡು ಮನೆಗೆ ಹೋಯ್ತೀವಿ, ಮತ್ತೆ ಇನ್ನೊಬ್ಬರ ಕಡೆ ಕೊಡೋದಿಲ್ಲ ಅವನ. ಸ್ವಾಮಿಗಳು ನಮಗೇ ಬೇಕಿದ್ದನ ಅಂತ ಯಾಕೆಂತೇವೆ? ಅವ್ರ ಕೈಯಿಂದ ಬಂತು, ಮುಟ್ಟಿದ್ರು ಆಯ್ತು, ನೋಡಿದ್ರು ಆಯ್ತು. ಸ್ವಾಮಿಗಳು ಮುಟ್ಟಿದ್ರೆ ನೋಡಿದ್ರೆ ಆಯ್ತಲ್ಲ, ಜಗತ್ಸ್ವಾಮಿ ನೋಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ನೋಡಿದರೆ, ಆತ ಮುಟ್ಟಿದ್ರೆ ನಮ್ಮ ಜೀವನ ಸಾರ್ಥಕ. ಆ ದೃಷ್ಟಿಯಲ್ಲಿ ದೇವ್ರ ಪೂಜೆ ಇಲ್ಲ ಅಂತ ಬಿಡಬೇಡಿ. ಎಷ್ಟು ಮಿನಿಮಮ್ ಅಷ್ಟು ಮಾಡಿ ಪರವಾಗಿಲ್ಲ, ನಿಧಾನ ಬೆಳೀತಾ ಹೋಗುತ್ತೆ, ಶಕ್ತಿ ಬರುತ್ತೆ. ಆಮೇಲೆ ಏನು ಕೆಲವೆಲ್ಲ ಹರಿಗೆ ಶುರು ಮಾಡಿದವರು ಏನು ದೇವ್ರ ಪೂಜೆ ಬರಲ್ಲ, ಶುರು ಮಾಡಿದವರು ವಿಷ್ಣು ಪಂಚಕ ಉಪವಾಸ ಮಾಡಿದ್ದಾರೆ. ಆಮೇಲೆ ಗೊತ್ತಾ? ವಿಷ್ಣು ಪಂಚಕ ಮಾಡಿದ್ದಾರೆ. ಆಮೇಲೆ ಅಂಥ ಪೂಜೆ ಸರ್ವಮನೆಯಲ್ಲ ಊದೆ ಹಾಕಿದ್ದಾರೆ. ಆಮೇಲೆ ಅಷ್ಟರ ಮಟ್ಟಿಗೆ ಆಸಕ್ತಿ ಬಂದಿತ್ತು. ಯಾಕೆ ಗೊತ್ತಾ? ಇದು ಲೋಕದಲ್ಲಿ ಅದೊಂದು ಭಗವಂತ ಎಡಿತಾನೆ ಅಂತ. ತಮ್ಮ ಒಂದು ಶುರು ಮಾಡಿದ್ರೆ ತಾಕು ಹೇಳ್ಕೊಂಡ್ಬಿಟ್ಟು ಉದ್ಧಾರ ಮಾಡಿಬಿಡ್ತಾನೆ. ಕರೆಂಟು ನೀವೇನು ಸಾಯ್ಬೇಕಾದ್ರೆ ಕರೆಂಟನ್ನು ಏನು ಮಾಡಬೇಕಾಗಿಲ್ಲ. ಗೋವು ತೊಗೊಂಡು ಹೊಡಿಬೇಡಿ, ಹೆಟ್ಟಿಯಾಗಿ ಹಿಡ್ಕೋಬೇಡಿ. ಸುಮ್ಮನೆ ಟಚ್ ಮಾಡಿ ಸುಟ್ಟಾಕಿ ಬಿಡುತ್ತೆ ಬಿಡೋದಿಲ್ಲ. ಸುಮ್ಮನೆ ಫೆದರ್ ಟಚ್ಗೆ ಕರೆಂಟ್ ಸುಟ್ಟು ಬಿಡುತ್ತಲ್ಲ, ಪರಮಾತ್ಮ ಸಾಲಿಗ್ರಾಮ ಮುಟ್ಟಿ ಸಾಲಿಗ್ರಾಮ ಸುಡುತ್ತೆ, ನಮ್ಮನ್ನು ಸುಡೋದಿಲ್ಲ, ನಮ್ಮ ಪಾಪ ಮಾತ್ರ ಸುಡುತ್ತೆ ಅಂತ ಹೇಳ್ತಾರೆ. ಲೇಸರ್ ಬೀಮ್ ಹೋಗಿ ಯಾವುದಕ್ಕೆ ಬಿಡ್ತಾರಲ್ಲ ಆ ಟೈಪ್ ಮಾತ್ರ, ಲೇಸರ್ ಬೀಮ್ ಕರೆಕ್ಟಾಗಿ ಬೇಕಾದ ಸುಡೋ ಹಾಗೆ ಪರಮಾತ್ಮ ಪಾಪಗಳನ್ನು ಸುಡುತ್ತಾನೆ, ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾರೆ. ದೇವರನ್ನ ಕಷ್ಟ ಅನ್ಕೋಬೇಡಿ, ಸಾಲಿಗ್ರಾಮ ದೇವರ ಮನೆಯಲ್ಲಿ ಭಾರಿ ಬೇಡ. ಒಂದು ಸಾಲಿಗ್ರಾಮ ಸಾಕು, ಒಂದು ಸುದರ್ಶನ, ಎರಡು ಚಕ್ರಾಂಕಿತ, ಒಂದು ವಿಷ್ಣುಪಾದ, ಒಂದು ಅಂಬೆಗಾಲ ಕೃಷ್ಣ, ಮುಗಿದೋಯ್ತಲ್ಲ ಇಷ್ಟೇ ಇಷ್ಟು ದೇವರು ಇಟ್ಟಿಟ್ಕೊಂಡ್ಬಿಟ್ರೆ ಎಷ್ಟು ಬೇಕಾದ್ರೂ ಪೂಜೆ ಮಾಡೋದು. ವಿಷ್ಣು ಸಾಹಸ್ ಬಂದಷ್ಟು ಹೇಳಿ ಎಲ್ಲ ಬಂದಷ್ಟು ಶುರು ಮಾಡಿ, ಆಮೇಲೆ ದೇವರು ಎಷ್ಟು ಬೇಕೋ ಅಷ್ಟು ಕೊಟ್ಟು ಬಿಡ್ತಾರೆ, ಅಕ್ಷಯ ಮಾಡ್ತಾನೆ ದೇವರು. ಆದ್ದರಿಂದ ದೇವರು ಕೇಳೋದು ಭಾರಿ ಅಂದ್ರೆ, ಯಾವತ್ತು ಭರತ ಬಂದ ವಿಷಯ ಗೊತ್ತಾಯಿತು, ತುಂಬ ದುಃಖಪಟ್ಟ. ತನ್ನ ತಾಯಿ ಮಾಡಿದ ತಪ್ಪಿಗೆ ರಾಮದೇವರು ಕಾಡಿಗೆ ಹೋದರು ಅಂತ ಭಾರಿ ದುಃಖಪಟ್ಟ. ಕೊನೆಗೆ ಶಪಥ ಮಾಡ್ದ, ರಾಮನ ಕರ್ಕೊಂಡು ಬರ್ತೇನೆ ತೀರ್ಮಾನ ಮಾಡ್ದ, ಹೊರಟುಬಿಟ್ಟ. ಕೌಶಲ್ಯ ಹತ್ರ ಹೋದ, ಕೌಶಲ್ಯ ಏನು ಮಾಡಿದ್ರು ಗೊತ್ತಾ, ಭರತ ನಿನ್ನ ತಾಯಿ ಕೂತಲ್ಲೇ ರಾಜ್ಯ ಕೊಟ್ಟಿದ್ದಾಳೆ ಅನುಭವಿಸಪ್ಪ ಅಂತ ಹೇಳಿದ್ರು. ವಶಿಷ್ಠರು ಹೇಳಿದರು, ಭರತ ನಿನ್ನ ತಾಯಿ ರಾಜ್ಯ ಕೊಟ್ಟಿದ್ದಾಳೆ ಆಳಪ್ಪ ಅಂತ ಹೇಳಿದ್ರು. ಕಂಡವರೆಲ್ಲ ಹೇಳಿದರು, ಭರತ ದುಃಖಪಟ್ಟ, ಯಾಕೆ ತನ್ನ ಜನ ಹೀಗೆ ಕರೀತಾರೆ, ಕೈಕೇಯಿ ಮಗ ಕೈಕೇಯಿ ಮಗ ಅಂತ ಯಾಕೆ ಕರೀತಾರೆ, ನಾನು ರಾಮನ ತಮ್ಮ ಭರತನ ಹೇಳಿಕೊಂಡು ನೋಡಿ, ನಾನು ರಾಮನ ತಮ್ಮ ನಾನು, ಕೈಕೇಯಿ ಮಗ ಅಂತ ಯಾಕೆ ನೋಡ್ತಾರೆ ಜನಗಳು ಅಂತ ಭಾರಿ ದುಃಖಪಡ್ತಾರೆ. ಒಬ್ಬೊಬ್ಬರು ಕೂಡ ಆ ಥರ ಒಳ್ಳೆ ಮಾತು ಹೇಳೋರೇ ಇಲ್ಲ, ಗುಹ ಹೋಗಲಿ ಸಸ್ಪೆಕ್ಟ್ ಮಾಡ್ತಾರೆ, ಭರತ ಸಸ್ಪೆಕ್ಟ್ ಆಮೇಲೆ ಭರದ್ವಾಜ್ ಸಸ್ಪೆಕ್ಟ್ ಮಾಡ್ತಾರೆ, ಬಿಟ್ಟುಬಿಡಿ. ಕೊನೆಗೆ ಲಕ್ಷ್ಮಣ ಸಸ್ಪೆಕ್ಟ್ ಮಾಡ್ತಾನೆ, ಭರತ ಬರ್ತಿದ್ದಾರೆ ಸೈನ್ಯ ತಗೊಂಡು ರಾಮದೇವರ ಹತ್ರ, ಆಗ ನೋಡ್ತಾನೆ ಲಕ್ಷ್ಮಣ, ಅಣ್ಣ ನಾನು ಅನ್ಕೊಂಡಾಗ ಆಯ್ತು ಅಂದು ಬಿಡ್ತಾನೆ. ಏನು ಅನ್ಕೊಂಡಿದ್ದಿ ಲಕ್ಷ್ಮಣ ಅಂತ ಕೇಳಿದರೆ, ಕೈಕೇಯಿ ಭಾರಿ ದುಷ್ಟವಳು, ನಿನ್ನ ಕಾಡಿಗೆ ಕಳಿಸಿಬಿಟ್ಲು, ಭರತ ಇನ್ನೂ ದುಷ್ಟ, ಅವಳ ಮಗ ಸೈನ್ಯ ತಗೊಂಡು ಬರ್ತಿದ್ದಾನೆ ಕೊಲ್ಲಕ್ಕೆ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟಿದ ಲಕ್ಷ್ಮಣ. ಆಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ನೀನು ತಪ್ಪು ತಿಳ್ಕೊಂಡಿದ್ದಿ, ಲಕ್ಷ್ಮಣ ಬೈಸ್ಕೊಂಡ ಕೇಸಿದ್ರು, ತಪ್ಪು ತಿಳ್ಕೊಂಡಿದ್ದಿ, ಭರತ ಅದಕ್ಕೆ ಬರ್ತಾ ಇಲ್ಲ, ಯಾತಕ್ಕೆ ಬರ್ತಾನೆ ಗೊತ್ತಾ, ನನಗೆ ರಾಜ್ಯ ಕೊಟ್ಟು ರಾಮ ನೀನು ರಾಜ್ಯ ಆಡಬೇಕು, ನೀನು ರಾಜ್ಯ ತಗೊಂಡು ಕೇಳಕ್ಕೆ ಬರ್ತಾನೆ ಹೊರತು ನನ್ನ ಹೊಡಿಲಕ್ಕೆ ಬರೋದಿಲ್ಲ ಅಂತ ರಾಮದೇವರು ಹೇಳಿದರು. ಈ ಕಥೆ ಯಾತಕ್ಕೆ ಹೇಳಿದ್ದು ಅಂದರೆ, ಎಲ್ಲರೂ ಭರತ ಸಸ್ಪೆಕ್ಟ್ ಮಾಡ್ತಾರೆ, ರಾಮ ಮಾತ್ರ ಸಸ್ಪೆಕ್ಟ್ ಮಾಡೋದಿಲ್ಲ. ಇವತ್ತು ನಾವು ಯಾನೇ ಶುರು ಮಾಡಲಿ ಎಲ್ಲ ಜನ ತಮಾಷೆ ಮಾಡ್ತಾರೆ, ದೇವ್ರು ಮಾತ್ರ ಮಾಡೋದಿಲ್ಲ, ದೇವ್ರು ಸ್ವೀಕಾರ ಮಾಡಿರ್ತಾರೆ. ಭರತ ಬಂದ ವಿಶ್ವದ ಇತಿಹಾಸ, ಭರತನಿಗೆ ಪಾದಕ್ಕೆ ಕೊಟ್ಟು ರಾಮದೇವರು ಅನುಗ್ರಹ ಮಾಡಿದ್ದು, ಯಾವ ಕಾಲಕ್ಕೆ ರಾಮಾಯಣ ಇರೋವರೆಗೂ ಭರತನ ಒಂದು ಪ್ರೀತಿ ಭಕ್ತಿ ರೆಕಾರ್ಡ್ ಆಗಿದೆ. ದೇವರಷ್ಟು ಕರುಣಾಳು, ಯಾರು ದ್ವೇಷ ಮಾಡಲಿ ಏನೇ ಮಾಡಲಿ ದೇವರು ಮಾಡೋದಿಲ್ಲ. ಲಕ್ಷ್ಮೀ ಲೋಲ ಸಬಸ್ತುತಿಗೆ ಹಿಗ್ಗು ಬರು, ಇದನ್ನು ಅರ್ಥ ಮಾಡ್ಕೋಬೇಕು. ಒಂದು ಭಾಗ ಇದೆ, ಇನ್ನೊಂದು ಭಾಗ ಇದೆ. ದೇವರು ಮಂತ್ರ ಕಡಿಮೆ ಆದರೂ ಕ್ಷಮಿಸ್ತಾನೆ, ತೊದಲು ನುಡಿದ್ರೂ ಕ್ಷಮಿಸ್ತಾನೆ ದೇವರು, ಆದರೆ ಒಂದನ್ನು ಕ್ಷಮಿಸೋದಿಲ್ಲ. ದೇವರು ಕ್ಷಮಿಸ್ತಾ ಇರತಕ್ಕಂಥ ಒಂದು ಪಾಪ ಇದೆ, ಅದು ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅದನ್ನು ಕೇಳಿದವರಿಗೆ ಒಳ್ಳೆಯ ಎಚ್ಚರ ಬರುತ್ತೆ. ಇದನ್ನು ದೇವರು ತಾಳ್ತಾನೆ, ಯಾವುದನ್ನು ತಾಳೋದಿಲ್ಲ ಗೊತ್ತಾ, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಇದನ್ನು ನೆನಪಿರಬೇಕು, ತಾಳ ತನ್ನವರಲ್ಲಿ ಮಾಡುವ ಹೇಳನವ, ತನ್ನ ಭಕ್ತರಲ್ಲಿ ಅವಮಾನ ಮಾಡ್ತಾನಲ್ಲ ಆ ತಪ್ಪನ್ನು ಮಾತ್ರ ಪರಮಾತ್ಮ ಕ್ಷಮಿಸೋದಿಲ್ಲ. ಈ ಮಂತ್ರ ಕ್ಷಮಿಸ್ತಾನೆ, ನೈವೇದ್ಯ ಪದಾರ್ಥ ಕಡಿಮೆ ಇದ್ದರೆ ಕ್ಷಮಿಸ್ತಾನೆ, ಬೇರೆ ಏನನ್ನೂ ಕ್ಷಮಿಸ್ತಾನೆ. ಭಗವದ್ಭಕ್ತರಿಗೆ ದ್ರೋಹ ಮಾಡ್ತಾರಲ್ಲ ಅದನ್ನು ಮಾತ್ರ ಕ್ಷಮಿಸೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೇರ್ಫುಲ್ಲಾಗಿ ನೋಡಬೇಕಾದ್ದು, ನಮ್ಮಿಂದ ಭಗವದ್ಭಕ್ತರಿಗೆ ಏನಾದರೂ ಅವಮಾನವಾಗ್ತಾ ಇದೆಯಾ, ದ್ರೋಹ ಆಗ್ತಾ ಇದೆಯಾ ನೋಡಬೇಕು. ಅದಾಗೋದಾದರೆ ದೇವ್ರು ಮುಟ್ಟೋ ಅಧಿಕಾರ ನಮಗಿಲ್ಲ, ದೇವ್ರ ಪೂಜೆ ಮಾಡಿ ಎಲ್ಜಿಬಿಟ್ರೆ ನಮ್ಗೆ ಹೋಗಿಬಿಡುತ್ತೆ ಅಂತ ಕೇಳ್ತಾರೆ. ದೇವ್ರ ಪೂಜೆ ದೇವ್ರು ಮುಟ್ಟೋದಕ್ಕಿಂತ ಮುಂಚೆ ಒಂದು ಮಂತ್ರ ಹೇಳ್ತೇವೆ, ಕಾಯಿಕಾನ್ ವಾಚಿಕಾನ್ ದೋಷ ಮಾನಸಾನಪಿ ಸರ್ವದ ವೈಷ್ಣವ ದ್ವೇಷ ಹೇತೂನ್ಮೇ ಭಸ್ಮ ಸಾತ್ ಗುರು ಮಾಧವ. ಪರಮಾತ್ಮ ನಾನು ವೈಷ್ಣವರ ದ್ವೇಷ ಮಾಡ್ತಕ್ಕಂಥ ಪಾಪ ನಮ್ಮಲ್ಲಿದ್ದರೆ ಒಂದು ಸುಟ್ಟುಬಿಡು ಅಂತ ಕೇಳಿದೆ. ಆ ಪಾಪ ಹೋದ ಮೇಲೆ ದೇವರು ಮುಟ್ಟೋದು ಆಮೇಲೆ ನಾವು, ಅಂದರೆ ಭಗವಂತನನ್ನು ದ್ವೇಷ ಮಾಡಿದರೂ ಭಗವಂತ ಕ್ಷಮಿಸಿಯಾನು, ತನ್ನ ಭಕ್ತರ ದ್ವೇಷವನ್ನು ಮಾತ್ರ ದೇವರು ಕ್ಷಮಿಸೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ವೈಷ್ಣವರ ದ್ವೇಷವನ್ನು ಮಾಡಬಾರದು. ಅದಕ್ಕೆ ಭಾಗವತ ಸಾರೋದ್ಧಾರದಲ್ಲಿ ಮಹನ್ನಿಂದ ವರ್ಜನ ಪ್ರಕರಣ ಅಂತ ಕರೀತಾರೆ. ದೊಡ್ಡವರ ನಿಂದೆಯನ್ನು ಮಾಡಬೇಡಿ, ನಿಮ್ಮ ಪ್ರಶಂಸೆ ಮಾಡ್ಕೋಬೇಡಿ. ಆತ್ಮಪ್ರಶಂಸಾ ವರ್ಜನ ಪ್ರಕರಣ, ಮಹನ್ನಿಂದ ವರ್ಜನ ಪ್ರಕರಣ. ದೊಡ್ಡವ್ರನ್ನ ಬೈಬೇಡಿ, ನಿಮ್ಮನ್ನು ಹೊಡ್ಕೋಬೇಡಿ. ನಾವು ತದ್ವಿರುದ್ಧ, ದೊಡ್ಡವ್ರನ್ನ ಬೈಯೋದು ನಮ್ಮನ್ನು ಹೊಡ್ಕೊಳ್ಳೋದು, ಉಲ್ಟಾಪಲ್ಟಾ ಇರಲಿ. ಫಲಿತಾಂಶ ದೇವ್ರ ನೈವೇದ್ಯ ಸ್ವೀಕಾರ ಮಾಡೋದಿಲ್ಲ. ಅದು ಹೇಗೆ ಅಂದರೆ ಹೇಳ್ತಾರೆ, ವಿದುರನ ಆಲಯದಿ ಗುರುಪನ ಮಾನವನೇ ಕೊಂಡ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಗುರುಪನ ಮಾನವನೇ ಕೊಂಡ. ದೊಡ್ಡ ದೃಷ್ಟಾಂತ, ಉದ್ಯೋಗ ಪರ್ವದಲ್ಲಿ ಭಗವಂತನಾದ ಕೃಷ್ಣ ಸಂಧಾನಕ್ಕೆ ಅಂತ ಹೊರಡ್ತಾನೆ, ದುರ್ಯೋಧನನ ಹತ್ರ ಹೋಗ್ತಾನೆ. ಆಗ ಎಲ್ಲರಿಗೂ ಭಾರಿ ಆತಂಕ, ಏನಾಗುತ್ತೋ ಏನಾಗುತ್ತೋ ಸಂಧಾನ ಅಂತ ಯೋಚನೆ ಎಲ್ಲರಿಗೂ ಕೂಡ. ಕೃಷ್ಣ ಬರ್ತಾನೆ, ದುರ್ಯೋಧನ ಭಾರಿ ಯೋಚನೆ ಮಾಡ್ತಾನೆ, ಕೃಷ್ಣನ್ನ ಏನಾದ್ರು ಟ್ರ್ಯಾಪ್ ಮಾಡಿಬಿಟ್ರೆ ಪಾಂಡವರ ಕಥೆ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಕೃಷ್ಣನ್ ಹೇಗೆ ಹಿಡಿಬೇಕು ಎಲ್ಲೋ ಕೇಳಿದ್ದ. ದುರ್ಯೋಧನ ಒಂದು ಸಂಚಿ ಮಾಡಿದ್ದ, ಯಾರನ್ನು ಹಿಡಿಬೇಕಾದ್ರೂ ದುರ್ಯೋಧನ ಮಾಡೋ ಫಸ್ಟ್ ಮೆಥಡ್ ಅಂದರೆ ಅವ್ರಿಗೆ ತೀರಾ ತಿನ್ನಲಿಕ್ಕೆ ಕುಡಿಲಿಕ್ಕೆ ಕೊಟ್ಟು ಹೇಳ್ಕೊಂಡ್ಬಿಡ್ತಾ ಇದ್ದ. ಅಶ್ವತ್ಥಾಮರು ಪಾಪ ರುದ್ರದೇವರ ಅವತಾರ. ಒಂದು ದಿವಸ ಚಿಕ್ಕ ಹುಡುಗರಿದ್ದಾಗ ಏನು ಮಾಡಿದ, ಆಚಾರ್ಯರ ಮನೆ ಬನ್ನಿ ಹಾಲು ಕೊಡ್ತೀರಿ ಅಂತ ಕರ್ಕೊಂಡೋಗ, ಹಾಲು ಕೊಟ್ಟ, ಅವ್ರ ಜೀವನ ಹಾಳು ಮಾಡಿಬಿಟ್ಟ ಪೂರ್ತಿಯಾಗಿ. ಕೊಟ್ಟಿದ್ದು ಹಾಲು, ಮಾಡಿದ್ದು ಹಾಳು. ಆ ಹಾಲು ಕೊಟ್ಟು ಎಫೆಕ್ಟ್ ಎಷ್ಟಿಸಿದ್ದು ಗೊತ್ತಾ, 100 ವರ್ಷ ಕಾಡಿತವರನ್ನು. ಅಷ್ಟು ಕೆಟ್ಟ ಕೈ ದುರ್ಯೋಧನ. ಹಾಲು ಕೊಟ್ಟು ಹೇಳ್ಕೊಂಡ, ಶಲ್ಯರಾಜ ಪಾಂಡವರು ಸೋದರ ಮಾವ, ಪಾಂಡವರ ಕಡೆ ಹೋಗ್ಬೇಕಾಗಿತ್ತ ಆತ ಯುದ್ಧಕ್ಕೆ ಅಂತ ಹೇಳಿ ಸಹಾಯ ಮಾಡಲಿಕ್ಕೆ. ದುರ್ಯೋಧನ ನೋಡ್ದ, ದಾರಿಯುದ್ದಕ್ಕೂ ವ್ಯವಸ್ಥೆ ಮಾಡಿಬಿಟ್ಟ. ಸುಸಭಾ ಕಾರಯ ಮಾಸ ತತ್ರ ತತ್ರ ಹಿ, ದಾರಿಯುದ್ದಕ್ಕೂ ಸುಸಭಾ ಮಾಡಿಬಿಟ್ಟಂತ. ಏನು ನ್ಯಾಯ ವ್ಯವಸ್ಥೆ ಮಾಡಿದೆ ಗೊತ್ತಾ, ಏನು ಸಿಕ್ಕರೆ ತಿನ್ನಕ್ಕೆ ಸಿಗಬೇಕು, ಏನು ಸಿಕ್ಕರೆ ಕುಡಿಲಿಕ್ಕೆ ಸಿಗಬೇಕು. ಮಹಾಭಾರತ ವರ್ಣನೆ ಮಾಡ್ತಾರೆ, ದುರ್ಯೋಧನ ಇಳ್ಕೊಳ್ಳಕ್ಕೆ ಎಂಥ ವ್ಯವಸ್ಥೆ ಮಾಡಿದ್ದೆ ಶಲ್ಯರಾಜನಿಗೆ ಅಂದರೆ, ಆ ಇಳ್ಕೊಳ್ಳೋ ಜಾಗದಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ಸ್ ಇದ್ವಂತೆ, ಸ್ನಾನದ ಗೃಹ ಇದ್ವಂತೆ, ಹಾಗೆ ಮಾಡಿದ್ದಂತೆ. ಸ್ನಾನದ ಕೊಳಗಳು ನಮ್ಗೆ ಅರ್ಥ ಆಗುತ್ತೆ, 5-star ಹೋಟೆಲ್ ಮಾಡ್ದೆ ಮಾಡಿದ್ದ ಅಂತ ಅರ್ಥ. 5-star ಹೋಟೆಲ್ ಅವೆಲ್ಲ ಇರಲೇಬೇಕು, 5-star ಕೊಡೋದಿಲ್ಲ ಅಂತ ಅಂತ ವ್ಯವಸ್ಥೆ ಮಾಡಿದ್ದ. ಫಸ್ಟ್ ಹೋಟೆಲ್ ಕಾನ್ಸೆಪ್ಟ್ ತಂದಿದ್ದೆ ದುರ್ಯೋಧನ. ಕಲಿಯುಗದಲ್ಲಿ ಉಳ್ಕೊಂಡ್ರೆ ಅದು ಒಂದು ಮಾತೆತ್ತಿದ ವಟ ಅಲ್ಲ, ಹೋಟೆಲ್ ಅಂತ ಆಗಿಬಿಡುತ್ತೆ. ಬರ್ತಾ ಬರ್ತಾ ಎಲ್ಲೋದ್ರೂ ಹೋಟೆಲ್ ಇದೆಯಲ್ಲ, ಹೋಟೆಲ್ ಮನೆ ಊಟನೇ ಜನ ಮಾಡೋದಿಲ್ಲ, ಹೋಟೆಲ್ ಇದೆಯಲ್ಲ ಅಂತ ಹೋಗ್ಬಿಡ್ತಾ. ಹೋಟೆಲ್ ಅನ್ನ ಕಂಡ ಅನ್ನ ಕಂಡ ವಿಚಾರ ಹಾಗೆ ತಲೆ ಬರುತ್ತೆ, ಇನ್ನೊಂದು ಬರೋದಿಲ್ಲ. ಅದು ಚೆಲ್ಲರಾಜ ಏನು ಮಾಡ್ದ, ತಿಂದುಬಿಟ್ಟು ಉಪಯೋಗಿಸಿಬಿಟ್ಟ, ಪ್ರತಿಜ್ಞೆ ಮಾಡಿದ. ಯಯೇತ ಕಾರಯ ಮಾಸ, ಯಾರು ಸಹಾಯ ಮಾಡಿದ್ದಾನಲ್ಲ ತಸ್ಯ ಪ್ರೀತಿಂ ಕರೋಮ್ಯ, ಅವ್ನು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿಬಿಟ್ಟ. ದುರ್ಯೋಧನ ಬಂದ, ಮಾವ ನಾನು ಮಾಡಿದ್ದು, ನಾನು ವರ ಕೊಡು ಅಂದ, ಏನು ಬೇಕು ಅಂದ, ನನ್ನ ಕಡೆ ಬಾ ಯುದ್ಧಕ್ಕೆ. ಸೋತ್ಬಿಟ್ಟ ಶಲ್ಯರಾಜ, ಮಾತು ಕೊಟ್ಟಿದ್ದ, ಬಂದ, ಅನರ್ಥವನ್ನು ಕಂಡ, ಪ್ರಾಣ ಕಳ್ಕೊಂಡ. ಕೊನೆಗೆ ಕೌರವ್ರ ಕಡೆ ಹೋದ್ರು ಅಂದ್ರೆ ಪ್ರಾಣ ಹೋದಾಗೆ ಲೆಕ್ಕ ಮುದೋಯ್ತಾರೆ. ಆಮೇಲೆ ಇನ್ನೂ ಪ್ಲಾನ್ ಮಾಡ್ತಾ, ಭೀಷ್ಮ ದ್ರೋಣರಿಗೆ ಏನು ಮಾಡ್ದ, ಅನ್ನ ಹಾಕಿದ್ದೇನೆ ಅನ್ನ ಹಾಕಿದ್ದೇನೆ ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟ. ಎಲ್ಲರೂ ಹೇಳ್ಕೊತ ಬಂದ, ಅಂದರೆ ಕಲಿ ಎಳೆಯೋದೇ ಅನ್ನದ ಮೂಲಕ. ಕಲಿಯುಗದಲ್ಲಿ ಇವತ್ತು ಮನೆಯಲ್ಲಿ ಊಟ ತಪ್ಪಿಸಿದ್ದಾನೆ ಗೊತ್ತಾ, ಕಲಿ ಮನೇಲಿ ಊಟ ಬಾಧಾರ ಮಾಡೋ ದರ್ಶನಗಳು ಬಂದುಬಿಟ್ಟವಲ್ಲ, ಊಟ ಮಾಡೋ ಅಭ್ಯಾಸನೇ ಬಿಟ್ಬಿಟ್ಟಿದ್ದ. ಬೆಳಿಗ್ಗೆ 10 ಗಂಟೆ ನೋಡಿ ಎಲ್ಲ ತಿಂತಾ ನಿಂತಿರ್ತಾರೆ, ಸಾಯಂಕಾಲ 8 ಮತ್ತೆ ತಿಂತಾ ನಿಂತಿರ್ತಾರೆ, ತಿಂದು ಆಫೀಸ್ಗೆ ಹೋಗ್ತಾರೆ, ತಿಂದು ಮನೆ ಬರ್ತಾರೆ, ಮನೆಯಲ್ಲಿ ಅಡುಗೆ ಮನೆ ಕೂಡ ಬೇಕಾಗಿಲ್ಲ ಅಂತ ಕಾಲ. ಕಲಿಯುಗ ಎಫೆಕ್ಟ್ ಅಂತ ಹೇಳ್ತಾರೆ. ಇದು ಸೋಮಾರಿತನ, ಸೋಮಾರಿ ಮನೆಯಲ್ಲಿ ಯಾರು ಪಾತ್ರೆ ತೊಳೆಯೋರು, ಯಾರು ಅಡುಗೆ ಮಾಡ್ಕೊಳ್ಳೋರು, ಯಾರು ಇದು ಮಾಡೋರು, ಸುಖವಾಗಿದ್ಬಿಡು. ಸುಖ ಏನು ಸುಖ ಇದು, ಒಂದು ಸುಖನ ಇದು ಖಂಡಿತ ಸುಖ ಅಲ್ಲ, ಜನಕ್ಕೆ ಭ್ರಮೆ ಅದು. ಒಂದು ದುರ್ಯೋಧನ ಮಾಡಿದ ವ್ಯವಸ್ಥೆ, ಎಂದು ಮನೆಯಲ್ಲಿ ಊಟ ಮಾಡೋದು ಬಿಡ್ತೀರೋ ಅಂದು ಸ್ವಂತ ವಿಚಾರ ಕಳ್ಕೊಂಡ್ಬಿಡ್ತೀರಿ ಅಂತ ಹೇಳಿದ. ಅನ್ನಕ್ಕೂ ವಿಚಾರಕ್ಕೂ ಸಂಬಂಧ ಇದೆ, ಉಪನಿಷತ್ ಹೇಳುತ್ತೆ ವಿಚಾರ ಏನು ಬೇಡ. ಅಷ್ಟು ಮಾಡಿ ಹೇಳ್ಕೊಂಡಿದ್ದ. ಈಗ ಕೃಷ್ಣ ಬರ್ತಾನೆ ಅಂತ ಗೊತ್ತಾಯ್ತು. ಕೃಷ್ಣನ ಹೇಳ್ಕೊಂಡ್ಬಿಟ್ರೆ ಹೇಗಿರುತ್ತೆ? ಕೃಷ್ಣನ ಬಗ್ಗೆ ಕೇಳಿದ್ದಲ್ಲ ಗೋಪಿಜನ, ನವನೀತ ಚೋರ ಇತ್ಯಾದಿ ಕೇಳಿದ್ದಲ್ಲ, ಉದ್ದಕ್ಕೂ ಮತ್ತೆ ವ್ಯವಸ್ಥೆ ಮಾಡಿದ. ಕೃಷ್ಣ ಬರೋ ಜಾಗದಲ್ಲೆಲ್ಲ ಹೋಟೆಲ್ ವ್ಯವಸ್ಥೆ ಮಾಡಿದ. ಕೃಷ್ಣ ಬಂದ, ನಮಗೆಲ್ಲ ಕೃಷ್ಣ ತೋರಿಸ್ಕೊಡ್ತಾನೆ ಹೇಗೆ ಬದುಕಬೇಕು ಅಂತೇಳಿ. ಭಗವಂತ ತಾನ ಕೃಷ್ಣ ನೋಡಿದನ ಅಂದರೆ, ತಾನ ಅಸಮೀಕ್ಷೈವ ತಾಶಾರ್ಹ, ಕಣ್ಣೆತ್ತಿ ನೋಡಲಿಲ್ಲ ಅಂತ ಕೃಷ್ಣ ಸೀದಾ ಬಂದುಬಿಟ್ಟಂತೀಗೆ. ನಮಗೆ ಪಾಠ ಇದು ಒಂದು, ನಾವು ಉದ್ದಕ್ಕೆ ಹೋಗ್ತಿರ್ತೇವೆ ನೋಡಿ, ಏಕಾಚಿ ಬೇರೆ ಹೋಗ್ತಿರ್ತಾನೆ ದಾರಿ ಉದ್ದಕ್ಕೂ. ಸಂಡೆ ಬೇರೆ, ಇವತ್ತಿನ ದಿವಸ ಮೀಲ್ಸ್ ರೆಡಿ ಮೀಲ್ಸ್ ರೆಡಿ ಹಾಕಿಬಿಟ್ಟಿದ್ರು, ಊದಕ್ಕೆ ಮೀಲ್ಸ್ ರೆಡಿ. ಆಮೇಲೆ ಅಯ್ಯಮಾಸ ನೋಡಿ ಅಂತ ಕುತ್ಕೊಂಡ್ಬಿಟ್ಟಿರ್ತಾನೆ, ಹೋಗ್ಬಿಟ್ಟ ಅಲ್ಲೇ. ಹಾಗೆ ಮಾಡಬೇಡಿ, ಕೃಷ್ಣ ಮಾಡಿದ್ದನ್ನು ನೋಡಿ ಆ ಕಣ್ಣೆತ್ತಿ ನೋಡಬೇಡಿ ಆ ಕಡೆ ಅಂತ ಹೇಳಿ, ಆ ಕಡೆ ನೋಡಬೇಡಿ. ದುರ್ಯೋಧನ ನೋಡಿದೆ, ಛೇ ಫೇಲ್ ಆಗಿಬಿಟ್ಟು ಅನ್ಕೊಂಡ್ಬಿಟ್ಟು, ಫೇಲ್ ಆಯಿತು ಅಂದ್ಕೊಂಡ. ಆಮೇಲೆ ಕೃಷ್ಣ ಬಂದಾಯಿತು, ಇನ್ನೊಂದು ಪ್ರಯತ್ನ, ಲಾಸ್ಟ್ ಒಂದು ಎಫರ್ಟ್ಸ್ ಅಂತ ಟ್ರೈ ಮಾಡಿದ. ಕೃಷ್ಣ ಮನೆಗೆ ಬಾ ಅಂತ ಕರೆದ. ಕೃಷ್ಣ ಮನೆಗೆ ಹೊರಟದ್ರು, ಬರಲಿಲ್ಲ ಅಂತ ಹೇಳಿಲ್ಲ ಕೃಷ್ಣ, ಬಂದೇ ಹೊರಟು ಬಿಟ್ಟ. ದುರ್ಯೋಧನ ಖುಷಿಯಾಯಿತು, ಇಂದ ಕೃಷ್ಣ ಸಿಕ್ಬಿಡ್ತಾನೆ ಅಂತ ತಿಳ್ಕೊಂಡ. ಕರ್ಕೊಂಡು ಹೋದ, ಕೃಷ್ಣ ನೋಡು ನಿನಗೋಸ್ಕರ ಭೋಜನದ ವ್ಯವಸ್ಥೆ ಮಾಡಿಸಿದ್ದೇನೆ, ನೋಡು ಎಷ್ಟು ಮಾಡಿಸಿದ್ದೆ ನೋಡು ಅಂತೆಲ್ಲ ತೋರಿಸಿದ್ರಂತೆ. ಬಹುಶಃ ಅಷ್ಟು ಅಡಿಗೆನ ಎಂದೆಂದೂ ದುರ್ಯೋಧನ ಮಾಡಿಸಿದ್ದಿಲ್ಲ. ಯಾಕೆ ಕೃಷ್ಣನ ಹೇಳ್ಕೋಬೇಕಾಗಿದೆ ಈಗ, ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್. ಕೃಷ್ಣ ಬಂದ, ಪಾಂಡವರು ಹೋದರು, ಕೃಷ್ಣ ಬರಲಿಲ್ಲ ತಾನು ಹೋದ, ಎರಡು ಗ್ಯಾರಂಟಿ ಅವನಿಗೆ. ನೋಡು ಕೃಷ್ಣ ಎಷ್ಟು ಮಾಡಿಸಿದ್ದೆ ನೋಡು, ಊಟಕ್ಕೆ ಕೊಡೋಣ ಬಾ ಅಂತ ಕರೀತಾರೆ. ಕೃಷ್ಣ ನೋಡಿದನಂತೆ ದುರ್ಯೋಧನ ಇನ್ನೇನು ಬಿದ್ದ ಬಿದ್ದ ಕೃಷ್ಣ ಅನ್ಕೋತಾ ಇದ್ದಾನೆ. ಆಚಾರ ಸಮುದ್ರ ಸ್ಥಾನಕ್ಕೆ ಹೋಗಿದ್ದರಂತೆ, ಮಧ್ವೇದಲ್ಲಿ ಬರ್ತದೆ, ಕೊನೆಗೆ 14 ತತ್ವದಲ್ಲಿ ಬರ್ತದೆ. ಸೂರ್ಯಗ್ರಹಣ ಸ್ನಾನಕ್ಕೆ ಅಂತ ಹೋಗಿದ್ದಾರೆ, ಅವ್ರ ಹಿಂದೆ ಸಮುದ್ರದಷ್ಟು ಜನ ಇದ್ದಾರೆ, ಆ ಮುಂದೆ ಸಮುದ್ರ ಹಿಂದೆ ಸಮುದ್ರದಷ್ಟು ಜನ. ಆಯ್ತಾ ಐತರೇಯ ಭಾಷ್ಯವನ್ನು ಪ್ರವಚನ ಮಾಡ್ತಾ ಇದ್ದಾರೆ. ಗ್ರಹಣ ಶುರುವಾಯಿತು, ಸ್ನಾನಕ್ಕೆ ಅಂತ ಆಚಾರ್ಯರು ಹೋದರು. ಆಗ ಸಮುದ್ರ ಪರ್ವಕಾಲ, ಮೊದಲೇ ಸಮುದ್ರ ಪರ್ವಕಾಲ ಜೋರಾಗಿ ಅಲೆ ಹೊಡಿತಾ ಇದೆ. ದುಷ್ಟರೆಲ್ಲ ಸೇರಿದ್ರಂತೆ, ಎಲ್ಲ ಕಡೆಯೂ 3 ತ್ರಿವಿಧ ಎಲ್ಲ ಕಡೆ ಇದ್ದೇ ಇರ್ತದೆ. ತ್ರಿವಿಧ ಜೀವರು ಇದ್ದೇ ಇರ್ತಾರೆ, ಕೆಲವರು ಭಕ್ತಿಯಿಂದ ಬಂದಿದ್ದರು, ಕೆಲವರು ನೋಡೋಣ ಅಂತ ಬಂದಿದ್ದರು, ಕೆಲವರು ಆಚಾರ್ಯರೇನಾದರೂ ಬಿದ್ದಿಗಿದ್ರೆ ಎಂಜಾಯ್ ಮಾಡೋಣ ಅಂತ ಬಂದಿದ್ರಂತೆ. ಎಂಥ ಪಾಪಿಗಳಿರ್ಬೇಕು, ಸಮುದ್ರಕ್ಕೆ ಹೋದಾಗ ಸಾಮಾನ್ಯವಾಗಿ ಸ್ನಾನಕ್ಕೆ ಹೋಗಿ ಬಿದ್ದೇ ಬಿಡ್ತಾರೆ ಒಂದ್ಸಲ ಯಾರು ಕೂಡ. ದಪ್ಪ ಅಂತ ಬಿಡ್ತಾರೆ, ಮತ್ತೆ ನಕ್ಕತ್ತ ಎದ್ದು ಮುಂದೆ ಹೋಗ್ಬಿಡ್ತಾರೆ. ಮಡ್ಸನ ಪಂಥತಿಯ ಅವ್ರು ಏನು ಮಾಡಿದರು, ಇದೊಂದು ಚಾನ್ಸ್. ಆಚಾರ್ಯ ಬಿಡ್ತಾರೆ. ಈಗ ಬಿತ್ತಷ್ಟ ಅವ್ರು ಘೋಷಣೆ ಮಾಡೋದು, ಏನ್ರಿ ನಿಮ್ಮ ಗುರುಗಳು ಹಾಗೆ ಮದ್ದು ವಿಜಯ ಅಂತ ಹೇಳ್ತೀರಿ, ಬಿದ್ದುಬಿಟ್ರಲ್ಲ ಅಂತ ಕಾಯ್ತಾ ಇರ್ತಾರೆ ಅನ್ಬೇಕು ಅಂತೇಳಿ. ಇನ್ನೇನು ಆಚಾರ್ಯ ಕಾಲಿಟ್ರು, ಇವ್ರು ಚುರುಬ ಬಿದ್ರು ಬಿದ್ರು ಕೂಗೇಬಿಟ್ರಂತ ಆಗ್ಲೇನೆ. ಆ ಪದ್ಧತಿ ಲಘುರ್ಮಿ ಲೀಲ ಐತಿ. ಓ ಬಿದ್ರು ಬಿದ್ರು ಭದ್ರಾಚಾರ ಅಂತ ಇರ್ತಾರೆ. ಆಚಾರ್ಯ ನೋಡ್ತಾರೆ ಅವ್ರು ಬೀಳಾರ ಸಾಧ್ಯ ಅಯೋಗ್ಯರು ಅಂದದ್ವಾದ ಬೀಳಿಸ್ತಾರೆ ಹೊರತು ಅವ್ರು ಎಂದೂ ಬೀಳೋರಲ್ಲ. ವೈಕುಂಠ ಕೇಳಿಸ್ತಕ್ಕಂಥ ಮಹಾನುಭಾವರು ಒಂದ್ಸರ್ತ ನೋಡ್ತಾರೆ ಇವರನ್ನ, ಎಷ್ಟು ಕ್ಷುದ್ರ ಬುದ್ಧಿ ಜನ ಅಂತ ಅನ್ಕೊಂಡು ಒಂದು ಕ್ಷಣ ಸಮುದ್ರ ನೋಡಿದಂತ ಆಚಾರ್ಯ. ಸಮುದ್ರ ನೋಡ್ತಾರೆ, ಏನು ಮಿರಕಲು ಗೊತ್ತಾ, ಮಧ್ವೀಜ ಕೇಳಬೇಕು ಒಂದು ಕ್ಷಣಕ್ಕೆ, ಅಷ್ಟತ್ರ ಅಲೆಗಳು ಬರ್ತಾ ಇವೆಯಲ್ಲ. ಒಂದು ಕ್ಷಣ ನೋಡ್ತಾರೆ, ಒಂದು ಅಲೆ ಇಲ್ಲ. ಕೆರೆ ಆದಾಗ ಆಯ್ತಂತ, ಆಗ ಸಣ್ಣ ಕೆರೆ ಆದಾಗ ಆಯ್ತಂತೆ, ಒಂದು ಅಲೆ ಕೂಡ ಇಲ್ಲ. ಆಚಾರ್ಯ ನೋಟ ಹೇಗಿತ್ತು ನೋಡಿ ಅಂತ ಹೇಳ್ತಾರೆ. ರಾಮದೇವರು ಸಮುದ್ರ ನೋಡಿದ್ರು, ಶೋಷಂ ಕ್ಷಣ ಉಪಗತಃ ಧನುಜಾದಿ ಸತ್ವೈ, ಸಮುದ್ರ ಒಣಗೋಗ್ಬಿಡ್ತಂತೆ. ಆಚಾರ್ಯ ನೋಡಿದ್ರು ಸಮುದ್ರ ಸ್ಟಿಲ್ ಆಗಿಬಿಡ್ತಂತೆ. ಈಗ ಅರ್ಥ ಆಗ್ತದೆ, ನಮ್ಮ ಸಂಸಾರ ಸಮುದ್ರ ಕಾಣ್ತಾ ಇದೆ, ಅಲೆಗಳ ಮೇಲೆ ಅಲೆಗಳು ಬರ್ತಾ ಇದೆ. ಇಂಥ ಅಲೆಗಳು ಯಾವಾಗ ನಿಲ್ಲುತ್ತೆ ಅಂದರೆ, ಮಧ್ವಾಚಾರ ಒಂದ್ಸತ್ತ ನೋಡಿಬಿಟ್ರು ಅಂದರೆ ಎಲ್ಲ ಸಮುದ್ರ ತಟಸ್ಥವಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಅನ್ಫಾರ್ಚುನೇಟ್ ನಾವು ತಟಸ್ಥರಾಗಿದ್ದೇವೆ, ಅದು ಬದಿತಿಯಾಗಿ ಸ್ವರೂಪಲ ಕಂಡ ತಟಸ್ಥರು ನಾವು. ಎಲ್ಲೋ ಕೈ ಮುಗಿದು ಹೋಗ್ಬಿಡ್ತಾರೆ ಹೊರತು ಅದು ಬೇಕು ಅನಿಸೋದಿಲ್ಲ ಅವ್ರ ಮನುಷ್ಯನಿಗೆ. ಆಚಾರ್ಯರು ಕಂಡ ನಾವೇನಾದರೂ ಆಕ್ಟಿವ್ ಆದರೆ ಸಂಸಾರ ಇನ್ಯಾಕ್ಟಿವ್ ಆಗ್ತದೆ, ತಟಸ್ಥರಾಗಿ ಬಿಡ್ತದೆ. ಆಚಾರ್ಯರೇ ಬೀಳಲಿಲ್ಲ, ಇನ್ನು ಕೃಷ್ಣ ಬೀಳ್ತಾನ ಯೋಚನೆ ಮಾಡಿ. ಕೃಷ್ಣ ನೋಡ್ತಾ ಇದ್ದಾನೆ, ದುರ್ಯೋಧನ ಏನು ಕುತೂಹಲ ಅವನಿಗೆ. ದುರ್ಯೋಧನ ಇದು ಒಂದಿಲ್ಲ, ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮಿಸ್ಸಿಂಗ್. ಕೃಷ್ಣ ಎಲ್ಲ ಇದೆ ನೋಡು ಏನಿಲ್ಲ ಅದರೊಳಗೆ, ಒಂದಿಲ್ಲ ಅಂತ ಹೇಳಿ ಒಂದಿಲ್ಲ ಅದರೊಳಗೆ. ದುರ್ಯೋಧನ ಭಾರಿ ಸಿಟ್ಟು, ಅಡಿಗೆವನ್ನ ಬಿಟ್ಟುಬಿಟ್ಟಿದ್ದಾರೆ ಮಾಡೋದನ್ನ ಅಂತ ಭಾರಿ ಸಿಟ್ಟು ಅವನಿಗೆ. ನೋಡ್ತಾನೆ ಎಲ್ಲ ಇದೆ ಅವನು ಕಂಡಾಗ. ದುರ್ಯೋಧನ ಏನಿಲ್ಲ ಗೊತ್ತಾ, ಹೇಳ್ತೇನೆ ಕೇಳು, ಇನ್ನೊಬ್ಬರ ಮನೆ ಅನ್ನ ಊಟ ಯಾವಾಗ ಮಾಡಬೇಕು ಗೊತ್ತಾ ಅಂತ ಕೃಷ್ಣ ಹೇಳ್ತಾನೆ. ಅದನ್ನು ಕೇಳಿದರೆ ನಮಗೆ ಇನ್ನೊಬ್ಬರ ಊಟ ಯಾವಾಗ ಮಾಡಬೇಕು ಅಂತ ನಮಗೆ ಗೊತ್ತಿರೋ ಉತ್ತರ ಕರೆದಾಗೆಲ್ಲ ಮಾಡಬೇಕು ಅಟ್ಟೆ ನಾವು ತಿಳ್ಕೊಂಡಿದ್ದು ಕರತಟ್ಟ ಹೋಗ್ಬಿಡೋದಷ್ಟೇ. ಕೃಷ್ಣ ಹೇಳ್ತಾನೆ, ನೆನಪಿದ್ರೆ ನಮ್ಮ ಜೀವನದ ಊಟಕ್ಕೆ ಕರೆದಾಗಲ್ಲ ನೆನಪಾಗತ್ತೆ, ಮಂತ್ರ ಅಂತ ಕಿವಿಯರ್ ಕೊಣಿಗ್ತಾ ಇರುತ್ತೆ. ಎರಡು ಕಾರಣ ಇರಬೇಕು, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾಪುನ, ತುಂಬ ಪ್ರೀತಿಯಿಂದ ಕೊಟ್ಟರೆ ತಗೋಬೇಕು, ಇಲ್ಲ ನಮಗೆ ಗತಿ ಇಲ್ಲ ಅಂದ್ರೆ ತಗೋಬೇಕು. ಎರಡರಲ್ಲೂ ಪ್ರೀತಿಯಿಂದ ತಗೋಬೇಕು, ಒಂದು ಗತಿ ಇಲ್ಲ ಅಂದ್ರೆ ತಗೋಬೇಕು. ಇಲ್ಲಿ ಪ್ರೀತಿ ಗತಿ, ಇಲ್ಲಿ ಪ್ರೀತಿ ಇಲ್ಲ, ಎಲ್ಲ ಇಟ್ಟಿದ್ದಿ ಮೈನಸ್ ಪ್ರೀತಿ. ಪ್ರೀತಿ ಇದೆ ನನಗೆ, ಕೃಷ್ಣ ಹೇಗೆ ಹುಡುಕಿದ್ದ ಲೆಕ್ಕ ಸರ್ವೇಶ್ವರ ಭಗವಂತ ಕೇಳಬೇಕಾ, ನಿನ್ನ ಪ್ರೀತಿ ಇಲ್ಲ ನನಗೆ, ಇದು ಬೇಕಿಲ್ಲ ಅಂತ ಹೇಳಿ. ನೈವ ಸಂಪ್ರಿಯತೆ ರಾಜನ್, ನಿನ್ನ ಸಂತೋಷ ಇಲ್ಲ ಭಕ್ತಿ ಇಲ್ಲ ನಾನು ತಗೊಳ್ಳೋದಿಲ್ಲ. ಅದನ್ನೇ ದಾಸರು ಹೇಳ್ತಾರೆ, ಆಧಾರವಿಲ್ಲದ ಅಮೃತಾನ್ನ ಬೇಕೆ, ಆಧಾರ ಇಲ್ಲ ನನಗೆ ಬೇಕಿಲ್ಲ. ಮುದೋಯ್ತು, ಆಯಿತು ಕೃಷ್ಣ ನೀನು ನಿರ್ವ ಇಲ್ಲಲ್ಲ, ನಮ್ಮೂರಿಗೆ ಬಂದರೆ ಬೇರೆ ಎಲ್ಲಿ ಊಟ ಮಾಡ್ತೀಯ ನೀನೀಗ, ಇದು ಹಸ್ತಿನಾಪುರ, ಇದು ಗೋಕುಲ ಅಲ್ವಲ್ಲ, ಮುದುರೆ ಅಲ್ವಲ್ಲ, ದ್ವಾರಕೆ ಅಲ್ವಲ್ಲ, ಆಪತ್ ಬಂದಿದೆ ಅಂತ ಕೇಳಿದರೆ, ನಚೈವ ಆಪದ್ಗತಾವಯಂ, ನನಗೆ ಆಪತ್ತಿನ ಹೆಸರೇ ಇಲ್ಲ ಅಂತ ಹೇಳ್ತಾರೆ. ನಿನಗೆ ಪ್ರೀತಿ ಇಲ್ಲ ನನಗೆ ಆಪತ್ತಿಲ್ಲ, ಸೊ ತಿನ್ನೋ ಚಾನ್ಸ್ ಕ್ಲೋಸ್, ಚಾನ್ಸ್ ಕ್ಲೋಸ್ ಆಯಿತು ಅಂತ ಅರ್ಥ. ಪ್ರೀತಿ ಇದ್ರೆ ತಿಂತಿದ್ದೆ, ಪ್ರೀತಿ ಇಲ್ಲ ಆಪತ್ತು ಇಲ್ಲ ಅಂದ್ರೆ ನಾನು ತಿನ್ನೋದಿಲ್ಲ. ಆಗ ದುರ್ಯೋಧನ ಕೇಳ್ತಾನೆ, ಅದನ್ನು ದಾಸ ಹೇಳ್ತಾನೆ, ಕೃಷ್ಣ ಪ್ರೀತಿ ಇಲ್ಲ ಅಂತ ಹೇಳ್ತೀಯಲ್ಲ ಏನು ಕಾರಣ ಅಂತ ಕೇಳಿದರೆ, ಪ್ರೀತಿ ಇಲ್ಲ ಅಯ್ಯ ದುರ್ಯೋಧನ, ನನ್ನ ಮೇಲೆ ದ್ವೇಷ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ. ದ್ವೇಷ ಮಾಡ್ತಿದ್ದೀಯ ನೀನೀಗ ಕೃಷ್ಣ, ನಿನ್ನ ದ್ವೇಷ ನಾನೆಲ್ಲಿ ಮಾಡಿದ್ದೇನೆ? ಅನೇಕರು ಗೊತ್ತಿರಬೇಕು, ದುರ್ಯೋಧನನ ಮಗಳು ಲಕ್ಷಣ ಕೃಷ್ಣನ ಸೊಸೆ, ಕೃಷ್ಣನ ಮಗ ಸಾಂಬನಿಗೆ ದುರ್ಯೋಧನ ಲಕ್ಷಣ ಕೊಡು ಮದುವೆ ಆಗಿರು, ಬೀಗರು ಅವರಿಬ್ಬರು ಕೂಡ. ಅಂದಮೇಲೆ ನಾನು ಇಲ್ಲಿ ಹೆಣ್ಣು ಕೊಟ್ಟಿದ್ದೇನೆ, ನಾನೇ ದ್ವೇಷ ಮಾಡ್ತೀನಿ ಅಂದರೆ, ಆ ಹೌದಾ ದುರ್ಯೋಧನ ಹೇಳ್ತೇನೆ ಕೇಳು, ನಾನು ದ್ವೇಷ ಮಾಡೋದಿಲ್ಲ. ಹೌದಲ್ಲ ನೀನೀಗ ಯಾರ ದ್ವೇಷ ಮಾಡ್ತೀಯ ಹೇಳು? ಪಾಂಡವರ ದ್ವೇಷವನ್ನು, ಪಾಂಡವ ದ್ವಿಷಸೆ ರಾಜನ್ ಪಾಂಡವರ ದ್ವೇಷ ಮಾಡ್ತೀಯ ಹೌದು ತಾನೆ? ಅದು ಹೌದು, ಅದಿಲ್ಲ ಅಂಬಾಗಿಲ್ಲ, ಇಲ್ಲ ಅಂದ್ರೆ ರಾಜ್ಯ ಕೊಡೋದು ಕೇಳ್ತಾನೆ ಬಿಡಿಯಟ್ಟೆ. ಇಲ್ಲ ಅಂತ ದ್ವೇಷ ಮಾಡಿದ ಹೌದಲ್ಲ? ಹೌದು. ಹಾಗಿದ್ದರೆ ನನ್ನ ದ್ವೇಷ ಮಾಡಿದಾಗ ಲೆಕ್ಕ ನೀನೀಗ, ಅದು ಹೇಗೆ? ಮಮ ಪ್ರಾಣಾಹಿ ಪಾಂಡವ, ಕೃಷ್ಣ ಹೇಳಿದವ ಪಾಂಡವರು ನನ್ನ ಪ್ರಾಣ ಗೊತ್ತಾ, ನಿಮ್ಮ ಪ್ರಾಣ ದ್ವೇಷ ಮಾಡ್ತೇನೆ ನೀವು ಒಳಗೆ ಬನ್ನಿ ಅಂದ್ರೆ ಆಗತ್ತಾ? ಸತ್ ಬನ್ನಿ ಅಂತ ಆಗುತ್ತಾ? ಇಲ್ಲೋ ನಾನು ಬರೋದಿಲ್ಲ ಅಂತ ಹೇಳಿ. ಕೃಷ್ಣ ಹೇಳಿದ ಮಾತಿ, ನನ್ನ ಭಕ್ತರ ದ್ವೇಷ ಮಾಡಿದ ಮೇಲೆ ನನ್ನ ದ್ವೇಷ ಮಾಡಿದಾಗಾಯ್ತು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಎಷ್ಟು ದೊಡ್ಡ ಶ್ರೇಷ್ಠ ದೃಷ್ಟಾಂತ! ಆಚಾರ್ಯರು ಕೊಟ್ಟ ದೃಷ್ಟಾಂತವನ್ನು ಜಗನ್ನಾಥಾಸ್ತ್ರ ಕರಿತಾ ಇದ್ದಾರೆ. ದುರ್ಯೋಧನ ಏನು ಉತ್ತರ ಕೊಡಬೇಕು? ಏನು ಉತ್ತರ ಕೊಡಾಗಿಲ್ಲ, ಭಾರಿ ದುಃಖಪಟ್ಟ. ಕೃಷ್ಣ ಮನೆಯಿಂದ ಹೊರಗೆ ಬಂದ, ಅಷ್ಟೆಲ್ಲ ಮಾಡಿದ್ದ, ಕೃಷ್ಣ ತಗೊಳ್ಳಿಲ್ಲ ಹೊರಗೆ ಬಂದ, ಕೃಷ್ಣ ನೈವೇದ್ಯ ಸ್ವೀಕಾರ ಮಾಡಲಿಲ್ಲ. ಅರ್ಥ ಮಾಡ್ಕೋಬೇಕು, ಕೃಷ್ಣ ನೈವೇದ್ಯ ಸ್ವೀಕಾರ ಮಾಡಲಿಲ್ಲ, ಏನಾಯ್ತು ಗೊತ್ತಾ? ಅವತ್ತಿನಿಂದ ಒಂದು ತಿಂಗಳೊಳಗೆ ಕುರುವಂಶ ನಿರ್ವಂಶ ಆಗೋಯ್ತು. ಕೃಷ್ಣ ನೈವೇದ್ಯ ಸ್ವೀಕಾರ ಮಾಡಲಿಲ್ಲ, ಆ ವಂಶ ನಿರ್ವಂಶವಾಯಿತು. ನಮಗೀಗ ಅರ್ಥ ಆಗುತ್ತೆ, ಯಾರ ಮನೆಯಲ್ಲಿ ದೇವರ ನೈವೇದ್ಯವಾಗೋದಿಲ್ಲ ಆ ಮನೆ ಉಳಿಯೋದಿಲ್ಲ ಅಂತ. ದೇವ್ರ ನೈವೇದ್ಯ ಮಾಡದೆ ಹೋದರೆ ಮನೆ ಉಳಿಯೋದಿಲ್ಲ. ನಮಗೆ ಭಾರಿ ಸಂಕಟ. ಯಾಕಾರ ಪ್ರವಚನಕ್ಕೆ ಬಂದಿವೋಯೇನೋ, ನೀವು ಆರಾಮಾಗಿ ಇಟ್ಕೊಂಡು ಊಟ ಮಾಡಿಕೊಂಡು ಇದ್ಯಾವಾಗ ರಾಜಾರ ನಾಳೆಯಿಂದ ದ್ವಾದಶೋತ್ರ ಕೃಷ್ಣ ಗೋವಿಂದ ಅಂತ ಅನ್ಕೊಂಡ್ಬಿಡ್ತೇವೆ. ದೇವ್ರು ಹಾಗಲ್ಲ, ಮಾಡಿದಡಿಗೆ ಇಟ್ಟು ಕೃಷ್ಣಾರ್ಪ ಅಂತ ತೊಗೊಂಡ್ಬಿಡ್ತಾನೆ. ಏನು ಗಾಬರಿ, ನಾಳೆ ಹೇಗೂ ದ್ವಾದಶಿ ಅರ್ಜೆಂಟ್ ಇರ್ತೀರಿ, ಅಡಿಗೆ ಕೃಷ್ಣಾರ್ಪ ಅಂತ ತೊಗೊಂಡ್ಬಿಡ್ತಾನೆ. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಡಬೇಡಿ ಅಷ್ಟೇನೆ, ಬದನೆಕಾಯಿ ಇಡಬೇಡಿ ಅಷ್ಟೇ, ಹೊರತು ನಿಷಿದ್ಧ ಪದಾರ್ಥ ಇಡದೇನೆ ಫಾಸ್ಟೆಸ್ಟ್ ಊಟ ಮಾಡ್ತಾನೆ. ಬಲುಬೇಗ ಮಾಡಿ, 5 ನಿಮಿಷದಲ್ಲಿ ಮಾಡಿ ಕೃಷ್ಣಾರ್ಪಣನ್ನೇ. 4 ದಿವಸ ತಗೊಳ್ಳಿ ನಿಮಗೆ ನೈವೇದ್ಯದ ಅನ್ನ. ಪೂಜೆ ಹೆಚ್ಚು ಮಾಡೋ ಬುದ್ಧಿ ಬರುತ್ತೆ ಗೊತ್ತಾಗ, ವಿಸ್ತಾರವಾಗಿ ಮಾಡ್ತೀರಿ, ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರ ಪೂಜೆ ಕಷ್ಟ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಕಷ್ಟ ಇರೋದನ್ನೇ ತಿರುಗು. ಕಷ್ಟ ಇರೋದು ಅಲ್ಲಲ್ಲ, ನಮ್ಮ ಮನಸ್ಸಿನಲ್ಲಿ ಕಷ್ಟ ಇದೆ ಹೊರತು ನಿಜವಾದ ಕಷ್ಟ ಅಲ್ಲ. ದುರ್ಯೋಧನೆಗಾದಂತೆ ನಮ್ಮ ಮನೆ ಆಗಬಾರದು, ನಮ್ಮ ಮನೆ ಉಳಿಬೇಕು ಅನ್ನೋ ಭಾವನೆ ಇದ್ರೆ ದೇವರು ನೈವೇದ್ಯವಾಗುತ್ತೆ. ಆ ದೃಷ್ಟಿಯಲ್ಲಿ ಅತಿ ದೊಡ್ಡ ಸಂದೇಶ, ಕೃಷ್ಣ ಹೊರಗೊಂಡ್ಬಿಡ್ತಾನೆ ಅಲ್ಲಿಂದ. ಮುಂದೆ ಯಾರ ಮನೆಗೆ ಹೋಗ್ಬೇಕು? ಭೀಷ್ಮರು ಕರೀತಾರೆ ಕೃಷ್ಣ ನಮ್ಮ ಮನೆಗೆ ಬಾ ಅಂತ ಕರೀತಾರೆ. ನಾನು ಬರೋದಿಲ್ಲ, ಕೃಷ್ಣ ಹೇಳಿದ ಮಾತು ನಾನಂತೂ ಬರೋದಿಲ್ಲ ನಿಮ್ಮ ಮನೆಗೆ. ಅವ್ರು ಯಾರು ಗೊತ್ತಾ? ಗುರುಕುಲ ಪಿತಾಮಹರು, ಸೀನಿಯರ್ ಮೋಸ್ಟ್ ಅದರೊಳಗೆ. ಅವ್ರ ಮನೆ ಬರೋದಿಲ್ಲ ಅಂತ ಹೇಳಿಬಿಡ್ತಾನೆ ಕೃಷ್ಣ. ಆಶ್ಚರ್ಯ, ಕೃಷ್ಣ ನನ್ನ ಮನೆಗೆ ಯಾಕೆ ಬರೋದಿಲ್ಲ? ನಾನು ಬರೋದಿಲ್ಲ ನಿಮ್ಮ ಮನೆಗೆ ಕೃಷ್ಣ. ನಾನು ಯಾರು ಗೊತ್ತಾ? ಅಗ್ರ ಪೂಜೆ ಮಾಡಿಸ್ತೇವೆ ನಿನಗೆ, ಅದಾದ್ಮೇಲೆ ನಡೀತಾರೆ ಘಟನೆ ಇದು. ಅಗ್ರ ಪೂಜೆ ನಿನ್ನ ಮಾಡಿಸ್ತೇವೆ, ನನ್ನ ಮನೆಗೆ ಬರೋದಿಲ್ವಾ? ನಾನು ಬರೋದಿಲ್ಲ ಕೃಷ್ಣ. ಏನು ಮಾಡಿದ್ದೆ ನಿನಗೆ? ನನ್ನ ಭಕ್ತರ ದ್ವೇಷ ಮಾಡಿದ್ದೀರಿ, ಅದಕ್ಕೆ ನಾನು ಬರೋದಿಲ್ಲ. ಕೃಷ್ಣ, ನೀನು ಭಕ್ತ ದ್ವೇಷ ಮಾಡಿಲ್ವಲ್ಲ ಅಂತ ಕೇಳಿದರೆ, ಮಾಡಿಲ್ವಾ? ಹೇಳ ಅಂತ ಕೇಳ್ತಾರೆ ಕೃಷ್ಣ. ಹೇಳ ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿ, ಹೇ ಭೀಷ್ಮ, ದ್ರೋಣ, ವಿದುರ ಅಂತ ಕರೆದ್ರೆ ಏನು ಮಾಡಿದಿರಿ ನೀವಾಗ? ಉತ್ತರ ಕೊಟ್ರ, ದ್ರೌಪದಿ ರಕ್ಷಣೆಗೆ ಹೋದ್ರ ನೀವೀಗ, ನಿಮ್ಮ ಮನೆ ಬರೋದಿಲ್ಲ. ಉಪೇಕ್ಷಿತ ದ್ರೌಪದಿ ತ್ಯಪ್ರಮೇಯ ಜಗಾಮ ನೈಷಾಂ ಗೃಹ ಮಾದಿದೇವ. ಅಚ್ಚ ನಿರ್ಣಯದ ಮಾತು, ಹಾಗೆ ಕನ್ನಡದಲ್ಲಿ ಬರೀತಾರೆ ದಾಸ. ನೀವು ದ್ರೌಪದಿ ದೇವರು ಉಪೇಕ್ಷೆ ಮಾಡಿದ್ದೀರಿ. ಒಬ್ಬ ಹೆಣ್ಣು ರಾಜಕುಮಾರಿ ಮಹಾರಾಣಿ ಅನಾಥೆಯಾಗಿ ನಿಂತಿದ್ದಾಳೆ, ಹೇ ಭೀಷ್ಮ, ದ್ರೋಣ, ವಿದುರ ಅಂತ ಕರೀತಿದ್ದಾರೆ, ಕಣ್ಣೆತ್ತಿ ನೋಡಲಿಲ್ವಲ್ಲ ನೀವೀಗ, ನಿಮ್ಮ ಮನೆ ಬರ್ತೇನೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಅದು ದಾಕ್ಷಿಣ್ಯ, ಅಗ್ರ ಪೂಜೆ ಮಾಡಿದ ದಾಕ್ಷಿಣ್ಯ ಅಂದರೆ ಹೆದ್ದೈವ, ನೀವೇನು ಮಾಡಿಸೋದು? ಏಕೋ ನಾರಾಯಣಾಸಿ, ವೇದಗಳಿಂದ ಪೂಜ್ಯ ನಾನು, ನಿಮ್ಮಿಂದ ಏನು ಆಗಬೇಕಾಗಿಲ್ಲ ನನಗೆ. ರಾಷ್ಟ್ರಪತಿ ಸನ್ಮಾನ ಆಗಿರುತ್ತೆ, ಯಾವುದು ಸಣ್ಣ ಸಮಸ್ಯೆ ಸನ್ಮಾನ ಒಪ್ತಾನ ಅವನಿಗೆ. ಅನಂತ ಕೋಟಿ ಬ್ರಹ್ಮಾಂಡ, ನೀವು ಮಾಡಿದಷ್ಟು ಬಿಟ್ಟರೆಷ್ಟು, ನಾನು ಬರೋದಿಲ್ಲ. ಇದು ಅಗ್ರ ಪೂಜೆ ನಾನು ದೊಡ್ಡದಲ್ಲ, ನನ್ನ ಭಕ್ತಿಗೆ ಅವಮಾನವಾಯ್ತಲ್ಲ ದೊಡ್ಡದು ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ, ಯಾರ ಮನೆಯಲ್ಲಿ ದ್ರೌಪದಿಗೆ ಅವಮಾನವಾಗುತ್ತೋ ಅವ್ರ ಮನೆ ಕೃಷ್ಣ ಹೋಗೋದಿಲ್ಲ. ಭೀಷ್ಮರ ಅವಮಾನ ಮಾಡಿಲ್ಲ, ದ್ರೋಣರ ಅವಮಾನ ಮಾಡಿಲ್ಲ, ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಅವಮಾನವಾದಾಗ ನೋಡ್ತಾ ಕೂತಿದ್ದಾರೆ, ಅವ್ರ ಮನೆಗೂ ದೇವ್ರು ಹೋಗಲಿಲ್ಲ. ಅರ್ಥ ಆಯ್ತಾ? ದೇವ್ರು ಡೈರೆಕ್ಟ್ ಅವಮಾನ ಮಾಡಿದವ್ರ ಮನೆಗೂ ಹೋಗೋದಿಲ್ಲ, ಅದು ನೋಡಿ ಸುಮ್ಮನೆ ಕೂತವ್ರ ಮನೆಗೂ ಹೋಗೋದಿಲ್ಲ. ನಮಗೊಂದು ಯೋಚನೆ, ನಮ್ಮನೆಯಲ್ಲಿ ದ್ರೌಪದಿನೇ ಇಲ್ಲ, ಎಲ್ಲಿ ಅವಮಾನವಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ದ್ರೌಪದಿ ಅಂದರೆ ವಿದ್ಯಾ, ಭಾವಿ ಸರಸ್ವತಿಯು, ವಿದ್ಯಾ ಸರ್ವಮೂಲ ಗ್ರಂಥಗಳು, ಭಾಗವತ ಗ್ರಂಥ. ಅವಕ್ಕೆ ಅವಮಾನ ಮಾಡಿದಿರಿ ಅಂದರೆ ದೇವ್ರು ನಿಮ್ಮನೇಲಿ ಊಟ ಮಾಡೋದಿಲ್ಲ ಅಂತ. ಆಚಾರ್ಯರ ಗ್ರಂಥಗಳಿಗೆ, ಭಗವಂತದ ಗ್ರಂಥಗಳಿಗೆ ಯಾರ ಮನೆಯಲ್ಲಿ ಗೌರವ ಇಲ್ಲ ಅವ್ರ ಮನೆಗೆ ಭಗವಂತ ಬರೋದಿಲ್ಲ. ಅವ್ರ ಮನೆ ಗೌರವ ಇಲ್ಲ, ನಮ್ಮಲ್ಲಿ ಗೌರವ ಇದೆ ಅಂತ ಹೇಳ್ಕೊಂಡು ಭಾಗವತ ಎಲ್ಲಿದೆ ನಮ್ಮ ಮನೆಯಲ್ಲಿ ಇವತ್ತು? ಭಾಗವತ ಎಲ್ಲಿದೆ? ಸರುಮೂಲ ಎಲ್ಲಿದೆ? ಅವಮಾನ ಮಾಡಲೇ ಆಗಲಿಲ್ಲ ನಾವೀಗ. ಆಚಾರ್ಯರು ಕೊಟ್ಟ ದೊಡ್ಡ ಕಾಣಿಕೆ ಅಂದರೆ ಆಜ್ಞಾ ಮನ್ಯೇರ ಧಾರ್ಯ. ಆಚಾರ್ಯ ಯಾವುದು ಬೇಡಿ ಕಟ್ಟಿಸೋಕ್ಕೋಸ್ಕರ ಅವತಾರ ಮಾಡಿ ಬರಲಿಲ್ಲ, ಸರುಮೂಲ ಗ್ರಂಥ ಬರಲಿಕ್ಕೆ ಅಂತ ಬಂದಿದ್ದಾರೆ. ಅವರ ಗ್ರಂಥ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಆಚಾರ್ಯ ಅನುಗ್ರಹ ಮಾಡ್ತಾರೆ ನಮಗೀಗ? ಸಾಧ್ಯ ಇಲ್ಲ. ಕೃಷ್ಣ ಬರೋದಿಲ್ಲ ಅಂತ ಹೇಳ್ತಾರೆ, ನಾನು ಬರೋದಿಲ್ಲ ಅಲ್ಲಿ ಮುಗಿದೋಯ್ತು. ದ್ರೋಣರು ಬರ್ತಾರೆ, ನಾವು ದೊಡ್ಡ ಬ್ರಾಹ್ಮಣರು, ಪಾಪ ಬೃಹಸ್ಪತಿ ಆಚಾರ್ಯರು, ದೇವಗುರುಗಳು, ನಿಮ್ಮ ಮನೆಗೂ ಬರೋದಿಲ್ಲ. ನೀವು ಅಲ್ಲೇ ಇದ್ರಿ, ನೀವು ಸುಮ್ಮನೆ ಕೂತಿ, ನಿಮ್ಮ ಮನೆಗೂ ನಾನು ಬರೋದಿಲ್ಲ. ಸೊ ವಿದ್ಯೆಗೆ ಅವಮಾನವಾದ ಮನೆಗೆ ಭಗವಂತ ನೈವೇದ್ಯಕ್ಕೆ ಬರೋದಿಲ್ಲ. ಕಥೆ ಮುಗಿತು. ಆಮೇಲೆ ಅಶ್ವತ್ಥಾಮರು ಸರಿಯೇ ಸರಿ, ಯಾರ ಮನೆಗೂ ಇಲ್ಲ, ಉಳಿದವರು ಜೀವ ಹೋಗ್ಬಿಡ್ತೀನಿ, ಇನ್ನೇನು ಕರೆಯೋ ಧೈರ್ಯ ಯಾರಿಗೂ ಇಲ್ಲ. ಭೀಷ್ಮರ ಮನೆಗೆ ಹೋಗೋದಿಲ್ವಂತೆ, ದ್ರೋಣರ ಮನೆಗೆ ಹೋಗೋದಿಲ್ವಂತೆ, ದುರ್ಯೋಧನ ಮನೆ ಅಂತೂ ಮುಗಿದೇ ಹೋಯ್ತಾಗಲೇನೆ, ಇನ್ಯಾರ ಮನೆ ಬರೀ ಎಲ್ಲ ಸುಮ್ಮನೆ ನಿಂತುಬಿಡ್ತಾರೆ. ಕೃಷ್ಣ ಬರ್ತಾನಾಗ ವಿದುರನ ಭುಜಮೇಲೆ ಕೈ ಹಾಕ್ತಾರೆ, ವಿದುರ ಹಣ್ಣಿ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ವಿದುರನಿಗೆ ಶಾಪ ಬಂದರು. ವಿಚಾರ ಯೋಚನೆ ಕೊಡಬಾರ್ದಲ್ಲ ವಿದುರ, ಪಾಪ ಇಂಥವ್ರು ವಿ ಐ ಪಿಗಳ ಮನೆಗೆ ಹೋಗಿದವ್ರು ನನ್ನ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡೆ. ನಿಮ್ಮ ಮನೆಗೆ ಹೋಗೋಣ ನಡಿ, ಜಾತಿಯಲ್ಲಿ ಶೂದ್ರ ಪೋಸ್ಟೇ ಇಲ್ಲ, ಇವರೆಲ್ಲ ಪೋಸ್ಟ್ ರಾಜಗುರು ಅವರು, ಪಿತಾಮಹ ಇವರು, ರಾಜ ಅವರು, ಪೋಸ್ಟೇ ಇಲ್ಲ ತನಗೆ, ನಿಮ್ಮ ಮನೆ ಬರ್ತೀನಿ ನಾನೀಗ. ಎಲ್ಲರಿಗೂ ಆಶ್ಚರ್ಯ, ಯಾಕೆ ಹೋಗ್ತಾರೆ ವಿದುರ ಮನೆಗೆ ಅಂತ ಕೇಳಿದರೆ, ಈತ ತುಂಬಿದ ಸಭೆಯಲ್ಲಿ ದ್ರೌಪದಿ ಕೇಳಿದಾಗ ಉತ್ತರ ಕೊಟ್ಟಿದ್ದು ವಿದುರ ಒಂದೇ. ಏನಂತ ಕೊಟ್ಟ? ಅಯ್ಯೋ ಅಧರ್ಮೋಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ಅನ್ಯಾಯ ಅನ್ಯಾಯ ಪ್ರೊಟೆಸ್ಟ್ ಮಾಡ್ತಾನೆ ವಿದುರ, ಸಭೆ ತುಂಬ ಓಡಾಡಿಬಿಡ್ತಾನೆ, ಅನ್ಯಾಯ ಅನ್ಯಾಯ ಅಂತ ಹೇಳ್ತಾನೆ. ಅಮ್ಮ ದ್ರೌಪದಿ, ನಾನೇನು ಮಾಡೋಕ್ಕೆ ಬರೋದಿಲ್ಲ, ದೇವತೆಗಳೇ ನೋಡಿ ನನ್ನ ಸ್ಥಿತಿನ, ನನಗೇನಾದ್ರೂ ಶಕ್ತಿ ಇದ್ದಿದ್ರೆ ಇವನು ಹೊಡೆದಾಕಿದ್ದೆ ದುರ್ಯೋಧನಾದಿಗಳನ್ನು, ನನಗೆ ಶಕ್ತಿ ಇಲ್ಲ, ನನಗೆ ಕ್ಷಮಿಸಿ, ಇದು ಅನ್ಯಾಯ ಅನ್ಯಾಯ ಅಂತ ಹೇಳ್ತಾನೆ. ಎಷ್ಟು ದಿವಸ ಆಯಿತು ಗೊತ್ತಾ ಮಾತನಾಡೋದು? 13 ವರ್ಷ ಆಗೋಗಿದೆ ಆಗಲೇ. 13 ವರ್ಷ ನಮ್ಮ ಸರ್ಕಾರದ ಕೇಸ್ ಫೈಲೇ ಸಿಗೋದಲ್ಲಿ ಹೋಗ್ಬಿಟ್ಟಿರ್ತವೆ, ಆದರೆ ಭಗವಂತನ ಸರ್ಕಾರದಲ್ಲಿ ಮುಚ್ಚೋದಿಲ್ಲ ಅಂತ ಹೇಳ್ತಾರೆ. ಭಗವಂತನ ಸರ್ಕಾರದಲ್ಲಿ ಒಂದು ಗುಣಕ್ಕೂ ಲೋಪ ಇಲ್ಲ, ಒಂದು ದೋಷನೂ ಮುಚ್ಚಾಕೋದಿಲ್ಲ ಪರಮಾತ್ಮ. ಆ ಫೈಲ್ ಹಾಗೆ ಬಿದ್ದಿದೆ, ಭೀಷ್ಮರ ಮನೆಗೆ ಹೋಗಲಿಲ್ಲ, ದ್ರೋಣರ ಮನೆಗಿಲ್ಲ, ವಿದುರ ಮನೆಗೆ ಬಂದ. ಯಾತಕ್ಕೆ? ದ್ರೌಪದಿಗೆ ನೀನು ಸಹಕಾರ ಕೊಡಲಿಕ್ಕೆ ಹೋದಿಯಲ್ಲ, ನೀನು ಮೆಚ್ಚಿದ್ದೇನೆ ಅಂತ ಹೇಳ್ತಾ. ಯಾರ ಮನೆಯಲ್ಲಿ ವಿದ್ಯೆಗೆ ಸನ್ಮಾನವಾಗುತ್ತೋ ಆ ಮನೆಗೆ ಭಗವಂತ ತಾನು ಭಾವಿಸಿ ಬರ್ತಾರೆ. ನಡಿ ವಿದುರ, ನಿನ್ನ ಮನೆಗೆ ಹೋಗೋಣ. ವಿದುರ ಹೊರಟ, ಕೃಷ್ಣನ ಮನೆಗೆ ಹೋಗ್ತಾನೆ. ವಿದುರನಿಗೆ ತೋರಿಸ್ತಾನೇ ಇಲ್ಲ ಪಾಪ. ವಿದುರ ಅವತರಣವನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲಿ ಒಂದು ಮಾತಿದೆ, ವಿದುರನ ಮಾಲೆಯದಿ ಪಾಲುಂಡು ಗುರುಪನ ಮಾನವನೇ ಕೊಂಡ. ಅಲ್ಲಿ ಹೋದ, ನಮ್ಮ ಜನ ಕಥೆ ಹೇಳಿ ಅಭ್ಯಾಸ ಮಾಡಿಕೊಂಡಿರ್ತಾರೆ. ವಿದುರ ಹಾಲು ಕೊಟ್ಟ, ಅದನ್ನ ಕೃಷ್ಣ ತಿಂದುಬಿಟ್ಟ, ಹಾಲು ಕುಡಿದು ಬಿಟ್ಟ, ಬಂದುಬಿಟ್ಟ. ಈ ಜನ ಇಷ್ಟು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಆದರೆ ಮಹಾಭಾರತ ಓದಿಲ್ಲ ಯಾರು ಕೂಡ, ಓದಿದ್ರೆ ಗೊತ್ತಾಗ್ತದೆ ಕೃಷ್ಣ ಅವ್ರ ಮನೆ ಹೋಗಿ ಬರೀ ಹಾಲು ಕುಡಿಯಲಿಲ್ಲ. ವೇದವ್ಯಾಸರು ಬರೀತಾರೆ, ವಿದುರಾನ್ನಾನಿ ಬುಭುಜೆ ಶುಚೀನೆ ಗುಣವಂತೀಜ. ಕೃಷ್ಣ ಏನು ಮಾಡಿದಂತೆ, ವಿದುರನ ಊಟವನ್ನೇ ಮಾಡಿದ ಅಂತ ಹೇಳ್ತಾರೆ. ಕೃಷ್ಣ ಊಟವನ್ನೇ ಮಾಡಿದ, ಬಗೆ ಬಗೆ ಭಕ್ಷ್ಯಭೋಜ್ಯ ಸ್ವೀಕಾರ ಮಾಡಿದ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅನೇಕ ಕೃಷ್ಣ ಹೋದ್ರೆ ಬ್ರಾಹ್ಮಣರಲ್ಲಿ ಹಿಂದೆ ಹೋಗ್ಬಿಟ್ಟದು, ಕೃಷ್ಣದಿಂದ ಹೊರಟುಬಿಡ್ತಾರೆ. ಬ್ರಾಹ್ಮಣರಲ್ಲೇ ಊಟ ಮಾಡಿಬಿಟ್ರು, ವಿದುರ ಮನೆಯಲ್ಲೇ ಬ್ರಾಹ್ಮಣರ ಊಟ, ಕೃಷ್ಣನ ಊಟ. ನಮಗೆ ಖುಷಿಯೋ ಖುಷಿ ಅಂದರೆ, ನಾವ್ಯಾಕೆ ಒಟ್ಟಿಗೆ ಹೋದ್ರೆ ಬೈದಿರಲಿ ಸುಮ್ ಸುಮ್ಮನೆ ಪಾಪ, ಶೂದ್ರನ್ನ ಶೂದ್ರನ್ನ ಹಾಕ್ಬಿಟ್ಟು. ಕೃಷ್ಣನೇ ನಮಗೆ ಗುರು, ಯಜ್ಞದಾಚರತೆ ಶ್ರೇಷ್ಠ ತತ್ತದೇ ವೇತನೋ ಜನ. ಅವೆಲ್ಲ ಕೃಷ್ಣನ ಭಕ್ತರು ಅಂತ ಯಾಕೆ ಹೋಗಬಾರ್ದು ಅಂದ್ರೆ ಹೇಳ್ತಾರೆ, ಆತ ವಿದುರ ಅದು ಕಲಿಯುಗ ಅಲ್ಲ, ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಶೂದ್ರನ್ನ ಬರ್ತಿತ್ತು, ಕಲಿಯುಗದಲ್ಲಿ ಬರೋದಿಲ್ಲ. ಕಲಿಯುಗದಲ್ಲಿ ಬ್ರಾಹ್ಮಣರನ್ನೇ ಬರೋದಿಲ್ಲ, ಶೂದ್ರನಲ್ಲೇ ಬರಬೇಕು. ಹಾಗಾಗಿಬಿಟ್ಟು ಇಲ್ಲೆಲ್ಲೋ ಮಾಡ್ತಾರೆ, ಹೇಗೆ ಊಟ ಮಾಡೋಕ್ಕಾಗುತ್ತೆ, ಅದನ್ನು ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕೆಟ್ಟೋಗಿದೆ, ವಿದುರನ ಮೈ ಹೋಗಿದ್ದರಲ್ಲಿಲ್ಲ, ಪರಮಾತ್ಮ ಊಟವನ್ನೇ ಮಾಡಿದಾಗ. ಹರಿಕಥಾಮಸ್ತಾರೆ ಪಾಲು ಉಣ್ಣು ಅಂತಿದ್ದಲ್ಲಿ ಏನು ಮಾಡಬೇಕು ಅದಕ್ಕಾಗಿದ್ರೆ? ನಮ್ಮ ಜನ ಏನು ಮಾಡ್ತಾರೆ, ವೇದವ್ಯಾಸ ಏನಾರು ಹೇಳ್ಕೊಂಡು ಹೋಗಲಿ, ನಮ್ಮದು ದಾಸ ಸಾಹಿತ್ಯ, ಸೊ ಹಾಲೇ ಫೈನಲ್, ವೇದವ್ಯಾಸರು ಕರೆಕ್ಟ್ ಮಾಡೋ ಪೈಕಿ ನಾವು. ಹಾಗೆಲ್ಲ ಇಲ್ಲ, ಯಾವ ದಾಸರು ವೇದವ್ಯಾಸ ವಿರುದ್ಧ ಹೇಳಲಿಲ್ಲ. ದಾಸಕೂಟ ಅದು ವ್ಯಾಸಕೂಟದ ಬುನಾದಿ ಮೇಲೆ ಬಂದಿದ್ದೇ ಹೊರತು ಸ್ವತಂತ್ರ ಸಾಹಿತ್ಯ ಅಲ್ಲ. ಅವರು ದಾಸರು ಹೇಳ್ತಾರೆ, ಗುರುಮಧ್ವ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ, ಆಚಾರಶಾಸ್ತ್ರ ಓದಿ ಆಗಟ್ಟೆ ನೀವು ಮುತ್ತೈದಾಗಿರಬೇಕು ಮೊದಲಿಂದಲೇ ಅಂತ ಹೇಳ್ತಾರೆ. ಅವೆರಡು ವಿರುದ್ಧ ಸಾಹಿತ್ಯಗಳಲ್ಲ, ಒಂದೇ ಒಂದು ಭಾಷೆ ಬೇರೆ ಹೊರತು ಭಾವ ಒಂದೇ. ಹಾಗಿದ್ರೆ ಆ ದಾಸರು ಹೇಳಿದ್ರಲ್ಲ ಪಾಲುಂಡು, ಇದೇ ದಾಸರು ಮುಂದೆ ಹೇಳ್ತಾರೆ ಭಕ್ತಾಪದ ಸೈಟು ಸಂಧಿಯಲ್ಲಿ, ವಿದುರನ ಮನೆಯ ಔತಣವ ಉಂಡ ಅಂತ ಹೇಳ್ತಾರೆ ದಾಸರು. ಅಲ್ಲಿ ಮುಗಿತಲ್ಲ, ಹಾಲು ಕೊಟ್ಟರು ಔತಣ ಅಂತ ಯಾರು ಕರೆಯೋದಿಲ್ಲ. ಅವು ಬಾ ಹೇಗುಂಡಂತ ಬಂದು ಬಾಕುಲಿಕನಂದದಿ ಹೊಟ್ಟೆ ಭಾಗ ತಿಂದಂತ ಕೃಷ್ಣ ವಿದುರ ಮನೆ ಅನ್ನು ಭಗಾಭಾಗದಿಂದ ಹಾಕಿರುತ್ತೆ. ಅಂದ್ರೆ ಅದೇ ದಾಸರು ಬರೀತಾರೆ, ಔತಣವನ್ನು ಸ್ವೀಕಾರ ಮಾಡದ, ಎಲ್ಲ ಊಟ ಮಾಡಿದ ಅಂತ ಹೇಳೋದ್ರಿಂದ ಇಲ್ಲಿ ಪಾಲು ಉಂಡು ಅನ್ನೋದಕ್ಕೆ ಹಾಲು ಕುಡ್ದ ಅಂತ ಅರ್ಥ ಅಲ್ಲ, ಊಟ ಮಾಡ್ದ ಅಂತ ಅರ್ಥ. ಪಾಲನ್ನು ಉಂಡ ಅಂತ ಯಾರು ಕರೆಯೋದಿಲ್ಲ ಇವತ್ತೆ. ಪಾಲನ್ನು ಕುಡ್ದ ಅಂತ ಇವತ್ತು ಉಂಡ ಅಂತ ಯಾರು ಕರೀತಾರೆ? ಪಾಲು ಉಂಡ ಅಂದ್ರೆ ಪಾಲು ಅಂದ್ರೆ ಭಾಗ, ಭಾಗವನ್ನು ಊಟ ಮಾಡಿದ, ಒಂದು ಹಾಲು ಊಟ ಮಾಡ್ದ ಅಂತ ಅರ್ಥ ಅಲ್ಲ, ಭಾಗವನ್ನು ಸ್ವೀಕಾರ ಮಾಡ್ದ ಅಂತ. ಅವನ ಭಾಗ ಯಾವುದು? ಈಶಾವಾಸ್ಯ ವಿಧಂ ಸರ್ವಂ, ಅದನ್ನು ಸ್ವೀಕಾರ ಮಾಡಿದ. ಆದ್ದರಿಂದ ವಿದುರ ಮನೆಯ ಔತಣ ಪರಮಾತ್ಮನಿಗೆ ಪ್ರಿಯವಾಯಿತು. ಅದು ಭಾರಿ ವಿ ಐ ಪಿ ಮನೆ ಅಂತಲ್ಲ, ಜಾತಿ ಮುಖ್ಯ ಆಗಲಿಲ್ಲ, ಏನೂ ಮುಖ್ಯ ಆಗಲಿಲ್ಲ, ಆತನ ಭಕ್ತಿ ಮುಖ್ಯವಾಯಿತು, ಪಾಂಡವರಿಗೆ ಸಲ್ಲಿಸಿದ ನ್ಯಾಯ ಮುಖ್ಯವಾಯಿತು. ಅಂದರೆ ಭಗವದ್ಭಕ್ತರಲ್ಲಿ ಭಕ್ತಿ ಮಾಡೋದು ದೇವರಿಗೆ ಭಾರಿ ಪ್ರಿಯ, ಭಗವದ್ಭಕ್ತರಲ್ಲಿ ದ್ವೇಷ ಮಾಡಿದರೆ ದೇವರು ಸ್ವೀಕಾರ ಮಾಡೋದು. ಇವತ್ತು ನಮ್ಮಲ್ಲಿ ಆಗಿರೋ ದೊಡ್ಡ ಅನಾಹುತ ಏನು ಗೊತ್ತಾ? ಮಾಧ್ವರಲ್ಲಿ, ವೈಷ್ಣವರಲ್ಲಿ ಅಂದರೆ ನಾವು ಮಾಡೋದೇ ವೈಷ್ಣವರ ದ್ವೇಷ. ಇವತ್ತು ಮಠ ಅಂದರೆ ಮುಗಿದೋಗ್ತಿರೋ ಬೈಲಕ್ಕೇನೆ, ಯಾವ ಮಠ? ಓ ಹೌದಾ, ಇಂಡಿಯಾ ಪಾಕಿಸ್ತಾನ ಮಾಡಿದ್ರೆ ಮಾಡಿಬಿಡ್ತಾರೆ. ಅಯ್ಯೋ ಆ ಮಠನ, ಹೋಗ್ಬಿಡಿ ಆ ಕಡೆ ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾರೆ. ಎಂಥ ಪಾಪಿಗಳಿರ್ತಾರೆ. ಮತ ನೋಡಿ, ಅಯ್ಯ ಮಠ ಆಮೇಲೆ ಅಂತ ಹೇಳ್ತಾರೆ. ಮೊದಲು ಮತ, ನಾವೆಲ್ಲ ಮಾಧ್ವರು ಮೊದಲಾಗಬೇಕೇ ಹೊರತು ಮಠ ಆಮೇಲೆ. ಮೊದಲು ಬ್ರಾಂಚ್, ಯಾವ ಬ್ಯಾಂಕ್ ಆಮೇಲೆ ಬ್ರಾಂಚು. ಬ್ಯಾಂಕಲ್ಲಿ ಸಿಕ್ಕರೆ ಬ್ರಾಂಚ್ ತಗೊಂಡು ಏನು ಮಾಡ್ತೀರಿ? ಮತ್ತೆ ಮೂಲ ಹೆಡ್ ಆಫೀಸ್ ಇದ್ರೆ ಬ್ರಾಂಚ್ ಬೆಲೆ ಇಲ್ಲೋದು ಇರೋದಿಲ್ಲ. ವಜ್ರಾಸ್ವಾಮಿ ಹೇಳ್ತಾರೆ, ನಮ್ಮ ಮಂತ್ರ ಏನಾರಬೇಕು ಗೊತ್ತಾ? ಮಠದ ಮಂತ್ರ ಮಾಡ್ಕೋಬೇಡಿ, ಮತದ ಮಂತ್ರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶು ದೇವಿ ಮಂಗಳ ದೇವತ. ಈ ಮಾತು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ, ನಾವು ಆಚಾರ್ಯರು ನಮ್ಮ ಗುರುಗಳು, ನಾರಾಯಣ ನಮ್ಮ ದೇವರು ಅಂತ ಬದುಕಿದರೆ ಆಗ ವೈಷ್ಣವ ದ್ರೋಹ ಮಾಡೋ ಚಾನ್ಸ್ ಬರೋದಿಲ್ಲ. ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಮ್ಮನೆಯ ದೇವರು ನೈವೇದ್ಯ ಸ್ವೀಕಾರ ಮಾಡೋದಿಲ್ಲ, ನಮ್ಮ ಬದುಕು ವ್ಯರ್ಥ ಅಂತ. ತಾಳ ತಂದವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಮತ್ತೊಂದು ಮಾತು ಹೇಳ್ತಾರೆ, ನೆನಪಿರಲಿ, ಬಹಳ ಒಳ್ಳೆ ಮಾತು, ದೊಡ್ಡ ಮಾತು ಹೇಳ್ತಾರೆ ಆಚಾರ್ಯರು. ನಿರ್ಣಯದಲ್ಲಿ ಬರೀತಾರೆ, ನಮ್ಮ ಭಕ್ತಿ ನಿರ್ಮಲವಾದ ಭಕ್ತಿ ಆಗಬೇಕು. ಆ ಭಕ್ತಿಗೆ ಮಲ ಅಂದರೆ ದೋಷ, 9 ದೋಷ ಇವೆ ಅಂತ ಭಕ್ತಿ. 9 ಭಕ್ತಿ ನಿಮಗೆ ನವವಿಧ ಭಕ್ತಿ ಗೊತ್ತು, ನವವಿಧ ದ್ವೇಷ ಅಂತ ಹೇಳ್ತಾರೆ. ನವವಿಧ ಭಕ್ತಿ ಯಾವುದು ಗೊತ್ತಾ? ನವವಿಧ ದ್ವೇಷ ಇಲ್ಲದ ಹೋದಾಗ ಅಮಲಾ ಭಕ್ತಿಶ್ಚ ತತ್ಸಾಧನಂ. ನವವಿಧ ದ್ವೇಷಗಳು ಯಾವ್ಯಾವುದು ಅಂದರೆ, ಎಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಒಂದು ಹೇಳ್ತೇನೆ. ತದ್ಭಕ್ತ ದ್ವೇಷ ಏವಚ, ಭಗವಂತನ ಭಕ್ತರಲ್ಲಿ ದ್ವೇಷ ಮಾಡಿದರೆ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಬರೀತಾರೆ, ಭಕ್ತಿ ದೋಷೋ ಹ್ಯಸೌ ಎನ್ನ ತದ್ಭಕ್ತೇಷ್ವಪಿ ತದ್ಭಕ್ತಿಮಾನ್. ಪರಮಾತ್ಮನ ಭಕ್ತರಲ್ಲೂ ಭಕ್ತಿ ಮಾಡದೆ ಹೋದರೆ ಪರಮಾತ್ಮರನ್ನು ದ್ವೇಷ ಮಾಡಿದ್ದಾರೆ ತಿಳ್ಕೊಂಡ್ಬಿಡ್ತಾರೆ. ಆಯಿತಾ, ಅಲ್ಲಿಗೆ ಕಥೆ ಮುಗಿತು. ಇದು ಜೀವನದಲ್ಲಿ ಭಗವದ್ಭಕ್ತರಲ್ಲಿ ಭಕ್ತಿ ಮಾಡೋದು ನಮ್ಮ ಜೀವನದ ದೊಡ್ಡ ಗುರಿ. ಅದಕ್ಕೆ ಹೇಳ್ತಾರೆ, ದೇವರು ಕಣ್ಣಿಗೆ ಕಾಣೋದಿಲ್ಲ, ದೇವರ ಭಕ್ತರು ಕಣ್ಣಿಗೆ ಕಾಣ್ತಾರೆ. ಕಣ್ಣಿಗೆ ಕಂಡ ದೇವರ ಭಕ್ತರಲ್ಲಿ ಭಗವಂತನನ್ನು ಕಂಡು ದೇವರ ಆರಾಧನೆ ಮಾಡಬೇಕೇ ಹೊರತು ನಾವು ನೇರವಾಗಿ ದೇವರನ್ನು ಕಾಣೋ ಶಕ್ತಿ ನಮಗಿಲ್ಲ. ಆದ್ದರಿಂದ ದೇವರಲ್ಲಿ ಭಕ್ತರಲ್ಲಿ ಭಕ್ತಿ ಮಾಡಬೇಕು. ಇಲ್ಲದೆ ಹೋದರೆ ದೇವರು ಸಹಿಸೋದಿಲ್ಲ. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಈ ಭಾಗದಲ್ಲಿ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ನೈವೇದ್ಯ ಮಾಡೋದಕ್ಕೆ ಅರ್ಹತೆ ಅಂದರೆ ವೈಷ್ಣವ ದ್ವೇಷ ಮಾಡದೆ ಇರತಕ್ಕಂತಹ ಪರಿಶುದ್ಧವಾದ ಜೀವನ. ವಿದುರನಲ್ಲಿ ಇತ್ತು ಸ್ವೀಕಾರ ಮಾಡಿದ, ದುರ್ಗದಲ್ಲಿ ಇತ್ತು ಸ್ವೀಕಾರ ಮಾಡಲಿಲ್ಲ. ರಾಜಭಕ್ಷ ಪರಮಾತ್ಮನ ಪ್ರಿಯವಾಗಲಿಲ್ಲ, ವಿದುರನ ಆಲಯದ ಭಕ್ಷ ಪ್ರಿಯವಾಯಿತು ಅಂದರೆ ಇದು ನಮ್ಮ ಅತಿ ಮೂಲವಾಕ್ಯವಾದ ಆಧಾರ. ನಮಗೆ ಕೊನೆ ಉತ್ತರ ಸಿಗುತ್ತೆ. ವಿದುರ ದ್ರೌಪದಿಯನ್ನು ಸಂರಕ್ಷಣೆ ಮಾಡಲಿಲ್ಲ, ತಪ್ಪು ಅಂತ ಘೋಷಣೆ ಮಾಡಿದೆ ಅಷ್ಟೇ. ತಪ್ಪು ತಪ್ಪು ತಪ್ಪು, ನನಗೆ ತಿಳುವಳಿಕೆ ಇದೆ ಶಕ್ತಿ ಇಲ್ಲ, ತಿಳುವಳಿಕೆ ಇದೆ ಶಕ್ತಿ ಇಲ್ಲ ಅಂತ ಹೇಳಿದ. ಅಂಥವನ ಮನೆ ಕೃಷ್ಣ ಹೋಗಿ ಸ್ವೀಕಾರ ಮಾಡಿದ. ಆ ಸಮಯದಲ್ಲಿ ತಪ್ಪು ಮಾಡದೆ ಸರಿಯಾಗಿ ನಡ್ಕೊಂಡು ಇನ್ನೊಬ್ರು ಯಾರು ಗೊತ್ತಾ? ಭೀಮಸೇನ ದೇವರು. ಕೌರವರ ಪಡೆಯಲ್ಲಿ ಒಬ್ಬೇ ಒಬ್ಬ ವಿದುರ, ಪಾಂಡವರ ಕಡೆ ಒಬ್ಬೇ ಒಬ್ಬ ಭೀಮಸೇನ ದೇವರು. ಧರ್ಮರಾಜಂತೂ ತಪ್ಪೇ ಮಾಡಿಬಿಟ್ಟಿದ್ದಾನಾತ. ಅರ್ಜುನ ಸಪೋರ್ಟ್ ಮಾಡ್ತಾನೆ ಅವರಿಗೆ. ಭೀಮಸೇನ ದೇವರು ಹೇಳ್ತಾರೆ, ಇದು ಭಾರಿ ಅನ್ಯಾಯ ವಿದುರ, ಬರೀ ಅನ್ಯಾಯ ಅಂತ ಹೇಳಿದ, ಮುಂದೇನು ಮಾಡಲಿಕ್ಕೆ ಬರಲಿಲ್ಲ. ಭೀಮಸೇನ ದೇವರು ಹೇಳ್ತಾರೆ, ನೀವು ಮಾಡಿದ ಅನ್ಯಾಯ ದೊಡ್ಡ ತಪ್ಪಿದ ಒಂದು, ನಾನು ಕ್ಷಮಿಸೋದಿಲ್ಲ. ಭೀಮಸೇನ ದೇವರು ಹೇಳ್ತಾರೆ, ನಾನೀಗ ಪ್ರತಿಭಟನೆ ಮಾಡ್ತೇನೆ ಇದನ್ನು, ಎಲ್ಲರೂ ಯುದ್ಧಕ್ಕೆ ಬನ್ನಿ ಬೇಕಾದರೆ. ಭೀಮಸೇನ ದೇವರು ಮಾತಾಗ, ಉತ್ತಿಷ್ಠದ್ವಂ ಸರ್ವೇವ ಸಮೇತಾಹ, ಎಲ್ಲ ಒಟ್ಟಿಗೆ ಬನ್ನಿ, ಒಬ್ಬೊಬ್ಬರು ಬರಬೇಡಿ, ಎಲ್ಲ ಒಟ್ಟಿಗೆ ಬನ್ನಿ. ಒಬ್ಬೊಬ್ಬರು ಬೋಲ್ ಮಾಡಿ ಔಟ್ ಮಾಡ್ತಾರೆ, ಎಲ್ಲ ಬೋಲ್ ಮಾಡಿದ ಗತಿ ಏನಾಗಬೇಕು ಒಟ್ಟಿಗೆನೆ. ಆದರೆ ಹೇಳ್ತಾರೆ, ಎಲ್ಲರೂ ಒಟ್ಟಿಗೆ ಬಂದುಬಿಡಿ. ಏನು ಮಾಡ್ತೇನೆ ಗೊತ್ತಾ? ನಾನು ಗದೆ ತಗೊಳ್ಳೋದಿಲ್ಲ, ಕೈ ಉಪಯೋಗಿಸೋದಿಲ್ಲ, ಬಿಲ್ಲು ಬಾಳ ತಗೊಳ್ಳೋದಿಲ್ಲ, ಮೃಸ್ನಾಮಿವ ಪಾದ ತಲೆಯರ ಸರ್ವ ಅಂದಾಜಿ ಹೊಸಗೆ ಹಾಕಿಬಿಡ್ತೇನೆ ಅಂತ ಹೇಳ್ತಾರೆ ಭೀಮಸೇನ ದೇವರು. ಎದ್ದೇ ಬಿಟ್ರದ್ದು, ಗಡಗಡ ನಡಿ ಹೋಗಿಬಿಡ್ತದೆ ಜಗತ್ತು, ಭೂಕಂಪ ಆಗುತ್ತೆ, ಏನೇನೋ ಆಗೋಗ್ಬಿಡುತ್ತೆ. ಆ ಕ್ಷಣಕ್ಕೆ ಭೀಷ್ಮದ್ರೋಣರು ಬರ್ತಾರೆ, ಭೀಮಸೇನ ಸರ್ವಂ ಸಂಭಾವ್ಯತೆ ತ್ವಯಿ, ನೀನು ಸರ್ವ ಸಮರ್ಥ, ಒಪ್ಕೊಂಡ್ಬಿಡ್ತೇವೆ, ದಯವಿಟ್ಟು ನನ್ನ ಮಾತನ್ನು ಕೇಳಬೇಕು ನೀನು, ಇವತ್ತು ದುರ್ಯೋಧನ ಕೊಲ್ಬೇಡ. ಆಯಿತು, ಬಿದ್ರೆ ಒಪ್ಕೊಂಡ್ಬಿಡ್ತಾರೆ. ಯಾಕೆ ಹೇಳಿದ್ದು? ವಿದುರ ಮಾಡಿದ್ದು ಪಾರ್ಟ್ ಎ, ಭೀಮಸೇನ ಕಂಪ್ಲೀಟ್ ಮಾಡಿತ್ತು. ವಿದುರ ಒಮ್ಮೆ ಮಾಡಿದ್ದಕ್ಕೆ ಅವ್ರ ಮನೆಗೆ ಕೃಷ್ಣ ಭೋಜನಕ್ಕೆ ಹೋದ. ಭೀಮಸೇನವರು ಎರಡೂ ಮಾಡಿದ್ರಿಂದ ಒಮ್ಮೆ ಭೀಮಸೇನವರಲ್ಲಿ ಊಟ ಮಾಡೋದಿಲ್ಲ ಕೃಷ್ಣ. ಯಾವಾಗಲೂ ಅವ್ರ ಮೂಲಕ ಬಂದರೆ ನೈವೇದ್ಯ ಸ್ವೀಕಾರ ಮಾಡ್ತೇನೆ ಹೊರತು ಬೇರೆಯವ್ರು ಕೊಟ್ಟರೆ ನೈವೇದ್ಯ ಸ್ವೀಕಾರ ಮಾಡೋದಿಲ್ಲ. ಭೀಮನಂತ ಧರ್ಮ ಇದೆಯಾ ನಿಮ್ಮಲ್ಲಿ? ಯಾರಲ್ಲೂ ಇಲ್ಲ. ಅದಕ್ಕೆ ಅವರು ಅವ್ರು ಕೊಡಿ ಅಂತ ಹೇಳ್ತಾರೆ. ಭಾರತ ಇರೋಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಕೊಟ್ಟರೇನೆ ದೇವರು ಸ್ವೀಕಾರ ಮಾಡ್ತಾರೆ, ಅದು ಸ್ವೀಕಾರನೆ ಮಾಡೋದಿಲ್ಲ. ವಿದುರ ಅಂತರ್ಗತ ಅಂತ ಹೇಳೋದಿಲ್ಲ, ಭಾರತ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ತೇವೆ. ವಿದುರ ಅನ್ನೋದು ಒಂದು ಲಿಮಿಟೆಡ್ ಸೇವೆ, ಇವ್ರದ್ದು ಅನ್ಲಿಮಿಟೆಡ್ ಸೇವೆ. ಆದ್ದರಿಂದ ಭೀಮಸೇನ ದೇವರ ಮಹಿಮೆ ಗೊತ್ತಾಗುತ್ತೆ. ಅಂತ ಭೀಮಸೇನ ದೇವರು ಭಕ್ತರಾಗಿ ನಾವಿರಬೇಕಾದದ್ದು ಮೂಲತಃ ಇರಬೇಕು. ಮಠಗಳಿರೋದು ಒಳ್ಳೆಯದು, ಮಠಗಳ ನಿಷ್ಠೆ ಒಳ್ಳೆಯದು, ಏನು ತಪ್ಪಲ್ಲ. ಇನ್ನೊಂದು ಮಠದ ದ್ವೇಷ ಭಾರಿ ತಪ್ಪಟ್ಟೆ. ನಮ್ಮಲ್ಲಾಗಿರೋದು ನಮ್ಮ ಮಠದ ಸ್ವಾಮಿಗಳಿದ್ದಾರೆ, ಏನು ತಪ್ಪಲ್ಲ. ಪ್ರತಿಯೊಬ್ಬರು ಮಠದವರು ತಂದೆ ತಾಯಿಗಳು ಹೇಗೋ ಹಾಗೆ, ಅವರ ತಂದೆ ತಾಯಿ ಗೌರವಿಸ್ಬೇಕು, ಇನ್ನೊಬ್ಬ ತಂದೆಗಳು ಬೈಬೇಕು ಅಂತ ಅರ್ಥನ? ನಮ್ಮಪ್ಪನ ಪೂಜೆ ಮಾಡಿ ಇನ್ನೊಬ್ಬ ಅಪ್ಪನ ಬೈಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಇನ್ನೊಬ್ಬ ಮಠದವರನ್ನ ಜ್ಞಾನಿಗಳನ್ನು ಗೌರವಿಸ್ತಕ್ಕ ಪದ್ಧತಿ ವೈಷ್ಣವರು ಅಂತ ತಿಳ್ಕೊಂಡ್ಬಿಟ್ರೆ ಅದು ಸಾಗರ. ನಮ್ಮ ಮಂತ್ರ ಏನು ಗೊತ್ತೇನು? ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯಾ ತನ್ನಮಸ್ಸೇ ಗುರುನ್ಮಮ. ಇದು ನಮ್ಮ ಮಂತ್ರ. ಯಾರ ಆಚಾರ್ಯರ ಮತದವರಿಗೆ ಅವರೆಲ್ಲರಿಗೂ ನಮಸ್ಕಾರ. ಈ ರೀತಿ ಇದ್ರೆ ಮಾತ್ರ ಭಗವಂತನ ನೈವೇದ್ಯ ಮಾಡೋ ಅರ್ಹತೆ ಬರುತ್ತೆ. ವಿದುರನಿಗಿತ್ತು, ಸ್ವೀಕಾರ ಮಾಡಿದ, ಉಳಿದವರು ಇರಲಿಲ್ಲ, ಬಿಟ್ಟುಬಿಟ್ಟ. ಇದು ದಾಸರು ಹೇಳಿದ ದೊಡ್ಡ ತತ್ವವಾದ್ದರಿಂದ ಭಗವಂತನ ಕಾರುಣ್ಯದ ದುರುಪಯೋಗ ಮಾಡಿಕೊಳ್ಳಲು ನಮಗೆ ಬರೋದಿಲ್ಲ, ಸದುಪಯೋಗ ಮಾಡ್ಕೋಬೇಕು. ಮತ್ತೊಂದು ಮಾತು ಹೇಳ್ತಾರೆ, ಭಗವಂತನಿಗೆ ತನ್ನ ದ್ವೇಷಿಗಳ ಮೇಲೂ ದ್ವೇಷ, ತನ್ನ ಭಕ್ತರ ದ್ವೇಷಿಗಳ ಮೇಲೂ ದ್ವೇಷ. ಅದು ನಿಜ, ತನ್ನ ದ್ವೇಷಿಗಳನ್ನು ಪರಮಾತ್ಮ ಕೊಲ್ತಾನೆ. ಒಂದು ಕಥೆ ನಿಮಗೆ ಗೊತ್ತಿದೆ, ಶಿಶುಪಾಲಾದಿಗಳು ಕೊಂದುಬಿಟ್ಟಿದ್ದಾನೆ. ಅದೇ ರೀತಿ ತನ್ನ ಭಕ್ತರ ದ್ವೇಷಗಳನ್ನು ಕೊಲ್ತಾನೆ ಪರಮಾತ್ಮ. ತನ್ನ ದ್ವೇಷಗಳನ್ನು ಕೊಲ್ತಾನೆ, ಭಕ್ತರ ದ್ವೇಷಗಳನ್ನು ಕೊಲ್ತಾನೆ. ನೆನಪಿರಲಿ, ತನ್ನ ಭಕ್ತರ ತನ್ನ ದ್ವೇಷಗಳನ್ನು ಇದ್ದಾರಲ್ಲ ಅವ್ರನ್ನ ದೇವ್ರು ಹ್ಯಾಕ್ ಕೊಲ್ತಾನಲ್ಲ, ಅದಕ್ಕಿಂತ ಉಗ್ರವಾಗಿ ತನ್ನ ಭಕ್ತರ ದ್ವೇಷಗಳನ್ನು ಕೊಲ್ತಾನೆ. ತನ್ನ ದ್ವೇಷಗಳನ್ನು ಎಷ್ಟು ಉಗ್ರವಾಗಿ ಕೊಲ್ತಾನೋ ಅದಕ್ಕಿಂತ ಹೆಚ್ಚು ಉಗ್ರವಾಗಿ ತನ್ನ ಭಕ್ತರ ದ್ವೇಷಗಳನ್ನು ಕೊಲ್ತಾನೆ. ಇದೆಲ್ಲಿ ಗೊತ್ತಾಗಬೇಕು ಅಂದರೆ, ರಾಮದೇವರ ಪತ್ನಿ ಸೀತಾದೇವಿ ಅವರ ಅಪಹರಣವನ್ನು ಮಾಡಿದ ರಾವಣ. ಲೋಕದ ದೃಷ್ಟಿಯಲ್ಲಿ ನಿಜವಾಗಲೂ ಮಾಡಿ ಸೀತಾಕೃತಿ ಅಪಹರಣ, ಸೀತಾಪಹರಣ ಅಲ್ಲ. ರಾಮದೇವರು ರಾವಣನ್ನು ಕೊಂದರು. ಹೇಗೆ ಕೊಂದರು? ರಾಮರೂಪದಿಂದ ಕೊಂದರು. ರಾಮರೂಪ ಎಂಥ ರೂಪ? ಸೌಮ್ಯವಾದ ರೂಪ. ತನ್ನ ಪತ್ನಿಯನ್ನು ಅಪಹರಣ ಮಾಡಲಿಕ್ಕೆ ಪ್ರಯತ್ನಪಟ್ಟ ರಾವಣನನ್ನು ರಾಮದೇವರು ಸೌಮ್ಯ ರೂಪದಿಂದ ಕೊಂದರು. ಇನ್ನು ಪ್ರಹ್ಲಾದನಿಗೆ ದ್ರೋಹ ಮಾಡಲಿಕ್ಕೆ ಕೊಟ್ಟ ಹಿರಣ್ಯಕಶಿಪುವನ್ನು ಉಗ್ರ ನರಸಿಂಹನಾಗಿ ಕೊಂದರು. ಅರ್ಥ ಆಯ್ತಾ? ಈಗ ತನ್ನ ಭಕ್ತರನ್ನು ದ್ವೇಷ ಮಾಡಿದವರ ಮೇಲೆ ಉಗ್ರ ರೂಪ, ತನ್ನ ದ್ವೇಷ ಮೇಲೆ ಸೌಮ್ಯ ರೂಪ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಭಗವಂತನ ದ್ವೇಷ ಮಾಡಿ ಬದುಕಿದ್ರೂ ಬದುಕಬಹುದು, ಭಗವದ್ಭಕ್ತರ ದ್ವೇಷ ಮಾಡಿ ಬದುಕಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಳ್ಳದ ಹೊರತು ನಾವು ವೇದಾಂತಕ್ಕೆ ಪ್ರವೇಶ ಇಲ್ಲ ನಮಗೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಮಿನಿಮಮ್ ಕ್ವಾಲಿಫಿಕೇಶನ್ ಇದೆ. ಭಗವದ್ಭಕ್ತರಿಗೆ ಶರಣಾಗ್ತಕ್ಕಂಥ ಬುದ್ಧಿ ಇಲ್ಲದೆ ಹೋದರೆ ಎಷ್ಟು ಪೂಜೆ ಮಾಡಿ, ಎಷ್ಟು ವ್ರತ ಮಾಡಿ, ಎಷ್ಟು ಉಪವಾಸ ಮಾಡಿ, ಎಲ್ಲ ಬೂದಿಯಲ್ಲಿ ಹೋಮ ಮಾಡಿದಾಗ ಲೆಕ್ಕ, ಒಲ್ಲನೋ ಹರಿ ಕೊಳ್ಳನೋ. ಅದನ್ನು ಅರ್ಥ ಮಾಡಿಕೊಂಡು ಪರಿಶುದ್ಧವಾದ ಜೀವನ ನಾವು ಬಾಳಬೇಕು. ನಮ್ಮದು ಆಯುಷ್ಯ ಜಾಸ್ತಿ ಅಲ್ಲ, ಹಬ್ಬಬ್ಬ ಅಂದರೆ 100 ವರ್ಷ ಅಷ್ಟೇನೆ. ಅದರಲ್ಲಿ ಯಾವ ಬರುತ್ತೋ ಗೊತ್ತಿಲ್ಲ. ಈ ಟೆರರಿಸ್ಟ್ಗಳು ಒಂದು ಕಡೆಗೆ, ಈ ಹಂದಿ ಜ್ವರ ಬಂದ ಜ್ವರಗಳು ಒಂದು ಕಡೆಗೆ, ಮನೆ ಅನೇಕ ರೋಗಗಳು, ಬಿ ಪಿ, ಹಾರ್ಟ್ ಅಟ್ಯಾಕ್ಗಳು ಬೇರೆ. ಇಷ್ಟು ಬದಲು ಎಷ್ಟು ದಿವಸ ಬದುಕ್ತೀವೋ ಯಾರಿಗೆ ಗೊತ್ತಿದೆ? ಈ ಮಧ್ಯೆ ನಮ್ಮ ಸಾಧನೆ ನಾವು ಮಾಡ್ಕೋಬೇಕೇ ಹೊರತು ಇನ್ನೊಬ್ಬರು ದ್ವೇಷದಿಂದ ಉದ್ಧಾರ ಆಗೋದಿಲ್ಲ. ನಾವು ಭಕ್ತಿಯಿಂದ ಉದ್ಧಾರ ಆಗ್ತೆ. ಅವ್ರು ವಿಚಾರ ಮಾಡೋ ದೇವರಿದ್ದಾನೆ, ವಿಚಾರ ಮಾಡೋ ವ್ಯವಸ್ಥೆ ಇದೆ. ಯಾರೋ ಕಳ್ಳತನ ಮಾಡ್ತಾರೆ ನಾವು ಕಳ್ಳತನ ಮಾಡೋಕೆ ಹೋಗೋದಿಲ್ಲ, ಪೊಲೀಸರಿದ್ದಾರೆ ಅಂತ ಹೋಗಿಬಿಡ್ತೇವೆ. ಯಾರೋ ಕಳ್ಳ ಓಡೋಗ್ತಿದ್ದಾರೆ ಡ್ರಗ್ ತೊಗೊಂಡು, ನಾವೇನು ಮಾಡ್ತೇವೆ ಗೊತ್ತಾ, ಇರೋದು ಕಡೆ ಓಡೋಗ್ಬಿಡ್ತೇವೆ. ಅವ್ರ ಸಾಹಸ ನಮಗೆ ಯಾಕಪ್ಪ, ಪೊಲೀಸರಿದ್ದಾರಲ್ಲ ಅಂತ ಹೇಳಿ. ಇವತ್ತು ಪೊಲೀಸ್ ಇವರಿಗಿದ್ದಾರೆ, ಯಮದೂತರ ಅವರಿಗಿದ್ದಾರೆ, ನಾವ್ಯಾಕೆ ಯೋಚನೆ ಮಾಡಬೇಕು? ನಮ್ಮ ಗುರಿ ನಮ್ಮನೆ ಸೇರ್ಕೋಬೇಕು. ನಾವು ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ. ವೈಕುಂಠಕ್ಕೆ ಹೋಗಲಿಕ್ಕೆ ಏನು ಸಾಧನೆ ಮಾಡೋದು ಅದನ್ನು ಮಾಡ್ಕೋಬೇಕೇ ಹೊರತು ಜಗಳ ಕದರಗಳಲ್ಲಿ ಬದುಕು ಸಾಧ್ಯ ಇಲ್ಲ. ಭಗವದ್ ಭಕ್ತರಲ್ಲಿ ಭಕ್ತಿಯ ಹೊರತು ದ್ವೇಷದ ಭಾವನೆ ನಮ್ಮಲ್ಲಿ ಬರಬಾರದು. ಆ ಭಾವನೆ ಬಂದರೆ ಎಲ್ಲ ಸಾಧನೆಗಳು ಸೊನ್ನೆ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಇದು ದುರ್ಯೋಧನದ ಕಥೆ, ನಮಗೆ ಸಾಲಿಡ್ ಎಕ್ಸಾಂಪಲ್. ದಾಸರು ಒತ್ತಿ ಹೇಳ್ತಾರೆ, ಇಂಥ ಮಾತು ಹೇಳಿದ್ದಕ್ಕೇ ಜಗನ್ನಾಥ ದಾಸರನ್ನು ಅಷ್ಟು ಕೊಂಡಾಡ್ತಾರೆ ಜನ. ರಂಗನೊಲಿದ ದಾಸರು ಅಂತಲೇ ಅವರಿಗೆ ಹೆಸರು. ಲೋಕಕ್ಕೆ ಸಂದೇಶವನ್ನು ಕೊಟ್ಟ ಪುಣ್ಯಾತ್ಮರು. ಅದಕ್ಕೆ ಕಾರಣ ಏನು ಗೊತ್ತಾ? ಅವರದ್ದೇ ಅನುಭವ. ವಿಜಯರಾಯರಿಗೆ ಸ್ವಲ್ಪ ಅಸಡ್ಡೆಯಿಂದ ನಡ್ಕೊಂಡ್ರು ಪಾಪ. ಅವ್ರ ಊರಿಗೆ ವಿಜಯರಾಯರು ಬಂದರು, ವಿಜಯದಾಸರು ಬಂದರು. ಅವ್ರ ಹತ್ತಿರದ ಬಂಧುಗಳು ಬೇರೆ, ಸ್ಮರಿಸಿ ಬದುಕಿರೋ, ದಿವ್ಯ ಚರಣ ಕೆರಗಿರು, ಎಂಥ ಪುಣ್ಯಾತ್ಮರು ಅಂಥವ್ರು. ತಮ್ಮ ಊರಿಗೆ ಇವತ್ತು ಬ್ಯಾಗವಾಟ ಇದೆ, ನೋಡಬೇಕು ಹೋಗಿ ನೀವು. ಬ್ಯಾಗವಾಟ ಇವತ್ತಿಗೂ ಇದೆ. ಅಲ್ಲಿ ಹನುಮಂತ ದೇವರ ದೇವಸ್ಥಾನ ಇದೆ, ಆಂಜನೇಯನ ಗುಡಿ ಇದೆ, ಪಕ್ಕದಲ್ಲೇ ಜಗನ್ನಾಥದಾಸರ ಮನೆ ಇದೆ, ಎರಡು ಅಕ್ಕಪಕ್ಕದಲ್ಲೇ ಇರೋದು. ಆದರೆ ಮನೆ ಮಾತ್ರ ನೋಡಾಗಿಲ್ಲ, ಬಿದ್ದು ಪೂರ್ತಿ ಹಾಳಾಗಿ ಹೋಗ್ಬಿಟ್ಟು. ನಮ್ಮಲ್ಲಿ ಬರೀ ಹರಿಕಥಾದವರು ಪಾರಾಯಣ ಮಾಡ್ತೇವೆ ಹೊರತು ಅಲ್ಲಿ ಕೇಳೋ ಗ್ಯಾರೆ ಅಂತ ಕೇಳೋರಿಲ್ಲ. ಬಿದ್ದು ನೋಡೋಕ್ಕಾಗೋದಿಲ್ಲ, ಮನೆ ಆಗಿದೆ. ಹರಿಕಥಾಂಬಸ್ಥಾನ ಬರೆದ ಜಾಗ ಅದು. ಹರಿಕಥಾಂಬಸ್ಥಾನ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಓಡಾಡ್ತಾ ಇರುತ್ತೆ. ಅಲ್ಲಿಗೆ ಯಾವ ಸೇವಾಕರ್ತನೂ ಇಲ್ಲ. ಹಾಗಿದೆ, ಮನೆ ಹೋಗಿ ನೋಡ್ಕೊಂಡು ಬಂದಾಗ ಆಶ್ಚರ್ಯ ಆಗೋಯ್ತು. ಪಕ್ಕದಲ್ಲಿ ಹೇಳ್ಕೊಂಡಿದ್ದಾರೆ ವಿಜಯದಾಸರು, ಇಲ್ಲಿ ಇವ್ರ ಮನೆ ಇದೆ. ವಿಜಯದಾಸರು ಯಾತಕ್ಕೆ ಬಂದರು ಗೊತ್ತಾ? ಉದ್ಧಾರ ಮಾಡಲಿಕ್ಕೆ ಅಂತ ಬಂದರು. ಮನೆಗೆ ಹೋದರು ಸ್ವತಃ ಅವರು. ಅವಾಗೇನು ದಾಸರು ಏನು ಮಾಡೋಕ್ಕ ಬಂದರು? ನಮ್ಮಲ್ಲೇ ತೀರ್ಥಪ್ರಸಾದ ಬರಬೇಕು, ನಾಳೆ ಇಲ್ಲೇ ಬರಬೇಕು ಅಂದರು. ಬರ್ತೇವೆ ಅಂತ ಹೇಳಿದ್ರು. ವರ್ಚಸ್ಸಿನಿಂದ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಅವರಿಗೆ. ವಿಜಯದಾಸರ ವರ್ಚಸ್ಸಾಗಿತ್ತು, ಮೊದಲು ದಿವಸ ಬೆಳಗಾಯಿತು. ಆದರೆ ಅಲ್ಲಿ ಹೋಗೋ ಮನಸ್ಸಿಲ್ಲ ಅವರಿಗೆ, ಯಾವುದೋ ಪ್ರಾರಬ್ಧ ಪಾಪ, ಮನಸ್ಸಿಲ್ಲ. ಅದಕ್ಕೇನು ಮಾಡಿದ್ರಂತ ಅವರು, ಊಟದಂತೆ ಸರಿಯಾಗಿ ಹೇಳ್ಕಳಿಸ್ತೀವಿ ಅಂತ ಹೇಳಿದರು. ಪಕ್ಕದ ಮನೆ ಅಂದರೆ ಪಕ್ಕದ ಮೇಲೆ ಅಷ್ಟತ್ರ ಇದೆ. ಇವರೇನು ಮಾಡಿದ್ರು, ಹೇಳ್ಕಳಿಸಿ ಹೋಗಲೇಬೇಕಾಗತ್ತಲ್ಲ ಅಂತ ಹೇಳಿಬಿಟ್ಟು ಊಟ ಮುಗಿಸ್ಬಿಟ್ರಂತೆ ಅಷ್ಟೊತ್ತಿಗೆ. ಅವ್ರು ಕರೆಲೆಕ್ಕೆ ಬಂದಿರಂತೆ. ಕರೆಲೆಕ್ಕೆ ಶಿಷ್ಯರನ್ನು ಕಳಿಸಿದರೆ, ಇಲ್ಲ ಸ್ವಲ್ಪ ತಡವಾಗಿ ಊಟ ಮಾಡಿದ್ರೆ ಹೊಟ್ಟೆ ಸೂಲಿ ಬರ್ತದೆ ನನಗೆ, ಅದಕ್ಕೆ ಊಟ ಮುಗಿಸ್ಬಿಟ್ಟೆ ಅಂತ ಹೇಳಿಬಿಟ್ರು. ಅವ್ರು ಹೋಗಿಬಿಟ್ರು. ಈ ಮಾತು ನಮಗೆ ಗೊತ್ತಿರಬೇಕು, ಹೊಟ್ಟೆ ಸೂಲಿ ಬರ್ತದೆ ಸುಳ್ಳು ಹೇಳಿದರು. ಅವ್ರು ಹೊರಟು ಹೋಗಿಬಿಟ್ರು. ಆ ಕಡೆ ಅವ್ರ ಉದ್ದೇಶ ಏನಿತ್ತು ಅಂದರೆ, ಊಟಕ್ಕೆ ಹೋಗಬಾರ್ದು ಅಂತ. ಊಟ ಆಗಿದೆ, ಅದಕ್ಕೆ ಬರೋದಿಲ್ಲ ಅಂತ. ಇವತ್ತು ಊಟ ಎಷ್ಟತ್ತಾದರೂ ಮಾಡೋರಿರ್ತಾರೆ, ಅವರಿಗೇನು ಯೋಚನೆ ಇಲ್ಲ. ಅಲ್ಲಿ ಒಮ್ಮೆ ಮತ್ತೆ ಅಮೃತಾಪಿ ಧಾನಮಸಿ ಅಂತ ಏನು ಗೊತ್ತಾ ಅರ್ಥ? ಅಮೃತೋಪಸ್ತರಣ ಮಸಿ, ಬಾಯಿ ಓಪನ್ ಆಗುತ್ತೆ, ಪ್ರಾಣಾವತಿ ತಗೋತಿ ಶುರು ಮಾಡಿಬಿಡುತ್ತೆ, ತೊಗೊಂಡಾಗುತ್ತೆ. ಅಮೃತಾಪಿ ಧಾನಮಸಿ ಅಂತ ಏನಿರುತ್ತೆ ಅರ್ಥ? ಊಟ ಕ್ಲೋಸ್ ಅಂತ ಅರ್ಥ, ಬಾಯಿ ಮುಚ್ಕೊಂಡಿವಿ ಅಂತ ಅರ್ಥ. ಮತ್ತೆ ರಾತ್ರಿಯಲ್ಲಿ ಓಪನ್ ಆಗೋಗಿಲ್ಲ, ನಮ್ಮದು ಕ್ಲೋಸ್ ಆದರೆ ತಾನೇ ಓಪನ್ ಆಗದೆ ಇರಲಿಕ್ಕೆ. ನಾನ್ ಸ್ಟಾಪ್ ತಿಂತಾನೆ ಇರ್ತಾನೆ. ಅಮೃತಾಪಿ ಧಾನಮಸಿ ಹೇಳಿ ಉತ್ತರ ಅದಕ್ಕೀಗ. ಅಮೃತಾಪಿ ಧಾನಮಸಿ ಕ್ಲೋಸ್ ಲಾಕ್ಡ್, ಈಗ ಆ ಸೀಲ್ಡ್ ಅಂದ್ರೆ ಮತ್ತೆ ಬ್ಯಾಲೆಟ್ ಬಾಕ್ಸ್ ಸೀಲ್ಡ್ ಅಂದ್ರೆ ಮತ್ತೆ ಓಟ್ ಹಾಕ್ಲಿಕ್ಕೆ ಬರೋದಿಲ್ಲ, ಕ್ಲೋಸ್ ಅಲ್ಲಿ. ಅದು ಹಾಗೆ ದೊಡ್ಡ ಅಫೆನ್ಸ್ ಆಗ್ತದೆ. ಆ ಮಂತ್ರದ ಅರ್ಥ, ಮತ್ತೆ ನಾವು ಸಾಯಂಕಾಲ ಏನು ತಗೊಳಕ್ಕೆ ಸಾಧ್ಯ ಇಲ್ಲ, ನಮಗೆ ಅರ್ಥನೇ ಗೊತ್ತಿರೋದಿಲ್ಲ. ಆದರೆ ದಾಸರು ಹೇಳ್ತಾರೆ, ಬರೋದಿಲ್ಲ. ಆಯ್ತು, ಹೊರಟ್ಬಿಟ್ರು ದಾಸ. ಯಾವಾಗ ಅವ್ರ ಕಡೆ ಹೊರಟ್ರೋ ಹೊಟ್ಟೆ ಸುಳಿ ಶುರುವಾಯ್ತು ಅವರಿಗೆ, ಭಯಂಕರ ಹೊಟ್ಟೆ ನೋವು. ಎಷ್ಟು ಕಾಡಿತು ಅಂದರೆ ಬದುಕದೇ ದುರ್ಲಭ ಆಯಿತು. ಕಥೆ ನಮಗೆ ಬೇಕಿಲ್ಲ. ನಡೆದಿದ್ದೇನು ಅಂದರೆ, ಕೊನೆಗೆ ಅವ್ರ ಹತ್ರ ಹೋಗ್ತಾರೆ. ರತನ ದೊರಕಿತಲ್ಲ, ನನಗೆ ರತನ ದೊರಕಿತಲ್ಲ ಅಂತೇಳಿ ಅವ್ರ ಹತ್ರ ಹೋಗಿ ಶರಣಾಗತರಾಗ್ತಾರೆ, ಉದ್ಧಾರದ ಹಾದಿ ಕೊಡ್ತಾರೆ, ಅವರಿಗೆ ರೋಗ ವಾಸಿ ಮಾಡ್ತಾರೆ, ಆಯುಷ್ಯ ವೃದ್ಧಿ ಮಾಡ್ತಾರೆ, ಹರಿಕಥಾನುಸಾರ ಬರೀರಿ ಅಂತ ಹೇಳ್ತಾರೆ, ಅವರು ಬರೀತಾರೆ. ಆಗ ಅವ್ರ ಮಾತಿಗೆ ಅಷ್ಟು ಬೆಲೆ ಇದೆ. ನಾನು ಅನುಭವಿಸಿದ್ದೇನೆ, ಹಾಗೆ ಮಾಡಬೇಡಿ ಅಂತ ದಾಸರು ಹೇಳ್ತಾರೆ. ತಾಳ ಹೇಳ್ತಾರೆ ಅವರೇನೆ, ಕಂಸವರ್ಧನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸೇ ಭವಗುಣದಿ ಬಂಧಿಸುವ. ಭಗವದ್ಭಕ್ತರಿಗೇನಾದರೂ ನಾವು ಯಥೋಚಿತ ಗೌರವ ಕೊಡದೆ ಅಹಂಕಾರ ಪಟ್ಟರೆ ಭವಗುಣದಿ ಬಂಧಿಸುವ. ಪರಮಾತ್ಮ ನಮ್ಮ ಹಿಡಿದು ಹಾಕಿಬಿಡ್ತಾನೆ, ನಮ್ಮ ಹಿಡಿದು ಹಾಕಿದ್ರು ಅಂತ ಹೇಳ್ತಾರೆ. ದಾಸರಿಗೆ ಹೊಟ್ಟೆ ನೋವು ಯಾತಕ್ಕೆ ಕೊಟ್ಟ ಭಗವಂತ ಗೊತ್ತೇನು? ತಲ್ಲೆವು ಕೊಡ್ಬೋದಾಗಿತ್ತು, ಹೊಟ್ಟೆವು ಯಾತಕ್ಕೆ ಕೊಟ್ಟ? ನಮಗೆ ಎಲ್ಲದಕ್ಕೆ ಯಾಕೆ ಯೋಚನೆ ಮಾಡಬೇಕು? ಸುಮ್ಮನೆ ಸುಮ್ಮನೆ ಹಾಕಿದ್ದು ಊಟ ಮಾಡ್ಕೊಂಡು ಹೋಗಾಗಿ ಕೇಳಿ ಕೇಳಿ ಹೇಳಿ ಕೇಳ್ಕೊಂಡು ಬಿಟ್ಟರೆ ಮುಗಿದೋಯ್ತು ಅಂತ ಯಾಕೆ ಹೇಳಬಾರದು ಅಂದರೆ, ಇಲ್ಲ ಅದು ಶಾಸ್ತ್ರ ಅಲ್ಲ, ಪ್ರಶ್ನೆ ಕೇಳಲೇಬೇಕು. ಯಾತಕ್ಕೆ ಹೊಟ್ಟೆ ನೋವು ಕೊಟ್ಟು ಗೊತ್ತಾ? ನಾನು ಬಾಗೋದಿಲ್ಲ ಅಂತ ನಿಂತಿದ್ರು, ಮನುಷ್ಯ ಬಾಗೋದು ಯಾವಾಗ ಗೊತ್ತಾ, ಹೊಟ್ಟೆರೋ ಬಂದಷ್ಟು ಬಾಗಿಬಿಡ್ತಾರೆ ಇಮಿಡಿಯೇಟ್ ಆಗಿ. ಎಂಥವ್ರು ಅರ್ಧ ಬೀಳಲೋಗ್ಬಿಟ್ಟಿರ್ತಾರಾಗಲಿ, ಅದಕ್ಕೆ ತಲ್ಲೋ ಬಂದರೂ ಬಾಗಬೇಕಾಗಿಲ್ಲ, ನಿಂತ್ಕೊಂಡೆ ಮಾತಾಡಲಿಕ್ಕೆ ಬರ್ತದೆ. ಹೊಟ್ಟೆರೋ ಅಯ್ಯೋ ಅಪ್ಪ ಅಂತ ಬಗ್ಗಿಬಿಡ್ತಾರೆ. ದಾಸರು ಬಗ್ಗಿಸಿದ್ರು, ಬಗ್ಗೋದಕ್ಕೆ ದಾಸರು ಅಂತ ಕರೆಯೋದು. ಬೀಗಿದರೆ ಈಶಾ, ಅವರೆಲ್ಲ ಮಾಯಾವಾದಿಗಳಾಗಿಬಿಡ್ತಾರೆ. ಬಾಗಿದರೆ ದಾಸರಾಗ್ತಾರೆ. ಅವರು ಬಾಗಿದರು, ಅದರ ಫಲಿತಾಂಶ ಹರಿಕಥಾಂಬಿಡ್ತು ಸಾರ್ ಅವ್ರ ಬಾಯಿಂದ ಬಂತು ಹೇಳ್ತಾರೆ ಎಂದು ಇನ್ನೊಬ್ಬರು ದ್ವೇಷ ಮಾಡಬೇಡಿ. ನಮ್ಮ ಸಮಾಜಕ್ಕೆ ದೊಡ್ಡ ಮಂತ್ರದಂತೆ ಬೇಕಾದ ಕೆಲಸ ಇದೆ. ಪರಸ್ಪರರಾರು ಅರ್ಥ ಮಾಡಿಕೊಳ್ಳಿ. ಇಡೀ ನಮ್ಮ ಜಗತ್ತಿನಲ್ಲಿ ಬ್ರಾಹ್ಮಣರ ಸಂಖ್ಯೆ ಇರೋದು ಇಂಡಿಯಾದೊಳಗೆ 4% ಅಂತ ಅಷ್ಟೇ. ಅದು ಎಷ್ಟು ಅಥೆಂಟಿಕ್ಕೋ ಗೊತ್ತಿಲ್ಲ, ಅಂತೂ ಲೋಯೆಸ್ಟ್ ಅಂತ ನಮಗೆ ಗೊತ್ತು. ಆದರೆ ಮಾತೃ ಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ? 0.00 something ಅಷ್ಟೇ ಇರೋದಿಷ್ಟೇ. 4% ಬ್ರಾಹ್ಮಣರಿದ್ದಾರೆ ಅಂತ ಹೇಳ್ತಾರಲ್ಲ, ಎಲ್ಲಿ ಹೋದರೂ ಅವರೇ ಇರ್ತಾರೆ ಮೇಲೆ. ಈ 4% ಜನ ಎಲ್ಲೋದ್ರೂ ಮೇಲಿರ್ತಾರೆ. ಅಂದರೆ 4% ಜನ ಇಷ್ಟು ಗಲಾಟೆ ಮಾಡಿಕೊಂಡು ಎಷ್ಟು ಮೇಲಿರ್ತಾರೆ ಅಂತ ಕೇಳಿದರೆ, ಅವರು ಒಂದಾಗಿ ಬಿಟ್ಟರೆ ಎಲ್ಲ ಕಡೆ ಬ್ರಾಹ್ಮಣರು ಇರ್ತಾರೆ. ಹಾಗಾಗ್ತದೆ ಇವತ್ತು ಟಾಪ್ ಪೋಸ್ಟಲ್ಲಿ ಬ್ರಾಹ್ಮಣ ನಿಧಾನ ಕಡಿಮೆ ಆಗ್ತಿದ್ದಾರೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮದೇ ಕಾರಣ. ನಾವೇ ಬರೆದಾಡ್ಕೊಂಡು ಒದ್ದಾಡ್ತಿರೋದು. ನಮ್ಮಲ್ಲಿ ಏನಾದರೂ ಒಂದು ಐಕ್ಯಮತ್ಯ ಬಂತು ಅಂತ ಕೇಳಿದರೆ, ಬ್ರಾಹ್ಮಣರು 4% 1% ಕೈ ಎರಡಿವೆ, ಕಾಲು ಎರಡಿವೆ, ಕಣ್ಣು ಎರಡಿವೆ, ಕಿವಿ ಎರಡಿವೆ, ತಲೆ ಒಂದೇ ಒಂದಿರೋದು. ಬ್ರಾಹ್ಮಣ ಅಂದರೆ ತಲೆ, ಅದಕ್ಕೆ ಬ್ರಾಹ್ಮಣ ಮೈನಾರಿಟಿ ಬ್ರಾಹ್ಮಣನದೇ. ಆದರೆ ವರ್ಕಿಂಗ್ ಎಲ್ಲ ಬ್ರಾಹ್ಮಣ ಮಾಡೋದು ನೆನಪಿರಬೇಕು. ತಲೆಯಲ್ಲಿ ವರ್ಕಿಂಗ್ ಎಲ್ಲ ತಲೆಯಲ್ಲಿ, ನಮ್ಮ ಸಾಫ್ಟ್ವೇರ್ ಅಂದರೆ ತಲೆ, ದೇವ್ರು ಇಳಿಸ್ಬಿಟ್ಟು ಅದನ್ನು ತಲೆಯಲ್ಲಿ. ಬ್ರಾಹ್ಮಣ ಒಬ್ಬನೇ ಇರಬಹುದು, ಆದರೆ ಅವನು ಮಾಡಿದ ಅಂದರೆ ವಂಡರ್ಸ್ ಮಾಡ್ತಾನೆ, ಶಾಪಾದಪ್ಪಿ ಶರಾದಪ್ಪಿ. ಅವನೇನೋ ಉಚ್ಚಾರ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಆದ್ದರಿಂದ ನಾನು ಸಂಖ್ಯೆ ಕಡಿಮೆ ಅಂತ ಯೋಚನೆ ಮಾಡ್ತೇನೆ. ಅದರಲ್ಲಿ ವೈಷ್ಣವರಂತೂ ಭಾರಿ ಕಡಿಮೆ ಇರೋದು. ಒಂದು ಮಾತು ಹೇಳ್ತಾರೆ, ಬ್ರಾಹ್ಮಣರಲ್ಲೇ ಒಗ್ಗಟ್ಟಿಲ್ವಂತ. ಬ್ರಾಹ್ಮಣಾನಾಂ ಅಸಂಘಾತಃ ವೈಷ್ಣವಾನಾಂ ವಿಶೇಷತಃ. ಬ್ರಾಹ್ಮಣರಲ್ಲಿ ಹೊಂದ ವೈಷ್ಣವರಲ್ಲಂತೂ ಭಾರಿ ಇದಂತೆ. ವೈಷ್ಣವರಲ್ಲಿ ಭಾರಿ ದೂರ ಇರೋದು. ಅದು ಮಾತು ಅರ್ಥ ಮಾಡಿಕೊಂಡು ಎಂದೂ ಕೂಡ ವೈಷ್ಣವರಲ್ಲಿ ನಾವು ದ್ವೇಷವನ್ನು ಮಾಡಬಾರದು. ಅದರಿಂದ ನಮಗೂ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು, ನಮ್ಮ ಮನೆಗೆ ಒಳ್ಳೆಯದು, ವಂಶಕ್ಕೆ ಒಳ್ಳೆಯದು ಅಂತ ಮಂತ್ರದಂಥ ಮಾತನ್ನು ದಾಸರು ಹೇಳ್ತಾ, ಮುಖ್ಯ ದೇವ್ರ ನೈವೇದ್ಯ ಸ್ವೀಕಾರ ಮಾಡ್ತಾನೆ, ಆಯ್ತೋ ಇಲ್ಲೋ ಸರಿಯಾಗಿದ್ದರೆ. ಆ ಭಾವನೆ ಬಂದರೆ ನಮಗೆ ಸಾಕು. ದೇವ್ರ ನೈವೇದ್ಯ ಸ್ವೀಕಾರ ಮಾಡಿದೆ ವಿದುರ ಮನೆಯಲ್ಲಿ ಏನಾಯಿತು? ಇವತ್ತಿಗೂ ವಿದುರ ಹೆಸರು ಅಜರಾಮರವಾದ ಹೆಸರು. ಪುರಂದ್ರದ ದೇವರಾಮನೇ ಬರೆದುಬಿಡ್ತಾರೆ. ವಿದುರಣ ಭಾಗ್ಯವಿದು, ವಿದುರಣ ಭಾಗ್ಯವು ದೊಡ್ಡ ದೇವರನಾಮ. ದುರೋದ ಮೇಲೆ ದೇವರನಾಮ ಬರೆದಿಲ್ಲ ದಾಸರು, ವಿದುರ್ಮೇ ಬರೆದಿದ್ದಾರೆ. ಅದ್ಮೇಲೆ ನೈವೇದ್ಯ ಮಾಡಿದವರ ಮೇಲೆ ದೊಡ್ಡವರು ಕೊಂಡಾಡ್ತಾರೆ ಹೊರತು ಬಿಟ್ಟವ್ರ ಮೇಲೆ ಅಲ್ಲ. ಮನೆ ಮನೆಯಲ್ಲೇ ನೈವೇದ್ಯವಾಗಬೇಕು. ಪಶುಗಳು ನೈವೇದ್ಯ ಮಾಡೋದಿಲ್ಲ, ಬಿಟ್ಟರೆ ನಾವು ಪಶುಗಳಾದಾಗ್ತೇವೆ. ಆದ್ದರಿಂದ ನೈವೇದ್ಯ ಮಾಡೋಣ. ದೇವರು ಹೆಚ್ಚು ಕೇಳೋದಿಲ್ಲ, ಆದ್ದರಿಂದ ಬರೀ ನೀರು ಇತ್ಯಾದಿನಿಟ್ಟು ನಮ್ಗೆ ಸಾಧ್ಯವಾದಷ್ಟು ದೇವ್ರ ಪೂಜೆ ಮಾಡಿ ಉದ್ಧಾರವಾಗಲಿಕ್ಕೆ ಶ್ರೇಷ್ಠವಾದ ಮಂತ್ರವನ್ನು ದಾಸರು ಹೇಳ್ತಾರೆ. ನಾಳೆ ದಿವಸ ಅಲ್ಲಿ ಇದೆಲ್ಲ ಸರಿ ಹೋಯ್ತು ಬಿಡಿ, ನಾವು ತಪ್ಪು ಮಾಡ್ತೇವೆ ಅವಾಗೇನು ನಮ್ಮ ಗತಿ ಅಂತ ಎಲ್ಲ ಪಾಸಿಟಿವ್ ಆಸ್ಪೆಕ್ಟಲ್ಲಿ ನೋಡಿ ಆಯ್ತು. ಈಗ ನಾವು ತಪ್ಪು ಮಾಡಿದಾಗ ಏನು ಮಾಡ್ತಾನೆ ದೇವರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಠ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ. ನಾಳೆ ಆ ಪದ್ಯ ನೋಡಿದರೆ ಈಗೆಲ್ಲ ಇಂಥ ಕೇಸ್ ನೋಡ್ತಾ ಹೋಗ್ತಾರೆ ದಾಸರು. ಒಂದೊಂದು ಕೇಸ್ ಡೀಲ್ ಮಾಡ್ತಾ ಹೋಗ್ತಾರೆ. ಕರುಣಾ ಸಂಧಿ ಒಂದು PhD ಥೀಸಿಸ್ ಇದ್ದಾಗಿ ಸಿಸ್ಟಮೆಟಿಕ್ ಡೀಲ್ ಮಾಡ್ತಾ ಹೋಗ್ತಾರೆ ಒಂದೊಂದು ಆಸ್ಪೆಕ್ಟನ್ನು. ತಪ್ಪುಗಳ ಬಗ್ಗೆ ದೇವರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಹೇಳ್ತಾರೆ. ಇವತ್ತು ಸರಿಯಾಗಿ 6:30 ಶುರುವಾಗಿದೆ, ಇನ್ನು 3 ದಿವಸ ಇದೆ. ಆದ್ದರಿಂದ 3 ದಿವಸನೂ 6:30 ಶುರುವಾಗುತ್ತೆ. ಇವತ್ತು 6:30 ಅಂದರೆ ಒಂದು 2 ನಿಮಿಷ ಮುಂಚೆಯೇ ಶುರುವಾಗಿದೆ. ನಾಳೆ ನಾಳೆದು 3 ದಿವಸನ ಹಾಗೆ ಮಾಡಿಬಿಟ್ರೆ ಇನ್ನು ಪದ್ಯದ ಸಂಖ್ಯೆ ಭಾರಿ ಇದೆ. ಆದ್ದರಿಂದ ದಿವಸಕ್ಕೆ 4-5 ಪದ್ಯಾರು ಹೇಳಬೇಕು ಒಂದು ದಿವಸಕ್ಕೀಗ. ಅದಕ್ಕೆ ನಾಳೆ ಖಂಡಿತ ಇವತ್ತು 4 ಆಗಿದೆ, ಹೆಚ್ಚು ಕಡಿಮೆ ಪರವಾಗಿಲ್ಲ. ನಾಳೆಯಿಂದ ಇನ್ನೂ ಹೆಚ್ಚು ಹೇಳಿ ಬುಧವಾರ ದಿವಸ ಹುಣ್ಣಿಮೆ, ಬಹಳ ದೊಡ್ಡ ದಿವಸ ಅಧಿಕ ಮಾಸದಲ್ಲಿ. ಅವತ್ತು ಮಂಗಳ ಕಾರ್ಯಕ್ರಮ, ಆದ್ದರಿಂದ ಕರುಣಾ ಸಂಧಿ ಅವತ್ತು ಮುಗಿಸಿದರೆ ನಿಜವಾಗಲೂ ದೇವರಲ್ಲಿ ನಮ್ಮ ಭಕ್ತಿಗೆ ಒಂದು ಪುಷ್ಟಿ ಬಂದಾಗುತ್ತೆ. ಆದ್ದರಿಂದ ನಾಳೆ ಸರಿಯಾಗಿ 6:30 ಪ್ರಾರಂಭ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾ ಕಮಲ ಆನಂದ ತೀರ್ಥವರದೇ ದಾನವಾರಣ್ಯ ಪಾವತಿ.